यः सुहृत् ब्रह्मन् भूतानां भगवान् स्वयम् इन्द्रस्यार्थे कथं दैत्यान् अवधीद्विषमो यथा. ಇದು ಮೊದಲ ಶ್ಲೋಕ. ಇದಕ್ಕೆ ಟೀಕೆಯನ್ನು ಬರಲಿ ಪ್ರಾರಂಭ ಮಾಡ್ತಾ ಶ್ರೀ ವಿಜಯಧ್ವಜ ಸ್ವಾಮಿಗಳು ಮಂಗಳಾಚರಣೆ ಮಾಡ್ತಾರೆ. ಷಷ್ಠಸ್ಕಂದಾಹಿರೇ ತೀರ್ಥೆ ಸ್ನಾತಃ ಸಪ್ತಮ ನಾಮ್ಯಥ ಶ್ರೀಮದ್ಭಾಗವತೆ ಸ್ನಾತುಂ ಪ್ರಯತೆ ತತ್ವ ಸಂವಿದೇ. ಪಂಚಮಸ್ಕಂಧವನ್ನು ಚಿನ್ನದ ಬೆಟ್ಟ ಅಂತ ಕರೆದಿದ್ರು. ಈ ಷಷ್ಠಸ್ಕಂಧವನ್ನು ಅನಂತರ ಸ್ತೋತ್ರ ಅಂತ ತೀರ್ಥ ಅಂತ ಕರೆದು ಈಗ ಹಿಡ್ತಾರೆ. ಷಷ್ಠಸ್ಕಂಧಾಹಿರೇ ತೀರ್ಥೆ, ಆರನೇ ಸ್ಕಂದ ಎಂಬ ತೀರ್ಥದೊಳಗೆ ಸ್ನಾತಃ ಸ್ನಾನ ಮಾಡಿದವನಾಗಿ, ಸಪ್ತಮ ನಾಮ್ನಿ ಅಥ ಸಪ್ತಮ ಸ್ಕಂದ ಅಂತಕ್ಕಂಥ ತೀರ್ಥದೊಳಗೆ ಸ್ನಾತುಂ ಶ್ರೀಮದ್ ಭಾಗವತೆ ಸಪ್ತಮ ನಾಮ್ನಿ ಸ್ಕಂಧೆ ಸ್ನಾತುಂ ಪ್ರಯತೆ. ಷಷ್ಠಸ್ಕಂಧದ ತೀರ್ಥ ಸ್ನಾನ ಮಾಡಿಯಾಯಿತು, ಸಪ್ತಮ ಸ್ಕಂಧದ ತೀರ್ಥದಲ್ಲಿ ಸ್ನಾನ ಮಾಡಲಿಕ್ಕೆ ಪ್ರಯತೆ ತತ್ವ ಸಂವಿದೆ ಪ್ರಯತ್ನ ಮಾಡ್ತೇನೆ. ಉದ್ದೇಶ ಏನು? ತತ್ವ ಸಂವಿದೆ. ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿ ಸಾಧಯಿಷ್ಯಾಮಿ ತಾನೇವ ಕ್ರಮಾತ್ ಸಜ್ಜನ ಸಂವಿದೆ ಅಂತ ಆಚಾರ್ಯ ತತ್ವನಿರ್ಣಯದಲ್ಲಿ ಹೇಳ್ತಾರೆ. ಅದಕ್ಕೆ ತತ್ವ ಸಂವಿದೆ. ಸಂವಿತ್ ಅಂದರೆ ಜ್ಞಾನ. ತತ್ವಜ್ಞಾನ ಪ್ರಾಪ್ತಿಗೋಸ್ಕರವಾಗಿ ಸಪ್ತಮಸ್ಕಂಧವನ್ನು ನಾನೀಗ ವ್ಯಾಖ್ಯಾನ ಮಾಡ್ತಾ ಇದ್ದೇನೆ ಅಂತ ಹೇಳಿ ವಿಜಯದೇವ ಸ್ವಾಮಿಗಳು ಬರೀತಾರೆ. ಸೇವಾ ಯೇಷಾಂ ಅಪವರ್ಗಗತಿ ಜಗತ ಮಮಲಾಸ್ತೆ ಶ್ರೀಮದ್ ವಿಷ್ಣಂಘ್ರಿ ಸರೋರುಹ ಯುಗಲೇ ಭ್ರಮಂತ ಸಂತಹ ಕುರ್ವಂತು ದಯಾಂ ಮಯಿ ವಿಜಯಧ್ವಜ ತೀರ್ಥೇ ನಿತ್ಯಂ ನಿತ್ಯಾಭ್ಯಸ್ತ ಅದಿತಿ ಜಾಘ್ರಿಜ ತನು ನಖ ತೀರ್ಥ ಸುತೀರ್ಥೇ. ಈಗ ಇದಕ್ಕೆ ವಿಶೇಷ ರೀತಿಯಲ್ಲಿ ಒಂದು ಮಂಗಳಾಚರಣೆ ಮತ್ತೆ ಮಾಡ್ತಾರೆ. ಸೇವಾ ಯೇಷಾಂ ಅಪವರ್ಗಗತಿ ಜಗತಾಂ ಅಮಲಾಹ ತೇ ಶ್ರೀಮದ್ ವಿಷ್ಣಂಘ್ರಿ ಸರೋರುಹ ಯುಗಲೇ ಭ್ರಮಂತಹ ಸಂತಹ ಕುರ್ವಂತು ದಯಾಂ ಮಯಿ ವಿಜಯಧ್ವಜ ತೀರ್ಥೇ ನಿತ್ಯಂ ನಿತ್ಯಾಭ್ಯಸ್ತ ಅದಿತಿಜ ಅಘ್ರಿ ತನು ನಖತೀರ್ಥ ಸುತೀರ್ಥೇ. ಸೇವಾ ಯೇಷಾಂ, ಯಾರ ಸೇವೆಯೋ, ಅಪವರ್ಗಗತಿ ಮೋಕ್ಷಕ್ಕೆ ಸಾಧನವಾಗುತ್ತದೆಯೋ, ಜಗತಾಂ ಅಮಲಾಹ ತೇ ಜಗತ್ತಿಗೆ ಮಂಗಲಕರರಾದಂಥ ಆ ಶ್ರೀಮದ್ ವಿಷ್ಣಂಘ್ರಿ ಸರೋರುಹ ಯುಗಲೇ ಭ್ರಮಂತಹ ಸಂತಹ. ಶ್ರೀಮದ್ ವಿಷ್ಣಂಘ್ರಿ ಸರೋರುಹ ಯುಗಲೇ, ಶ್ರೀಮದ್ ವಿಷ್ಣಂಘ್ರಿ ನಿಷ್ಠಾದ ಗುಣಗುರು ತಮ್ಮ ಶ್ರೀಮದ್ ಆನಂದ ತೀರ್ಥ ಇದ್ದ ಹಾಗೆ ಶ್ರೀಮದ್ ವಿಷ್ಣಂಘ್ರಿ ಸರೋರುಹ ಯುಗಲೇ, ಶ್ರೀಮದ್ ವಿಷ್ಣುವಿನ ಅಂಘ್ರಿ ಕಮಲದ ದ್ವಯದಲ್ಲಿ, ಎರಡು ಪಾದಕಮಲಗಳಲ್ಲಿ, ಭ್ರಮಂತಹ ಸಂತಹ ಸದಾ ಸಂಚಾರ ಮಾಡತಕ್ಕಂತಹ ಸಜ್ಜನರು. ಇನ್ನೊಂದರ್ಥ ಭ್ರಮಂತಹ ಅಂದರೆ ಭ್ರಮರವಾದ ಆಚಾರಂತಹ, ಮಧುಕರದಂತೆ ಇರತಕ್ಕಂಥ ಪರಮಾತ್ಮನ ಎರಡು ಪಾದಕಮಲಗಳಲ್ಲಿ ದುಂಬಿಗಳಂತೆ ಇರತಕ್ಕಂತಹ ಸಂತಹ. ದಯಾಮಯಿ ಕುರುವಂತು, ನನ್ನಲ್ಲಿ ದಯೆ ತೋರಿಸಲಿ ಅಂತ ಹೇಳ್ತಾರೆ. ಸಜ್ಜನರು ನನ್ನ ಮೇಲೆ ದಯೆ ತೋರಿಸಲಿ ಅಂತ ಅವರು ಪ್ರಾರ್ಥನೆ ಮಾಡ್ತಾರೆ. ನೀವು ಯಾರು ಅಂದರೆ ಮಯಿ ವಿಜಯಧ್ವಜ ತೀರ್ಥೆ, ನಾನು ವಿಜಯಧ್ವಜ ತೀರ್ಥ, ನನ್ನಲ್ಲಿ ಸಜ್ಜನರು ದಯೆಯನ್ನು ತೋರಿಸಲಿ. ಸಂತೋಷ್ ಕರುಣಾಂ ಕ್ರಿಯಾಸು ಅಂತ ಮಧ್ವಯುದ್ಧದಲ್ಲಿ ಕೇಳ್ತಾರಲ್ಲ ಹಾಗೆ, ತಾಮ್ ಮಂತ್ರವರ್ಣೈ ರಣುವರ್ಣನೀಯಾಂ ಸರ್ವೇಂದ್ರ ಪೂರ್ವೈರಪಿ ವಕ್ತು ಕಾಮೇ ಸಂತೋ ಗುಣಾಢ್ಯಾಹ ಸಂಕ್ಷಿಪ್ನು ವಾಕ್ಯೆ ಮಯಿಮಂದ ಬುದ್ಧವು ಕರುಣಾಂ ಕ್ರಿಯಾಸು ಅಂತ ಹೇಳ್ತಾರಲ್ಲ ಹಾಗೆ, ಕುರುವಂತು ದಯಾಮಯಿ ವಿಜಯಧ್ವಜ ತೀರ್ಥೇ ನಿತ್ಯಂ, ನಿತ್ಯದಲ್ಲೂ ಕೂಡ ನಮಗೆ ದಯೆಯನ್ನು ತೋರಿಸಲಿ. ನಿತ್ಯ ಅಭ್ಯಸ್ತ ಅದಿತಿ ಜ ಅಂಘ್ರಿತನು ನಖತೀರ್ಥ ಸುತೀರ್ಥೆ. ನಾನು ಯಾರು ಅಂದರೆ ನಿತ್ಯ ಅಭ್ಯಸ್ತ, ನಿತ್ಯದಲ್ಲೂ ಕೂಡ ಧ್ಯಾನ ಮಾಡತಕ್ಕಂತಹ ಅದಿತಿಜ, ಅದಿತಿ ಪುತ್ರ ವಾಮನ ದೇವರು, ತ್ರಿವಿಕ್ರಮ ದೇವರು, ಅವರ ಅಂಘ್ರಿ ತನು ನಖತೀರ್ಥ ಸುತೀರ್ಥೆ. ಅಂಘ್ರಿ ಅಂತಕ್ಕಂತಹ ತನು ನಖತೀರ್ಥ, ಅತಿ ಚಿಕ್ಕದಾಗಿರ್ತಕ್ಕಂತಹ ನಖತೀರ್ಥದೊಳಗೆ, ನಖ ಅಂತಕ್ಕಂಥ ತೀರ್ಥದೊಳಗೆ ಗೊತ್ತಾಯ್ತಾ, ಸುತೀರ್ಥೆ ಸದಾಕಾಲವೂ ಕೂಡ ಸ್ನಾನಾದಿಗಳನ್ನು ಮಾಡ್ತಕ್ಕಂಥ ತೀರ್ಥನಾದ ವಿಜಯಧ್ವಜ ತೀರ್ಥೆ ಗೊತ್ತಾಯ್ತಾ. ಅಂದರೆ ನನ್ನ ವಿಜಯಧ್ವಜ ತೀರ್ಥರಾದ ನಾವು ಯಾವ ತೀರ್ಥನ ಸ್ನಾನ ಮಾಡಿದ್ದೇವೆ, ಸಂಪರ್ಕ ಹೊಂದಿದ್ದೇವೆ ಅಂದರೆ ಪರಮಾತ್ಮನ ಪಾದಕಮಲ ತೀರ್ಥಗಳಲ್ಲಿ. ಗೊತ್ತಾ, ನಖತೀರ್ಥ ಅಂದ್ರೇನು? ಗಂಗಾ ನದಿ ಅಂತ ಅರ್ಥ. ಪರಮಾತ್ಮನ ನಖದಿಂದ ವಾಮಾಂಗುಷ್ಠ ನಖ ನಿರ್ಭಿನ್ನ ಅಂತ ಹಿಂದೆ ಹೇಳಿದ್ದಾರೆ. ಪರಮಾತ್ಮನ ಎಡಹೆಬ್ಬೆರಳಿನ ನಖದಿಂದ ಹೊಡೆಯಲ್ಪಟ್ಟ ಬ್ರಹ್ಮಾಂಡ ಕಟಾಹದಿಂದ ನೀರು ಬಂದ ನೀರು ಮುಂದೇನಾಯ್ತು, ಬ್ರಹ್ಮದೇವರ ಪಾದದಿಂದ ತೊಡೆದಾಗ ಗಂಗಾ ನದಿ ಆಯಿತು. ಅದಕ್ಕೇನೆ ನಖತೀರ್ಥ ಸುತೀರ್ಥೆ, ಪರಮಾತ್ಮನ ತ್ರಿವಿಕ್ರಮನ ಪಾದಕವರದಿಂದ ಉದ್ಭವಿಸಿದಂಥ ಗಂಗಾ ನದಿಯ ತೀರ್ಥದಲ್ಲಿ ಮಿಂದಂತಹ ವಿಜಯಧ್ವಜ ತೀರ್ಥರಾದ ನಮ್ಮಲ್ಲಿ ಸಜ್ಜನರು ಕರುಣೆಯನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಎಷ್ಟು ದೊಡ್ಡ ಸ್ವಾಮಿಗಳವರು, ಎಷ್ಟು ವಿನಯವನ್ನು ತೋರಿಸ್ತಾರೆ. ಕುರುವಂತು ದಯಾಮಯಿ ಅಂತ ಹೇಳಬೇಕಾದ್ರೆ ಇಷ್ಟು ಹೇಳಿ ಪ್ರಾರಂಭ ಮಾಡ್ತಾರೆ. ಸಂತತ ವೇದಾಂತ ಪರಿನಿಷ್ಠಿತಾನಾಮಪಿ ಶ್ರೀ ನಾರಾಯಣ ಪರಮಪ್ರಸಾದ ಮಂತರೇಣ ಅನಾಪಾದಿತ ಸಮೀಚೀನ ಜ್ಞಾನಾಮೃತ ಕಲಾನಾಂ. ಅದಕ್ಕೆ ಪೀಠಿಕೆ ಗದ್ಯದಲ್ಲಿ ಕ್ವಚಿತ್ ಕ್ವಚಿತ್ ಅಸುರಜರ ಮೋಹಾಯ ಪ್ರದರ್ಶಿತ ಶುಕ್ರಶೋಣಿತ ಸಂಪರ್ಕಾದಿಭಿರಿವ ಭಗವತಃ ಪ್ರಾದುರ್ಭಾವೈ ತತ್ವೇ ಸಂಶಯಾಲೂನಾಂ ಸತಾಂ ವಿಸಂಶಯಾರ್ಥಂ ಶ್ರೀ ನೃಸಿಂಹಾವತಾರಃ ತತ್ಪ್ರಸಕ್ತಯೇ ನಾನಾವಿಧ ವರ್ಣಾಶ್ರಮಾಚಾರ ಭೇದ ವಿಚಾರಃ ತತ್ಪೂಜಾ ಪ್ರಕಾರಶ್ಚ ನಿರೂಪ್ಯತೆ ಅಸ್ಮಿನ್ ಸ್ಕಂಧೆ. ಈ ಸ್ಕಂಧದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಸಜ್ಜನರು ಬಹಳ ಜ್ಞಾನಿಗಳಾಗಿದ್ದರೂ ಕೂಡ ಒಮ್ಮೊಮ್ಮೆ ಏನು ಸಂಶಯ ಪಡೋ ಸಮಯ ಸಂಬಂಧ ಸಂದರ್ಭ ಬರುತ್ತದೆ. ದೇವರ ಒಂದು ಶುಕ್ಲಶೌಣ್ಯದ ಸಂಬಂಧ ದೇವರಿಗಿಲ್ಲ, ಅವನ ಅವತಾರಗಳೆಲ್ಲ ಪೂರ್ಣ ಅನ್ನೋದ್ರ ಬಗ್ಗೆ ಖಾದ್ಯ ಒಂದು ದಾರ್ಢ್ಯವನ್ನು ಕೊಡಬೇಕು. ಇನ್ನು ಹಸುರ ಜನರಿಗೆಲ್ಲ ಮೋಹಕ್ಕೋಸ್ಕರ ಏನು ಮಾಡಿರ್ತಾನೆ ಪರಮಾತ್ಮ, ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆಯೆಲ್ಲ ವಸುದೇವ ಕೃಷ್ಣ ದೇವಕಿ ನಿಮಿತ್ತ ಅವತಾರ ಮಾಡೋದು, ದಶರಥ ಕೌಶ ನಿಮಿತ್ತ ಅವತಾರ ಮಾಡೋದು. ಆದರೆ ಹಸುರ ಜನ ಮೋಹಕ್ಕೆ ಹಾಗೆ ಮಾಡಿರ್ತಾರೆ. ಸಜ್ಜನರಿಗೆ ಆ ಸಂಶಯ ಬರಬಾರದು. ತತ್ವೇ ಸಂಶಯಾಲೂನಾಂ ಸತಾಂ ವಿಸಂಶಯಾರ್ಥಂ. ಅದನ್ನು ನೋಡಿದಾಗ ಹಸುರ ಜನರು ಸಂಶಯ ಪಟ್ಟುಕೊಳ್ಳಿ, ನಿಶ್ಚಯನೆ ಪಟ್ಟುಕೊಳ್ಳಿ, ಯೋಚನೆ ಇಲ್ಲ. ಆದರೆ ಸಜ್ಜನರಿಗೆ ಸಂಶಯ ಬರಬಾರದು. ವಸುದೇವ ದೇವಕಿಯರ ಮಗ ಆದ್ದರಿಂದ ನಮ್ಮಂತೆ ಹುಟ್ಟಿದ್ದಾನೋ ಅಂತ ಯಾವುದೋ ಕಾಲಕ್ಕೆ ಭ್ರಮೆ ಬರಬಹುದು, ಅದು ಬರಬಾರದು ಅಂತ ಹೇಳಿ ನರಸಿಂಹಾವತಾರ ಹೇಗಾಯ್ತು? ಕಂಬದಿಂದ ಬಂತು, ಯಾರಿಗೂ ಡೌಟೇ ಬರೋದಿಲ್ಲ. ಅದು ನರಸಿಂಹಾವತಾರ ತೋರಿಸಲಿಕ್ಕೆ ಮತ್ತು ನರಸಿಂಹಾವತಾರದ ಪರಮಾತ್ಮನ ಅನುಗ್ರಹ ಸಂಪಾದನೆ ಮಾಡಲಿಕ್ಕೋಸ್ಕರ ನಾನಾಭಿಧ ವರ್ಣಾಶ್ರಮಾಚಾರ ಭೇದ ವಿಚಾರ, ಅನೇಕ ವಿಧವಾದಂತಹ ವರ್ಣಾಶ್ರಮಗಳ ಧರ್ಮ ವಿಚಾರವನ್ನು ಇದರಲ್ಲಿ ಹೇಳ್ತಾರೆ ಸಪ್ತಮ ಸ್ಕಂದದಲ್ಲಿ. ತತ್ ಪೂಜಾ ಪ್ರಕಾರಶ್ಚ, ಪರಮಾತ್ಮನ ಪೂಜಾ ಪದ್ಧತಿಯನ್ನು ಹೇಳ್ತಾರೆ. ಅಷ್ಟೆಲ್ಲ ಈ ಸ್ಕಂದದಲ್ಲಿ ಬಂದಿದೆ ಅಂತ ಹೇಳಿ ಸ್ಕಂದದ ಒಟ್ಟು ಮೇನ್ ಕಾಂಟೆಂಟ್ ಅನ್ನು ಹೇಳಿದ. ಅದಕ್ಕೆ ಹೇಳಿದ್ದು ಬೇರೆ ಕಡೆ ಸಂಶಯ ಬಂದಿರುತ್ತೆ, ಸಂಶಯ ಬರಬಾರದು ಸಜ್ಜನರಿಗೆ ಅಂತ ಸ್ತಂಭಾರ್ಭಕ ಕಂಬದಲ್ಲಿ ಅವತಾರ ಮಾಡಿದ್ದರಿಂದ ಯಾರಿಗೂ ಡೌಟೇ ಬರೋದಿಲ್ಲ. ಆ ರೀತಿಯಾಗಿ ನಹಿ ಅಶ್ಯ ಅರ್ಥ, ಈ ಪ್ರಶ್ನೆ ಏನು ಪರಿಷತ್ ರಾಜ ಎಂದು ಹೇಳುತ್ತಾರೆ. ಸಮಃ ಪ್ರಿಯ ಸುಹೃದ್ ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ ಇಂದ್ರಸ್ಯ ಅರ್ಥೇ ಕಥಂ ದೈತ್ಯಾನ್ ಅವಧೀತ್ ವಿಷಮಃ ಯಥ. ವಿಜಯದೇವ ಸ್ವಾಮಿಗಳ ಟಿಪ್ಪಣಿಯ ವೈಶಿಷ್ಟ್ಯ ಏನು ಅಂದರೆ, ಅನಂತರ ಎಷ್ಟರ ಟಿಪ್ಪಣಿ ಬರೀತಾರೋ ಭಾಗವತಕ್ಕೆ ಅವರೆಲ್ಲ ಇವರು ನಮಸ್ಕಾರ ಮಾಡೇ ಮಾಡ್ತಾರೆ, ಅದು ವಿಶೇಷ. ಈ ರೀತಿ ಜೈತೀರ್ಥರಿಗೆ ಹೇಗೆ ಸುಧಾದಿಗಳ ಮೂಲಕ ಅಕ್ಸೆಪ್ಟೆನ್ಸ್ ಬಂತಲ್ಲ, ವಿಜಯಧ್ವಜ ತೀರ್ಥರಿಗೂ ಕೂಡ ಭಾಗವತದ ಪೂರ್ತಿ ಯಾರೇ ಬರಲಿ ಕೂಡ ಯಾರೇ ಬರೀರಿ ಗೊತ್ತಾಯ್ತಾ, ಆಮೇಲೆ ಶ್ರೀನಿವಾಸ ತೀರ್ಥರು ಬರೀರಿ, ಯಾರೇ ಬರೀರಿ, ಯಾದವೇಂದ್ರ ತೀರ್ಥರು ಅಂತೊಬ್ರು, ಪ್ರತಿಯೊಬ್ಬರು ಬರೆದಾಗಲೇ ಏನು ಅಂತ ಹೇಳ್ತಾರೆ, ವಿಜಯಧ್ವಜ ನಮಸ್ಕಾರ ಮಾಡಿಯೇ ಮುಂದುವರಿತಾರೆ. ಅಷ್ಟರ ಮಟ್ಟಿಗೆ ಅಥೆಂಟಿಕ್ ಆದ ವರ್ಕು ಭಾಗವತಕ್ಕೆ ಜೈತೆ ಇವರು ವಿಜಯಧ್ವಜ ಸ್ವಾಮಿಗಳ ಟೀಕಾ ಇದೆ. ಅದಕ್ಕೆ ಪದರತ್ನಾವಲಿ ಅಂತ ಅದಕ್ಕೆ ಹೆಸರು. ಬೇಜಾರು ಮಠದ ಅವರು, ಅದಕ್ಕೆ ಕಣ್ಣು ತೀರ್ಥಲ್ಲಿರೋದು ಅವರೇ ವೃಂದ ಅವರು, ಬೇಜಾರು ಮಠದ ಸ್ವಾಮಿಗಳು. ಜೈತೀರ್ಥರಿಗೆ ಕಂಟೆಂಪರಿ ಇದೆ ಹೆಚ್ಚು ಕಡಿಮೆ. ಜೈತೀರ್ಥರಿಗೆ ವಯಸ್ಸಿನಲ್ಲಿ ಚಿಕ್ಕವರು ಜೈತೀರ್ಥರಿಗಿಂತ, ಆ ಕಾಲಕ್ಕಿದ್ದವರೇ. ಮತ್ತು ಜೈತೀರ್ಥರಿಗೆ ಗೌರವ ಕೊಡ್ತಾರೆ. ಅದಂತ ತೀರ್ಥ ವಿಜಯ ತೀರ್ಥವು ಪ್ರಣಮ್ಯ ಅಂತ ಹೇಳಬೇಕಾದ್ರೆ ಜೈತೀರ್ಥರಿಗೆ ಗೌರವ ಕೊಟ್ಟೆ ಮುಂದುವರಿತಾರೆ. ತಮ್ಮಿದ್ರೊಳಗೆ ಕಥೆಗಳು ಬೇಡ ನಮಗೀಗ, ಅದು ತಪ್ಪು ತಪ್ಪು ಕಥೆಗಳು ಹೇಳ್ತಾರೆ ಗೊತ್ತಾಯ್ತಾ. ಯಾವುದೇ ಒಂದು ಕಥೆ ಹೋಗಿ ಏನೋ ಒಂದು ದೋಷ ಹೇಳೋ ಕಥೆಗಳು ಕಟ್ತಾರೆ, ಗುಣ ಹೇಳೋ ಕಥೆಗಳಾದ್ರೆ ಸರಿ, ದೋಷ ಹೇಳಿದ್ರೆ ಏನು ಮಾಡ್ಬೇಕು ಅದಕ್ಕೆ? ಸಮಃ ಪ್ರಿಯ ಸುಹೃತ್ ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ. ದೇವ್ರ ಬಗ್ಗೆ ಒಳ್ಳೆ ಪ್ರಶ್ನೆ ಇದೆ. ದೇವ್ರನ್ನ ಏನಂತ ಹೇಳಿದ್ರೆ ನೀವು? ಸಮಃ ಅಂತ ಹೇಳಿದ್ರಿ, ಶಾಶ್ವತ ಸಮಃ ವಿಷ್ಣುಸಹಸ್ರ ನಾಮದಲ್ಲಿ. ಪ್ರಿಯ ಎಲ್ಲರಿಗೂ ಪ್ರಿಯ ಅಂತ ಹೇಳಿದಿರಿ. ಸುಹೃತ್ ಎಲ್ಲರಿಗೂ ಸುಹೃತ್, ಅನಿಮಿತ್ತ ಉಪಕಾರಿ ಅಂತ ಅರ್ಥ. ಸುಹೃತ್ ಅಂದ್ರೇನು? ಫ್ರೆಂಡ್ ಅಂತ ಅರ್ಥ ಅಲ್ಲ, ಅನಿಮಿತ್ತ ಉಪಕಾರಿ ಅಂತ ಅರ್ಥ. ಬ್ರಹ್ಮನ್ ಪೂಜ್ಯರಾದ ಶುಕಮುನಿಗಳೇ, ಭೂತಾನಾಂ ಭಗವಾನ್ ಸ್ವಯಂ ಸಮಃ ಪ್ರಿಯ ಸುಹೃತ್. ಪರಮಾತ್ಮ ಎಲ್ಲ ಪ್ರಾಣಿಗಳಿಗೂ ಕೂಡ ಸ್ವತಃ ಸಮನಾಗಿದ್ದಾನೆ, ಇಂಪಾರ್ಷಿಯಲ್ ಆಗಿದ್ದಾನೆ. ಪ್ರಿಯ ಪ್ರಿಯನಾಗಿದ್ದಾನೆ, ಅನಿಮಿತ್ತ ಉಪಕಾರಿಯಾಗಿದ್ದಾನೆ ಅಂತ ಹೇಳಿದ್ರಲ್ಲ. ಹಾಗಿದ್ರೆ ಇಂದ್ರಸ್ಯ ಅರ್ಥೆ ಕಥಂ ದೈತ್ಯಾನವಧೀತ್, ಹಾಗಿದ್ರೆ ಪರಮಾತ್ಮ ಯಾರನ್ನೂ ಕೊಲ್ಲಬಾರ್ದಾಗಿತ್ತು, ಎಲ್ಲರನ್ನು ಉದ್ಧಾರ ಮಾಡಬೇಕಾಗಿತ್ತು. ದೇವತೆಗಳನ್ನ ಉದ್ಧಾರ ಮಾಡ್ತಾನೆ, ದೈತ್ಯರನ್ನ ಕೊಲ್ತಾನೆ. ನೀವು ಹೇಳೋದೇನೋ ಸಮ ಅಂತ ಹೇಳ್ತೀರಿ, ಸಮಶಬ್ದಕ್ಕೆ ಜನ ಅಪಾರ ತಿಳ್ಕೊಂಡ್ಬಿಟ್ರೆ, ಅದಕ್ಕೆ ಹೇಳ್ತಾ ಇರಿ. ಸಮಾಂಧನ ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ? ತಪ್ಪು ಮಾಡಿದವರಿಗೂ ಶಿಕ್ಷೆ ಕೊಡಬಾರದು, ಇದು ಸಮ ಅಲ್ಲ ಅದು, ಗೊತ್ತಾಯ್ತಾ. ಸಮಶಬ್ದದ ತಪ್ಪರ್ಥ ಇಂಪಾರ್ಷಿಯಲ್ ಅಂದ್ರೆ ಈಕ್ವಲ್ ಬೇರೆ, ಇಂಪಾರ್ಷಿಯಲ್ ಬೇರೆ. ಈಕ್ವಾಲಿಟಿಯಲ್ಲಿ ನಿಜವಾದ ಇಂಪಾರ್ಷಿಯಾಲಿಟಿ ಇದ್ರೇ ಈಕ್ವಾಲಿಟಿ ಅಂತ ಕರೆಯೋದು, ಗೊತ್ತಾಯ್ತಾ. ಎಲ್ಲರಿಗೂ ಒಂದೇ ಕೊಡೋದಾದ್ರೆ, ಎಲ್ಲರೂ ಪಾಸ್ ಮಾಡೋದಾದ್ರೆ ಮೇಸ್ಟ್ರಿ ಆಗ್ಬೇಕು, ಎಕ್ಸಾಮ್ ಅಂದರೆ ಬೇಕಿಲ್ಲ. ಎಲ್ಲರೂ ಫೇಲ್ ಮಾಡೋದು ಎಕ್ಸಾಮ್ ಅಂದರೆ ಬೇಕಿಲ್ಲ. ಇಂಪಾರ್ಷಿಯಲ್ ಎಕ್ಸಾಮ್ ಅಂದ್ರೆ ಏನ್ ಮಾಡ್ತಾನೆ? ಸರಿಯಾಗಿ ಬರೆದವ್ರನ್ನ ಪಾಸ್ ಮಾಡ್ತಾನೆ, ತಪ್ಪಾಗಿ ಬರೆದವ್ರು ಫೇಲ್ ಮಾಡ್ತಾನೆ, ಅವನು ಇಂಪಾರ್ಷಿಯಲ್ ಅಂತ ಕರೀತಾನೆ. ಸಮಶಬ್ದಕ್ಕೆ ಅನೇಕರು ಅಪಾರ್ಥ ಮಾಡ್ಕೊಂಡ್ಬಿಟ್ಟು ಏನ್ ಕೇಳ್ತಾರ, ಅದನ್ನು ಪ್ರಶ್ನೆ ಕೇಳ್ತಾರೆ. ಸಮ ಅಂತ ಕರೆದ ಮೇಲೆ ಇಂದ್ರಸ್ಯಾರ್ಥೆ ಕಥಂ ದೈತ್ಯಾನವಧಿ, ಇಂದ್ರದೇವರಿಗೋಸ್ಕರವಾಗಿ ದೈತ್ಯರನ್ನ ಕೊಂದಿದ್ದ ಯಾತಕ್ಕೆ, ಆ ರಿಲೆವೆನ್ಸ್ ಯಾತಕ್ಕೆ ಬಂತು ಅಂದ್ರೆ, ಮರುತ್ತಗಳನ್ನ ಬಿಟ್ಟರೆ ಉಳಿದವರನ್ನೆಲ್ಲ ಇಂದ್ರದೇವರು ಏನ್ ಮಾಡ್ತಾ ಇದ್ದಾರೆ? ತಿಥಿ ಮಕ್ಕಳನ್ನು ಕೊಂದಾಕ್ತಾ ಇದ್ದಾರೆ. ಅದಕ್ಕೋಸ್ಕರ ಸಂಬಂಧ ಬಂತು ಪ್ರಶ್ನೆಗೀಗ. ಅವಧಿ ವಿಷಮೋ ಯಥ, ಸಮೋಪಿ ವಿಷಮೋ ಯಥ. ವಿಷಮ ಅಂದ್ರೆ ಏನೋ, ಪಾರ್ಶಿಯಲ್ಲಿ ಇದ್ದ ಪಾರ್ಶಿಯಲ್ ಕಂಡ ಕಾಣುತ್ತಲ್ಲ ಅಂತ ಪ್ರಶ್ನೆ. ಎಲ್ಲರಿಗೂ ಸಮಾನ ತೆರಿ, ಇವನಿಗೆ ಯಾಕೆ ರ್ಯಾಂಕ್ ಕೊಟ್ಟರು, ಇವನಿಗೆ ಫಸ್ಟ್ ಕ್ಲಾಸ್ ಕೊಟ್ಟಿರಿ ಅಂತ ಕೇಳಿದರೆ ಇಲ್ಲ ಬರೀ ಪಾಸ್ ಮಾಡಿ, ಅದೂ ಅಲ್ಲ, ಆ ತಾರತಮ್ಯ ಇದ್ದೇ ಇದೆ. ಅದಕ್ಕೆ ವಿಷಮ ಅಂತ ಹೇಳಿ, ವಿಷಮೋ ಯಥ, ವಿಷಮನಂತೆ ಕಾಣ್ತಾನಲ್ಲ ಯಾತಕ್ಕೆ. ಇದು ಪರೀಕ್ಷಿತ ರಾಜನ ಪ್ರಶ್ನೆ. ಇದು ಈ ದೃಷ್ಟಿಯಲ್ಲಿ ಮಾತಿಗೆ ಏನಂತ ಕರೀತಾರೆ ಇದನ್ನ, ಬ್ರಹ್ಮಸೂತ್ರಗಳಲ್ಲಿ ವೈಷಮ್ಯ ನಿರ್ಗಣ್ಯ ಇಲ್ಲ ಪರಮಾತ್ಮನಿಗೆ ಅಂತ ಅಧಿಕರಣನೇ ಇದೆ. ಓಂ ನ ವೈಷಮ್ಯ ನಿರ್ಗಣ್ಯೆ ಸಾಪೇಕ್ಷತ್ವ ತಥಾಚ ದರ್ಶಯತಿ ಓಂ ಅಂತ ಬ್ರಹ್ಮಸೂತ್ರ. ಪರಮಾತ್ಮನಿಗೇನಿಲ್ಲ ಎಂದು, ಯಾರ ಮೇಲೂ ವೈಷಮ್ಯ ಇಲ್ಲ, ಪಕ್ಷಪಾತ ಇಲ್ಲ, ಯಾರ ಮೇಲೂ ಕೂಡ ಏನಿಲ್ಲ. ನೈರ್ಗಣ್ಯ ಅಂದ್ರೇನು? ನಿಷ್ಕರ್ಣತೆ, ಕ್ರೌರ್ಯ ಇಲ್ಲ ಪರಮಾತ್ಮನಿಗೆ, ಯಾರ ಮೇಲೂ ಕೋಪಾದಿಗಳಿಲ್ಲ ಅಂತ ಹೇಳಿದ್ದಾರೆ. ಹಾಗಿದ್ರೆ ಅದು ಕಾಣ್ತೇವಲ್ಲ ಅಂತ ಕೇಳಿದ್ರೆ, ಈ ಕೋಪನ ಕೋಪ ಅಂತ ಕರೆಯೋದಿಲ್ಲ, ಈ ಒಂದು ಶಿಕ್ಷೆನ ಪಕ್ಷಪಾತ ಅಂತ ಕರೆಯೋದಿಲ್ಲ, ಅದನ್ನ ಹೇಳಬೇಕಾಗಿದೆ. ಅದಕ್ಕೋಸ್ಕರ ಪ್ರಶ್ನೆ ಹೊರಟು. ಅರ್ಥೋಯಂ ಬ್ರಹ್ಮಸೂತ್ರಾಣಾಂ, ಬ್ರಹ್ಮಸೂತ್ರಗಳ ಅರ್ಥ ಭಾಗವತ ಅಂತ ಹೇಳಿದ್ದಾರೆ. ಸೊ ವೈಷಮ್ಯ ನಿರ್ಗಣ್ಯ ಅಧಿಕರಣಕ್ಕಿದ ಅರ್ಥ ಇದು. ಅದು ದೃಷ್ಟಾಂತಪೂರ್ವಕ ಹೇಳ್ತಕ್ಕಂಥ ಕಥೆಯಾದ್ದರಿಂದ ಸಪ್ತಮ ಸ್ಕಂದದ ಒಂದು ತಿಳ್ಕೋಬೇಕು. ಅದಕ್ಕೆ ಹುಲಿಗೆ ಆಚಾರ್ಯ ದ್ವೈತ ತಿಮಣಿ ಬರೆದವರು, ಅವರು ಈ ಶ್ಲೋಕದ ಮೇಲೆ ವ್ಯಾಖ್ಯಾನ ಬರೀತಾರೆ, ಕರುಣಪತ್ರ. ಇದನ್ನೇ ಇಟ್ಟುಕೊಂಡ್ಬಿಟ್ಟು ವೈಷಮ್ಯ ನಿರ್ಗಣ್ಯಾಧಿಕರಣ ಪರಮಾತ್ಮನ ಬಗ್ಗೆ ಏನು ಅನ್ನೋದು ಬಂದಿದೆ, ಅದಕ್ಕೆ ಹೇಗೆ ಅರ್ಥ ಆಗುತ್ತೆ ಎಂಬುದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಮೊದಲೇ ಶ್ಲೋಕಕ್ಕೆ. ನಹಿ ಅಸ್ಯ ಅರ್ಥಃ ಸುರಗಣೈಃ ಸಾಕ್ಷಾನ್ ನಿಶ್ರೇಯಸಾತ್ಮನಃ ನೈವಾಸುರೇಭ್ಯೋ ವಿದ್ವೇಷೋ ನೋದ್ವೇಗಶ್ಚ ಅಗುಣಸ್ಯ ಹಿ. ಇದು ಮುಂದುವರೆದ ಪ್ರಶ್ನೆ ಇದು. ಅದು ಹುಲಿಗಾಚಾರದ ಪ್ರಿಂಟ್ ಆಗಿಲ್ಲ, ಕಲೆಕ್ಷನಲ್ಲಿ ಅದೇ, ಅದು ತ್ರೋಣಪತ್ರ ಗೊತ್ತಾಯ್ತಾ. ಒಂದೇನೆ ಅವ್ರು ದ್ವೈತೋದ್ಯಮಣಿ ಬರೋ ದೊಡ್ಡವಾದ ವಾದ ಗ್ರಂಥ ಅದು. ಅದರ ಜೊತೆಗೆ ಒಳ್ಳೆ ಪ್ರಮೇಯ ಗ್ರಂಥದ ಬಗ್ಗೆನೂ ಬರೆದಿದ್ದಾರೆ. ನಹಿ ಅಸ್ಯ ಅರ್ಥಃ ಸುರಗಣೈಹಿ, ಇನ್ನೇನು ಹೇಳಬೇಕಾಗ ಇಲ್ಲ, ದೇವರು ಸವನೇ, ದೇವತೆಗಳು ಸ್ವಲ್ಪ ಹೆಲ್ಪ್ ಆಗಬೇಕಾಗಿತ್ತು ಪರಮಾತ್ಮನಿಗೆ, ಅದಕ್ಕೋಸ್ಕರ ಮಾಡ್ದ ಅಂತ ಹೇಳ್ತೀರಾ, ಅದು ಸರಿಯಲ್ಲ. ನಹಿ ಅಸ್ಯ ಅರ್ಥಃ ಸುರಗಣೈಹಿ ಸಾಕ್ಷಾತ್ ನಿಶ್ರೇಯಸಾತ್ಮನಃ, ದೇವರಿಗೆ ಸಾಕ್ಷಾತ್ ಆನಂದಮಯ ಆತ, ಅದು ಯಾರಿಂದನೂ ಹೆಲ್ಪ್ ಬೇಕಾಗಿಲ್ಲ. ಸೊ ಹೆಲ್ಪ್ ತಗೊಂಡ ಅಂತ ಹೇಳಿದ್ರೆ ಸರಿನೇ. ಇದರಿಂದ ರಾಮಾವತಾರಕ್ಕೂ ಎಕ್ಸ್ಪ್ಲನೇಷನ್ ಇದು. ಕಪಿಗಳ ಸಹಾಯ ರಾಮದೇವರು ತಗೊಂಡ್ರು ಅಂದ್ರೆ ತಗೊಂಡಿಲ್ಲ, ಯಾತಕ್ಕೆ? ಪೂರ್ಣ ಪರಮಾತ್ಮ ಕಿಂತಸ್ಯ ಶತ್ರುಹನನೇ ಕಪಯಸ್ ಸಹಾಯ. ಆಚಾರ್ಯ ಭಾಗವತ ವಾಕ್ಯನೆ ಕೋಟ್ ಮಾಡಿ ಹೇಳ್ತಾರೆ ಮುಂದಿನ ಸ್ಕಂದದನ್ನ. ಏನಂತ ಹೇಳ್ತಾರಲ್ಲಿ, ಯಾರೋ ಪರಮಾತ್ಮನ ಪಾದ ಕಮಲಗಳನ್ನ ರಮಾ ಬ್ರಹ್ಮಾದಿಗಳು ಸೇವೆ ಮಾಡ್ತಾರೆ, ಕಿಂತಸ್ಯ ಶತ್ರುಹನನೇ ಕಪಯಸ್ ಸಹಾಯ, ಕಪಿಗಳು ಸಹಾಯಕರಾಗ್ತಾರ ಅಂತ ಕೇಳ್ತಾರೆ. ಇಲ್ಲ ಅದೇ ಬದಿರು, ರಹಿಯಸ್ಯ ಅರ್ಥಃ ಸುರಗಣೈ ಸಾಕ್ಷಾ ನಿಶ್ರೇಯಸಾತ್ಮನಃ, ನಿಶ್ರೇಯಸ್ ಅಂಬುದಕ್ಕೆ ಮೋಕ್ಷ, ಅದಕ್ಕೆ ಆತ್ಮ ಅಂದ್ರೆ ಸ್ವಾಮಿ, ಮೋಕ್ಷದ ಸ್ವಾಮಿಯವನು, ಅಥವಾ ನಿಶ್ರೇಯಸ್ ಅಂದ್ರೆ ನಿತ್ಯಾನಂದ, ಅದರ ಸ್ವರೂಪ ಅವನು. ಆತ್ಮಶಬ್ದ ಸ್ವರೂಪ ಅಂತ ಅರ್ಥ, ಸ್ವಾಮಿ ಅಂತ ಅರ್ಥ. ಮೋಕ್ಷ ಕೊಡು ಬಂಧ ಬಂಧಕೋ ಭವಪಾಶೇನ ಭವಪಾಶಾಚ್ಯ ಮೋಚಕ, ಅಂಥವನು ಯಾರ ಸಹಾಯ ಬೇಕಾಗಿದೆ? ಹೋಗಿಲ್ಲಪ್ಪ, ಇನ್ನು ದೈತ್ಯರಿಂದ ಭಾರಿ ಉದ್ವೇಗ ಬರುತ್ತೆ, ಟೆನ್ಷನ್ ಆಗುತ್ತೆ, ಕೊಂದು ಬಿಡ್ತಾನಂತ ಕೇಳಿದ್ರೆ ಆ ಟೆನ್ಷನ್ನೂ ಇಲ್ಲ. ನೈವಾಸುರೇಭ್ಯೋ ವಿದ್ವೇಷ ನೋದ್ವೇಗಶ್ಚ ಅಗುಣಸ್ಯಹಿ, ಅಸುರೇಭ್ಯ ವಿದ್ವೇಷ ಅನ್ನ, ಅಸುರರಿಂದ ಅಸುರ ಮೇಲೆ ದ್ವೇಷನೂ ಇಲ್ಲ, ಅವರಿಂದ ಉದ್ವೇಗ ಇಲ್ಲ. ಇಂದ್ರಾದಿ ದೇವತೆಗಳಿಗೆ ರುದ್ರಾಸುರಾದಿಗಳಿಂದ ಏನಾಯ್ತು ಅವರಿಗೆ? ಸ್ವಲ್ಪ ಉದ್ವೇಗ ಆಯ್ತು ಅವರಿಗೆಲ್ಲ ಕೂಡ. ಎಂಥ ಬ್ರಹ್ಮದೇವರು ಬಿಟ್ಟು ಬಿಡೋಣ, ರುದ್ರಾದಿ ದೇವತೆ ರುದ್ರದೇವರಿಗೆ ಏನಾಯ್ತು? ಭಸ್ಮಾಸುರನಿಂದ ಉದ್ವೇಗ ಬಂತು, ಕಡಿಮೆ ಕೈ ಇಡ್ತೇನೆ ಅಂತ ಉದ್ವೇಗ ಬಂತು. ದೇವರಿಗೆ ಅಂತ ಉದ್ವೇಗ ಯಾವುದೂ ಇಲ್ಲ, ಉದ್ವೇಗ ಇಲ್ಲ, ಆ ಕಡೆಗೆ ಪ್ರಯೋಜನ ಇಲ್ಲ ಬೇರೆಯವರಿಂದ, ದೇವತೆಗಳಿಂದ ಪ್ರಯೋಜನ ಇಲ್ಲ, ಅವರಿಗೋಸ್ಕರ ಹೆಲ್ಪ್ ಮಾಡೋ ಕಾರಣ ಇಲ್ಲ, ದೈತ್ಯರ ಮೇಲಿಂದ ಉದ್ಯೋಗ ಇಲ್ಲ, ಅವ್ರನ್ನ ಉದ್ವೇಗ ಇಲ್ಲ, ಅವ್ರನ್ನ ಕೊಲ್ಲಬೇಕಾದ ಕಾರಣ ಇಲ್ಲ. ಮತ್ತೆ ಯಾಕೆ ಮಾಡಿದ ಹಾಗಿದ್ರೆ? ನೈವಾಸುರೇಭ್ಯೋ ವಿದ್ವೇಷ ನೋದ್ವೇಗಶ್ಚ ಅಗುಣಸ್ಯಹಿ. ಆ ಉದ್ವೇಗಾದಿಗಳು ಯಾರಿಗೆ? ಅದಕ್ಕೆ ಸತ್ವಾದಿ ಪ್ರಾಕೃತ ಗುಣ ಇರೋರಿಗೆ. ಇವರು ಅದ್ವೈತಗಳೇನು ತಿಳ್ಕೊಂಡ್ಬಿಡ್ತಾರೆ, ಪರವಾದ ನಿರ್ಗುಣ ಅಂತೇಳಿ. ನಿರ್ಗುಣ ಅಲ್ಲ, ಪ್ರಾಕೃತ ಗುಣರಹಿತ ಅಷ್ಟೇ, ಆನಂದಾದಿ ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ. ಆದರೆ ಸತ್ವಗುಣ ರಜೋಗುಣ ತಮೋಗುಣ ಏನಿದೆಯಲ್ಲ, ಇವೆಲ್ಲ ಏನಿವು? ಪ್ರಾಕೃತಿಯ ಗುಣಗಳು. ಇವು ದೇವರಿಗಿಲ್ಲ. ಅಗುಣಸ್ಯಹಿ, ಈ ಉದ್ವೇಗಾದಿಗಳು ಬರೋದು ಯಾರಿಗೆ? ಗುಣತ್ರಯ ಸಂಬಂಧ ಇದ್ದವರಿಗೆ. ಪರಮಾತ್ಮ ಏನಿದ್ದಾನೆ? ಅಭೌ, ನಿನ್ನೆ ಬಂತಲ್ಲ, ಈ ಮಾಮೇಭ್ಯ ಪರಮವ್ಯಯಂ, ಇದ್ರ ಮೇಲಿದ್ದೇನೆ ನಾನು, ಅದಕ್ಕೆ ಜನ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರಲ್ಲ, ಮತ್ತೆ ಯಾಕೆ ಹಾಗಿದ್ರೆ? ಎರಡು ಕಡೆ ಮೂರು ಕಡೆ ಮಾಡೋದಿಲ್ಲ, ಇಲ್ಲಿ ವಿಸ್ತಾರವಾಗಿ ಮಾಡ್ತಾರೆ. ಹಿಂದೆ ಏನಂತ ಮಾಡಿದ್ದ? ಯಾತಕ್ಕೊಂದು ಅಷ್ಟೇ ಕಾರಣ ಅಷ್ಟೇನೆ. ಈಗ ಬೇಸಿಕ್ ಫಿಲಾಸಫಿ ಸ್ಪಿರಿಚುವಲ್ ಕ್ವಶನ್ ಕೇಳ್ತಾರೆ. ಹಿಂದೆ ಕೊಲ್ಲೋದಕ್ಕೆ ಕಾರಣ ಯಾರಂತ ಕಪ್ಪ ಹೊಡೆದ್ರಿ, ಅವ್ನು ತಿರುಗಿ ಹೊಡೆದ ಹೊಡೆದ್ವಿ, ಅದೊಂದು ಕಾರಣ ಮುಗಿದೋಯ್ತು. ಇಲ್ಲಿ ಹಾಗಲ್ಲ, ಬೇಸಿಕಲಿ ಪರಮಾತ್ಮ ಸಮ ಅಂದಮೇಲೆ ಯಾತಕ್ ದೈತ್ಯನ ಕೊಲ್ತಾನೆ, ಇದು ಹೊಸ ವಿಷಯ ಇದು, ಗೊತ್ತಾಯ್ತಾ? ಸಾತ್ವಿಕರು ರಾಜಸರು ತಾಮಸರು ಅಂತ ಜೀವ ತ್ರೈವಿಧ್ಯ ಏನಿದೆ, ಸಾತ್ವಿಕರಿಗೆ ಮೋಕ್ಷಾದಿಗಳನ್ನ ಯಾಕೆ ಕೊಡ್ತಾರೆ, ತಾಮಸರಿಗೆ ನಂದ ತಮಸ್ ಯಾತಕ್ಕೆ ಕೊಡ್ತಾರೆ, ಆ ಪ್ರಶ್ನೆ ಇದೆ. ಸೊ ಪ್ರಶ್ನೆ ರೀತಿನೇ ಬೇರೆ ಇದೆ, ಅದು ಹೊರಗಿನ ಕಾರಣ ಕೇಳೋದು ಅದು, ಇದು ಒಳಗಿನ ಕಾರಣ ಕೇಳೋದು ಇದು. ಆದ್ದರಿಂದ ಇದು ಪುನರಾವರ್ತನೆ ಅಲ್ಲ ಇದು. ಮತ್ತೆ ದೇವರ ಬಗ್ಗೆ ಉಪಾಸನೆ ಮಾಡಬೇಕಾದ್ರೆ ಸಮಾಂತ ಉಪಾಸನೆ ಮಾಡಬೇಕು ಅಂತ ಭಗವದ್ಗೀತೆ ಒತ್ತಿ ಹೇಳುತ್ತದೆ. ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶ್ರೀಚೈವ ಶ್ವಪಾಕೇಚ ಪಂಡಿತಾಹ ಸಮದರ್ಶಿನ ಅಂತಿದೆ. ವಿಷ್ಣು ಸಹಸ್ರನಾಮದಲ್ಲಿ ಸಮಾಂತ ಎರಡು ಸರ್ತಿ ಬಂದಿದೆ. ದೇವರು ಸಮಾಂತ ಉಪಾಸನೆ ಮಾಡಿದಷ್ಟು ನಮಗೇನಾಗ್ತದೆ, ಭಾರಿ ವಿಶೇಷವಾದ ಅನುಗ್ರಹ ಮಾಡ್ತಾನೆ ದೇವರು. ಅದಕ್ಕೆ ತೊಂದರೆ ಬರುತ್ತಲ್ಲ, ಅದನ್ನು ಕ್ಲಿಯರ್ ಮಾಡಬೇಕಾಗಿದೆ. ಸಮತ್ವದ ಉಪಾಸನೆಗೆ ಏನು ನಮಗೆ ಪ್ರಶ್ನೆಗಳು ಬರಬಹುದು, ಪ್ರಶ್ನೆ ಕ್ಲಾರಿಫಿಕೇಶನ್ ಕೊಡೋದ್ರಿಂದ ಈ ಪ್ರಶ್ನೆ ಹೆಚ್ಚು ರೆಲೆವೆಂಟ್ ಆಗಿದೆ. ಇತಿನಃ ಸುಮಹಾಭಾಗ ನಾರಾಯಣ ಗುಣಾನ್ ಪ್ರತಿ ಸಂಶಯ ಸುಮಹಾನ್ ಜಾತಃ ತಂ ಭವಾನ್ ಸೇತು ಅರ್ಹತಿ ಹೇಳೋದು ನೋಡಿ. ಇತಿನಃ ಈ ರೀತಿಯಾಗಿ ನಮಗೆ ಅಂತ ಹೇಳೋದ್ರಿಂದ ನನಗೆ ಅಂತ ಮುಖ್ಯ ಅಲ್ಲ, ಅದು ಕೇಳೋದು ಅನೇಕ ಜನ ಇದ್ದಾರೆ ಅವರಿಗೆ ಡೌಟ್ ಇದೆ ಅಂತ ಅರ್ಥ. ಪರಿಷತ್ ರಾಜ ದೊಡ್ಡ ಜ್ಞಾನಿ ಆತ, ಆದರೂ ಕೂಡ ಯಾತಕ್ಕೆ ಕೇಳ್ತಾನೆ, ಉಳಿದವರಿಗೆ ಸಂಶಯ ಹೋಗಬೇಕು, ತನಗೇನಾಗಬೇಕು ಮತ್ತೆ ವಿಶೇಷ ದಾರ್ಢ್ಯ ಬರಬೇಕು. ಜಾನಂತೋಪಿ ವಿಶೇಷಾರ್ಥ ಜ್ಞಾನಾಯ ಸ್ಥಾಪನಾಯ ಚ ಪೃಚ್ಛಂತಿ ಸಾಧವೋ ಯಸ್ಮಾತ್ ತಸ್ಮಾತ್ ಪೃಚ್ಛಸಿ ಪಾರ್ಥಿವ. ಪರಿಜ್ಞಾನ ಇದ್ರೂ ಕೂಡ ಜ್ಞಾನಿಗಳು ಯಾತಕ್ಕೆ ಕೇಳ್ತಾರೆ ಅಂದ್ರೆ ವಿಶೇಷವನ್ನು ತಿಳ್ಕೋಬೇಕು ಅಂತ ಕೇಳ್ತಾರೆ. ನಾರಾಯಣ ಗುಣಾನ್ ಪ್ರತಿ, ದೇವರು ಯಾವುದ್ರ ಬಗ್ಗೆ ಸಂಶಯ ಬಂದ್ರೆ ನಮ್ಗೆ ಯೋಚನೆ ಇಲ್ಲ, ಗೊತ್ತಾಯ್ತಾ. ಆದ್ರೆ ದೇವ್ರ ಬಗ್ಗೆ ಸಂಶಯ ಬಂದ್ರೆ ಏನಾಗುತ್ತೆ, ಮೋಕ್ಷನೇ ಆಗೋದಿಲ್ಲ, ಅದು ರಿಸ್ಕ್ ಇರೋದು. ಅರ್ಥ ಆಯ್ತಾ? ಈಗ ಜನರಲ್ ನಾಲೆಜ್ ಬಗ್ಗೆ ಪ್ರಾಬ್ಲಮ್ ಬಂದ್ರೆ ಯೋಚನೆ ಇಲ್ಲ, ಟೆಕ್ಸ್ಟ್ ಬುಕ್ ಬಗ್ಗೆ ಪ್ರಾಬ್ಲಮ್ ಬಂದ್ರೆ ಫೇಲ್ ಆಗಿಬಿಡ್ತಾನೆ, ಅದು ಪ್ರಾಬ್ಲಮ್ ಇದೆ. ನಮ್ಗೆ ಆ ಬಗ್ಗೆ ಯೋಚನೆ ಮಾಡಿಲ್ಲ, ನಾವು ಯಾವ ತಿಳ್ಕೊಳ್ಳೋದು ಹೋದ್ರೂ ನಮಗೆ ಅಂದನ್ ತಮಸ್ಸಾಗೋದಿಲ್ಲ. ದೇವ್ರ ಬಗ್ಗೆ ತಿಳ್ಕೊಳ್ಳೋ ಅಂದನ್ ತಮಸ್ಸಾಗ, ಯಾವ್ದನ್ನು ತಪ್ಪು ತಿಳ್ಕೊಳ್ಳಿ. ಬಸ್ ಏನೋ ಮಿರ್ಚಿ ಕಡಿಮೆ ಆಯ್ತು, ಇನ್ನೊಂದು ಬಸ್ಗೋಗ್ಬೋದು, ಒಂದ್ ದಿವಸ ತೊಂದರೆ ಆಯ್ತು ಅಷ್ಟೇ, ಅದರಿಂದ ಅಂದನ್ ತಮಸ್ಸೆ ಏನಾಗೋದಿಲ್ಲ. ಅದರಿಂದ ಮತ್ತೆ ಅಡಿಗೆ ಕೆಟ್ಟೋಯ್ತು, ನೋ ಪ್ರಾಬ್ಲಮ್, ಅಂದನ್ ತಮಸ್ಸಾಗೋದಿಲ್ಲ. ಬಟ್ ದೇವ್ರ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ಏನಾಗುತ್ತೆ, ಅಂದನ್ ತಮಸ್ಸಾಗುತ್ತೆ. ಇದು ಅರ್ಥ ಮಾಡ್ಕೊಂಡ್ರೆ ನಾವು ಮಕ್ಕಳಿಗೆ ಏನ್ ಮಾಡ್ತಾ ಇಲ್ಲ ಇವತ್ತು, ಅಂದನ್ ತಮಸ್ ತಪ್ಸ್ಕೊಳ್ಳೋ ದಾರಿ ತೋರಿಸ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಲೋಕದ ಎಲ್ಲ ಹೇಳ್ಕೊಟ್ಬಿಡ್ತಾರ ಅವ್ರಿ, ಪಾಪ ದೇವ್ರ ಬಗ್ಗೆ ಏನು ಗೊತ್ತಿಲ್ಲ, ಅದರಿಂದ ಏನಾಗುತ್ತೆ ಅಲ್ಲಿಗೆ, ಅವ್ರು ಯಾವ ದಾರಿಗೆ ಹೋಗ್ತಾ ಇದ್ದಾರೆ. ಈಗ ಅಂದನ್ ತಮಸ್ ದಾರಿ ಹಿಡಿದಿರ್ತಾರೆ, ಹೊಟ್ಟೆ ಬಟ್ಟೆಗೆ ಏರ್ಪಾಟ್ ಮಾಡ್ತಾನೆ. ಈ ಜ್ಞಾನಕ್ಕೆ ಏರ್ಪಾಟ್ ಮಾಡದೆ ಹೋಗ್ಬಿಟ್ರೆ ಮಕ್ಕಳನ್ನ ಏನ್ ಮಾಡ್ದಾಗತ್ತೆ, ತಾವು ಕೈಯಾರು ನರಕಕ್ಕೆ ಹಾಕಿದಾಗತ್ತೆ, ತಮಸ್ಸೆ ಕಳಿಸಿದಾಗತ್ತೆ. ಅದನ್ನೇ ವೃಷಭಗೀತೆಯಲ್ಲಿ ಹೇಳಿತ್ತು, ಪುತ್ರಾಂಶ ಶಿಷ್ಯಾಂಶ. ಗುರುನ್ ತಂದೆಗಳು ಗುರುಗಳು ಶಿಷ್ಯರನ್ನ ಮಕ್ಕಳನ್ನ ಯಾವಾಗಲೂ ಏನ್ ಮಾಡಬಾರದು, ನಯೋಜಯೇತ್ ಕರ್ಮಸು ಕರ್ಮ ಮೂಢಾನ್. ಅವ್ರಿಗೆ ತಿಳುವಳಿಕೆ ಇರೋದಿಲ್ಲ ಪಾಪ, ಅವ್ರನ್ನ ಏನ್ ಮಾಡಬೇಕು, ಪ್ರಾಪರ್ ಗೈಡ್ ಮಾಡಬೇಕು ಪ್ರಾಪರ್ಲಿ, ಇಲ್ಲವರು ಬಹಳ ತಪ್ಪಾಗುತ್ತೆ ಅಂತ ಹೇಳ್ತಾರೆ. ಮೂಲಭೂತ ಪ್ರಶ್ನೆ ಇದು. ಇತಿನಸ್ತು ಮಹಾಭಾಗ ನಾರಾಯಣ ಗುಣಾನ್ ಪ್ರತಿ ಸಂಶಯ ಸುಮಹಾನ್ ಜಾತಃ. ಒಳ್ಳೆ ಸಂಶಯ ಬಂದೋಗಿದೆ ನನಗೀಗ, ತಂ ಭವಾನ್ ಚೇತು ಅರ್ಹತಿ, ಅದನ್ನು ತಾವು ದಯವಿಟ್ಟು ಪರಿಹಾರ ಮಾಡಬೇಕು. ತದನ್ಯ ಸಂಶಯ ಸ್ಯಾಸ್ಯ ಚೇತ್ತಾನ ಶುಭಬದ್ಧತೆ. ಭಗವದ್ಗೀತೆಯಲ್ಲಿ ಅರ್ಜುನ ಕೇಳ್ತಾನೆ, ಕೃಷ್ಣ ಈ ಸಂಶಯ ನಿನ್ಬಿಟ್ರೆ ಯಾರು ತೇಲಕ್ಕಾಗೋದಿಲ್ಲ, ದಯವಿಟ್ಟು ಸಂಶಯ ಕಳಿ ಅಂತ ಕೇಳ್ತಾರಲ್ಲ, ಹಾಗೆ ಪ್ರಾರ್ಥನೆ ಮಾಡ್ತಾರೆ. ಶುಕಮುನಿಗಳನ್ನ ಏನಂತ ಕೇಳ್ತಾರೆ, ನೀವು ನನಗೆ ಅಲ್ಲಿ ನೀನೇ ಸಮರ್ಥ ಅಂತ ಅಲ್ಲಿ ಹೇಳ್ತಾರೆ, ಹಾಗೆ ಹೇಳೋದಿಲ್ಲ, ನೀವು ಪರಿಹಾರ ಮಾಡಿ ಅಂತ ಇವ್ರಿಗೆ ಹೇಳ್ತಾರೆ. ಆತ ನಾರಾಯಣನಾದ್ರಿಂದ ಸರ್ವೋತ್ತಮ. ಶುಕಮುನಿಗಳು ನಾರಾಯಣನ ಮಕ್ಕಳು, ಶುಕಮುನಿಗಳಾಗಿ ಅವತಾರ ಮಾಡಿದ್ದಾರೆ. ವೇದವ್ಯಾಸ ರೂಪಕ್ಕೆ ಅವನು ಪ್ರಾರ್ಥನೆ ಮಾಡಿದ. ಶ್ರೀ ಶುಕ ಉಬಾಚ, ಶುಕಾಚಾರ್ಯ ಕೇಳ್ತಾರೆ, ಸಾಧು ಪೃಷ್ಠಂ ಮಹಾರಾಜ ಹರೇ ಚರಿತಮದ್ಭುತಂ ಯದ್ಭಾಗವತ ಮಾಹಾತ್ಮ್ಯಂ ಭಗವದ್ಭಕ್ತಿ ವರ್ಧನಂ ಹೇಳ್ತಾರೆ. ಭಲೆ ಅಂತ ಹೊಗಳ್ತಾರೆ, ಅಪ್ರಿಷಿಯೇಟ್ ಮಾಡ್ತಾರೆ. ಅದು ಅಂತ ಪ್ರಶ್ನೆಗಳು ಏನಂತ ಕರೀತಾರೆ, ಪರಿಪ್ರಶ್ನೆ ಅನುಪ್ರಶ್ನೆ ಅಂತ ಕರೀತಾರೆ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೆಯೇನ ಸೇವೆಯ. ಪರಿಪ್ರಶ್ನೆಗಳು ಅಂದ್ರೆ ತತ್ವಜ್ಞಾನಕ್ಕೆ ಕಾರಣವಾಗೋದೆಲ್ಲ ಪರಿಪ್ರಶ್ನೆಗಳು, ಅದ್ರ ಬಗ್ಗೆ ಡೈವರ್ಟ್ ಏನೋ ಆಗಿಬಿಟ್ರೆ ಪರಿಪ್ರಶ್ನೆಗಳಲ್ಲ, ಅದೇನ ಇರಲೆವೆಂಟ್ ಅಂತ ಇರಲೆವೆಂಟ್ ಆಗಿ ಕೇಳಬಾರದು. ಅದಕ್ಕೆ ಅವ್ರು ಹೇಳ್ತಾರೆ ಈಗ ಏನಂತ, ಒಳ್ಳೆ ಪ್ರಶ್ನೆ ಕೇಳಿದ್ದಿ ಅಂತ ಹೇಳೋದ್ರಿಂದ, ಹಿಂದೆ ಹೇಳಿದ ಪ್ರಶ್ನೆ ಅದು ಹಿಂದೆ ಕೇಳಿದ್ದಾಗಿದೆ ಅಂತಿದ್ರು, ಅವರು ಹಿಂದಾಲೆ ಹೇಳಿಬಿಟ್ಟಲ್ಲ ಅಂತ ಹೇಳ್ತಿದ್ರು. ಅದು ಹೇಳಲಿಲ್ಲ ಅವರು, ಅಂದಮೇಲೆ ಏನರ್ಥ ಈಗ, ಅದ್ರ ಪ್ರಶ್ನೆ ಬೇರೆ ಪ್ರಶ್ನೆ ಆಗಿದೆ ಅಂತ ಗೊತ್ತಾಯ್ತಾ. ಹರೇ ಚರಿತ ಅದ್ಭುತ, ಅವ್ರು ಹೇಳ್ತಾರೆ ದೇವರ ಮಹಿಮೆ ಇದು, ಒಂದು ಒಳ್ಳೆ ಅದ್ಭುತ ಮಹಿಮೆ ಕೇಳ್ತಾ ಇದ್ದೆ ನೀನೀಗ. ಯಾಕೆ ದೇವ್ರ ಬಗ್ಗೆ ಗುಣಪೂರ್ಣತ ಸಮರ್ಥನೆ ಮಾಡೋದು ಅಂದ್ರೆ ದೊಡ್ಡ ಭಾಗ್ಯ ಅದು, ದೇವರ ದೋಷದ ಸಮರ್ಥನೆ ಮಾಡೋದು ಅಂದ್ರೆ ಭಾರಿ ದೊಡ್ಡ ಭಾಗ್ಯ. ಯದ್ ಭಾಗವತ ಮಹಾತ್ಮ್ಯಂ ಭಗವದ್ಭಕ್ತಿ ವರ್ಧನಂ, ಇದು ಭಗವಂತನ ಮಹಾತ್ಮ್ಯ ಅಂತ ಒಂದರ್ಥ, ಭಾಗವತಾನಾಂ ಮಹಾತ್ಮ್ಯ ಇನ್ನೊಂದರ್ಥ. ಭಗವಂತನಿಗೆ ಸಂಬಂಧಪಟ್ಟ ಮಹಾತ್ಮ್ಯ ಎಂಬುದ್ರ ಪ್ರಯೋಜನ ಏನು ಅಂದ್ರೆ ಭಗವದ್ಭಕ್ತಿ ವರ್ಧನ. ಸಾಮಾನ್ಯ ಮನುಷ್ಯ ಏನ್ ಮಾಡ್ತಾನೆ, ಏನ್ ಕೆಲಸ ಮಾಡಿದ್ರು ಕೂಡ ಭುಕ್ತಿ ಮಾಡ್ತಾನೆ, ಭುಕ್ತಿ ಅಂದ್ರೆ ಊಟಕ್ಕೆ ಮಾಡ್ತಾನೆ. ಜ್ಞಾನಿಗಳು ಯಾವ್ದಕ್ಕೆ ಮಾಡ್ತಾರೆ, ಭಕ್ತಿ ಮಾಡ್ತಾರೆ, ಅಷ್ಟೇ ವ್ಯತ್ಯಾಸ. ಭಕ್ತಿಗೆ ಮಾಡಿದರೆ ಸಾಧಕ, ಭುಕ್ತಿಗೆ ಮಾಡಿದರೆ ಊಟ ಮಾಡೋದು ಅಂತ ಅಷ್ಟೇ ಅರ್ಥ. ಪ್ರತಿಯೊಬ್ಬ ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ದಾಸರ ಹೇಳ್ಬಿಟ್ಟಿದ್ದಾರೆ. ಎಲ್ಲರೂ ಮಾಡೋದೆಲ್ಲ ಭುಕ್ತಿಗಾಗಿ, ಜ್ಞಾನಿಗಳು ಮಾಡೋದೆಲ್ಲ ಭಕ್ತಿಗಾಗಿ. ಭುಕ್ತಿ ದೇಹಕ್ಕೆ, ಭಕ್ತಿ ಜೀವಕ್ಕದು, ಭುಕ್ತಿ ನಶ್ವರ, ಭಕ್ತಿ ಶಾಶ್ವತ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಭಕ್ತಿ ವರ್ಧನಂ ಅನ್ನೋ ಮಾತಿ ಬಹಳಷ್ಟು ಅರ್ಥ ಇದೆ. ಅನ್ನಕ್ಕಿರಬೇಕು, ನಾಳಿಗಿರಬೇಕು, ಮುಂದಿನ ವರ್ಷಕ್ಕಿರಬೇಕು, ಕೂಡಿಟ್ಟಿದ್ದು ಕೂಡಿಟ್ಟಿದ್ದಾರೆ, ಹೇಗಿರಬೇಕು ಅಂತ ಹೇಳ್ಬಿಟ್ಟು. ಆದ್ರೆ ಭಕ್ತಿ ಬಗ್ಗೆ ಯೋಚನೆ ಮಾಡೋದಿಲ್ಲ ಮನುಷ್ಯ. ನಾವು ಪಾತ್ರೆ ಪಡಗಗಳಲ್ಲಿ ಭಕ್ತಿ ಸಾಧನ ಕಲೆಕ್ಟ್ ಮಾಡ್ತೇವೆ, ಈ ಗ್ರಂಥಗಳಲ್ಲಿ ಭಕ್ತಿ ಸಾಧನ ಕಲೆಕ್ಟ್ ಮಾಡೋದು. ಅರ್ಥ ಆಯ್ತಾ? ಗ್ರಂಥಗಳು ಎಲ್ಲಿ ಸಿಗುತ್ತೆ, ಭಕ್ತಿ ಸಿಗೋದೆಲ್ಲಿ, ಜ್ಞಾನದ ಮೂಲಕ. ಜ್ಞಾನ ಎಲ್ಲಿ ಬರಬೇಕು, ಗ್ರಂಥಗಳಿಂದ, ಶಾಸ್ತ್ರ ಗ್ರಂಥಗಳಿಂದ ಬರಬೇಕು. ಆದ್ದರಿಂದ ಮನೆಯಲ್ಲಿ ಹೇಗೆ ಅಡಿಗೆ ಪದಾರ್ಥ ಸ್ಟೋರ್ ರೂಮ್ ಅಂತ ಮಾಡಿರ್ತಾರೆ, ಲೈಬ್ರರಿ ಅಂತ ಇರೋದಿಲ್ಲ, ಸ್ಟೋರ್ ರೂಮ್ ಗ್ಯಾರಂಟಿ ಇರ್ತದೆ. ಸ್ಟೋರ್ ರೂಮ್ ಅತ್ತಕ್ಕೆ ಅಡಿಗೆ ಯೋಚನೆ ಮಾಡ್ತಾರೆ, ಅದೇ ಲೈಬ್ರರಿ ಅಂತ ಬಿಟ್ರೆ ಅದು ಜ್ಞಾನದ ಸ್ಟೋರ್ ರೂಮ್, ಅದು ಅನ್ನದ ಸ್ಟೋರ್ ರೂಮ್, ಇದು ಜ್ಞಾನದ ಸ್ಟೋರ್ ರೂಮ್ ಅದು. ಆದ್ದರಿಂದ ಮನೆ ಮನೆಗಳಲ್ಲಿ ಏನಿರಬೇಕು, ಯಾವಾಗಲೂ ಕೂಡ ಒಳ್ಳೆ ಶಾಸ್ತ್ರ ಗ್ರಂಥಗಳಿರಬೇಕು. ಅದು ನೋಡೋದೇ ಪುಣ್ಯ, ಅದನ್ನು ಮುಟ್ಟೋದೇ ಪುಣ್ಯ, ಅದು ಗೊತ್ತಿರಬೇಕು ಮೊದಲು. ಸಾಧುಪೃಷ್ಟಂ ಮಹಾರಾಜ ಹರೇಶ್ಚರಿತ ಅದ್ಭುತಂ ಯದ್ ಭಾಗವತ ಮಹಾತ್ಮ್ಯಂ ಭಗವದ್ಭಕ್ತಿ ವರ್ಧನಂ ಗೀಯತೆ ಪರಮಂ ಪುಣ್ಯಂ ಋಷಿಭಿರ್ ನಾರದಾದಿಭಿಃ ನತ್ವಾ ಕೃಷ್ಣಾಯ ಮುನಯೇ ಕಥಯಿಷ್ಯೇ ಹರೇ ಕಥಾಂ. ಗೀಯತೆ ಪರಮಂ ಪುಣ್ಯಂ ಋಷಿಭಿಃ ನಾರದಾದಿಭಿಃ ನತ್ವಾ ಕೃಷ್ಣಾಯ ಮುನಯೇ ಕಥಯಿಷ್ಯೇ ಹರೇ ಕಥಾಂ. ಅವ್ರು ಹೇಳ್ತಾರೆ ಇದೆಲ್ಲ ಗೀಯತೆ ಪರಮಂ ಪುಣ್ಯಂ ಋಷಿಭಿಃ ನಾರದಾದಿಭಿ, ನಾರದಾದಿ ಋಷಿಗಳು ಈ ಪುಣ್ಯಕರವಾದ ಕಥೆಯನ್ನು ಯಾವಾಗಲೂ ಹೇಳ್ತಾ ಇರ್ತಾರೆ ಅಂತ ಹೇಳ್ತಾರೆ. ದೇವರ ಕಥೆಗಳನ್ನು ಯಾವಾಗಲೂ ಹೇಳ್ತಾ ಇರ್ತಾರೆ. ನಾನು ನಿನಗೆ ಹೇಳ್ತೇನೆ, ಹೇಗೆ ಹೇಳ್ತೇನೆ ಅಂದ್ರೆ ನತ್ವಾ ಕೃಷ್ಣಾಯ ಮುನಯೇ, ನಾನು ಕೃಷ್ಣ ನಮಸ್ಕಾರ ಮಾಡ್ತೇನೆ ಅಂದರು. ಕೃಷ್ಣ ನಮಸ್ಕಾರ ಮಾಡ್ತೀರಲ್ಲ, ಯಾವ ಕೃಷ್ಣ ಅಂದರೆ ಮುನಯೇ ವಾಸಿಷ್ಠ ಕೃಷ್ಣ ವೇದವ್ಯಾಸರಿಗೆ ಅಂತ ಅರ್ಥ. ಅವ್ರು ಯಾರವರು, ಇವರಿಗೆ ತಂದೆ ಒಂದು ಕಡೆಗೆ ಭಾಗವತ ಹೇಳಿದವರು ಗುರುಗಳು. ನತ್ವಾ ಕೃಷ್ಣಾಯ ಮುನಯೇ ಕಥಯಿಷ್ಯೇ ಹರೇ ಕಥಾಂ, ಹರಿಯ ಮಹಾತ್ಮ್ಯವನ್ನ ವೇದವ್ಯಾಸ ನಮಸ್ಕಾರ ಮಾಡಿ ತಿಳಿಸ್ತೇನೆ. ಸೊ ವೇದವ್ಯಾಸ ನಮಸ್ಕಾರ ಮಾಡದೆ ಜ್ಞಾನ ಕಾರ್ಯ ಮಾಡೋಹಾಗಿಲ್ಲ, ವ್ಯಾಸಪೀಠ ಅಂತ ಅದಕ್ಕೆ ಅದಕ್ಕೆ ಹೆಸರು. ಇಲ್ಲಿ ನೋಡಿ ನತ್ವಾ ಕೃಷ್ಣಾಯ ಮುನಯೇ ಅಂತ ಇಲ್ಲಿ ಹೇಳಿದರೆ, ಸೂತ ಪುರಾಣಿಕರು ಮಹಾಭಾರತ ಹೇಳಬೇಕಾದ್ರೆ ನಾರಾಯಣ ಕಥಾಮಿಮಾಂ, ಯಾರನ್ನ ಹೇಳಿ ಯಾರನ್ನ ನಮಸ್ಕಾರ ಮಾಡ್ತೇನೆ ಮೊದಲು, ನಾನು ವೇದವ್ಯಾಸ ನಮಸ್ಕಾರ ಮಾಡಿಬಿಟ್ಟು ನಾರಾಯಶ್ಯ ಪ್ರಸಾದ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ ನಮೋ ಭಗವತೇ ತಸ್ಮೈ ವ್ಯಾಸಾಯ ಅಮಿತ ತೇಜಸ್ಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ ಅಂತ ಹೇಳಿ ವೇದವ್ಯಾಸ ನಮಸ್ಕಾರ ಮಾಡಿ ಅವರು ಹೇಳ್ತಾರೆ. ಇವರು ವೇದವ್ಯಾಸ ನಮಸ್ಕಾರ ಮಾಡಿ ಇವರು ಹೇಳ್ತಾರೆ. ಆ ವೇದ ಶುಕಮುನಿಗಳು ಯಾರು, ರುದ್ರದೇವರ ಅವತಾರ. ಅವ್ರು ಯಾರಿಗೆ ನಮಸ್ಕಾರ ಮಾಡ್ತಾರೆ, ವೇದವ್ಯಾಸರಿಗೆ. ವೇದವ್ಯಾಸರು ಯಾರು, ಹರಿ. ಸೊ ಯಾರು ಸರ್ವೋತ್ತಮರಾಗ್ತಾರಾಗ, ವೇದವ್ಯಾಸರು. ಹರ ಹರಿಗೆ ನಮಸ್ಕಾರ ಮಾಡಿದ ಮೇಲೆ ಹರಿರೇವ ಪರ ಅಂತ ಸಿದ್ಧಾಂತ ಆಯ್ತಲ್ಲ, ಅದಕ್ಕೂ ಉಪಯುಕ್ತ ಆಗುತ್ತೆ. ನಾ ವೇದವ್ಯಾಸರು ಯಾರಿಗೆ ನಮಸ್ಕಾರ ಮಾಡ್ತೀರಿ ಅಂತ ಹೇಳೋದಿಲ್ಲ, ವೇದವ್ಯಾಸರು ಯಾವಾಗ ಹೇಳಬೇಕಾದ್ರೂ ನಾನು ಹೇಳ್ತೀರಿ ಅಂತ ಹೇಳ್ತಾರೆ ಅಷ್ಟೇ. ಅವ್ರು ನಾರಾಯಣ ಅದು ಯಾರು ನಮಸ್ಕಾರ ಮಾಡಬೇಕಾಗಿ, ಇವರು ಮಾಡ್ತಾರೆ. ಗೀಯತೆ ಪರಮಂ ಪುಣ್ಯಂ ಋಷಿಭಿ ನಾರದಾದಿಭಿ ನತ್ವಾ ಕೃಷ್ಣಾಯ ಮುನಯೇ ಕಥಯಿಷ್ಯೇ ಹರೇ ಕಥಾಂ. ನಿರ್ಗುಣೋಪಿ ನಿರ್ಗುಣೋಪಿ ಯಜೋ ವ್ಯಕ್ತೋ ಭಗವಾನ್ ಪ್ರಕೃತಿ ಪರಃ ಸ್ವಮಾಯಾ ಗುಣಮಾವಿಶ್ಯ ಬಾಧ್ಯಪಾಧಕತಾಂ ಗತಃ. ನಿರ್ಗುಣ ಅಪಿ ಅಜಃ ಅವ್ಯಕ್ತಃ ಭಗವಾನ್ ಪ್ರಕೃತೇ ಪರಃ ಸ್ವಮಾಯಾ ಗುಣಮಾವಿಶ್ಯ ಬಾಧ್ಯಬಾಧಕತಾಂ ಗತಃ. ಅದಕ್ಕೆ ನಿರ್ಗುಣೋಪಿ ಪರಮಾತ್ಮ ಯಾರು, ನಿರ್ಗುಣ. ಅಜಃ ಅಪಿ ಅವ್ಯಕ್ತಃ ಅಪಿ, ಪರಮಾತ್ಮ ನಿರ್ಗುಣ, ಪ್ರಾಕೃತ ಗುಣ ಇಲ್ಲ. ಅಜಃ ಹುಟ್ಟಿಲ್ಲ, ಅವ್ಯಕ್ತಃ ಯಾರಿಗೂ ವ್ಯಕ್ತನಾಗೋದಿಲ್ಲ. ಅಜೋಪಿ ಸನ್ ಅವ್ಯಯಾತ್ಮ ಭೂತಾನ ಈಶ್ವರೋಪಿ ಸನ್, ಅದು ಭಗವದ್ಗೀತೆಯಲ್ಲಿ ಬಂದಿದೆ. ಭಗವಾನ್ ಪ್ರಕೃತಿ ಪ್ರಕೃತಿಯ ಮೇಲಿದ್ದಾನೆ, ಪ್ರಕೃತಿ ಪರಃ. ಸಮಾಯಾ ಗುಣಮಾವಿಶ್ಯ, ಆದರೆ ತನ್ನ ಮಾಯಾಗುಣ, ಮಾಯಾ ಅಂದ್ರೆ ಏನ್ ತಿಳ್ಕೊಂಡ್ರೆ ಅವರೆಲ್ಲ ಏನೋ ಮಾಯಾ ಅಂದ್ರೆ, ಮಾಯಾ ಅಂದ್ರೆ ಇಚ್ಛೆ. ಸ್ವೇಚ್ಛೆಯಿಂದ ಸಂಭವಾಮಿ ಆತ್ಮ ಮಾಯೆಯ, ಸ್ವೇಚ್ಛೆಯಿಂದ ಬಾಧ್ಯಬಾಧಕತಾಂ ಗತಃ. ನೋಡೋದಕ್ಕೆ ಬಾಧ ಬಾಧ್ಯ ಬಾಧಕ ಏನಿದೆಯಲ್ಲ, ಅವತಾರವನ್ನು ಮಾಡ್ತಾನೆ ಅಂತಕ್ಕ ಬಾಧಕ ಬರಹ ನಡೀತಾರೆ, ಅದೇನು ಕೂಡ ಇಲ್ಲ ಅಂತ ಹೇಳ್ತಾರೆ. ಅಯಂ ಭಾವ ಭಗವಾನ್ ಸ್ವಮಾಯಾ ಗುಣಂ ಸ್ವೇಚ್ಛಾಗುಣ ಅನುಸೃತ್ಯ ಸ್ವಾಧೀನ ಪ್ರಕೃತಿ ಗುಣ ನಿರ್ಮಿತ ದೇವಾಸುರ ದೇಹಂ ವಾ ಆವಿಶ್ಯ ತತ್ರ ಸ್ಥಿತ್ವ ಬಹಿಷ್ಠ್ಯ ನೃಸಿಂಹಾದಿ ಪ್ರಾದುರ್ಭಾವ ರೂಪೇಣ ಅಸುರಾದಿ ಬಾಧಕತಾಂ ಅಸುರಾದಿ ಬಾಧ್ಯವಸ್ತುಷು ನಿಯಾಮಕತ್ವೇನ ಸ್ಥಿತ್ವ ಬಾಧ್ಯತಾಂ ಕಥೋ ಭವತಿ. ಅಸುರಾದಿಗಳಲ್ಲಿ ಇರ್ತಾನೆ ಬಾಧ್ಯ ಅಂತ ಅನಿಸ್ತಾನೆ, ದೇವತೆಗಳಲ್ಲಿರ್ತಾನೆ ಬಾಧಕ ಅನಿಸ್ತಾನೆ. ಇದು ದೇವರು ವಿಚಿತ್ರವಾದ, ಒಬ್ಬನಲ್ಲಿ ನಿಂದಾಡುವನು, ಮತ್ತೊಬ್ಬನಲ್ಲಿ ನೋಡುವನು, ಬೇಡುವನೊಬ್ಬನಲ್ಲಿ ನೀಡುವನು, ಮಾತಾಡುವನು ಗರಗಾಗಿ. ಅಬ್ಬರದ ಹೆದ್ದೈವರಿವ ಮತ್ತೊಬ್ಬರನ್ನು ಲೆಕ್ಕಿಸನು ಲೋಕದೊಳೊಬ್ಬನೇತ ಬಾಧ್ಯ ಬಾಧಕನಾಹ ನಿರ್ಭೀತ. ಇದೇ ಪದ ಉಪಯೋಗಿಸ್ತಾರೆ ಹರಿಕಥಾಮೃತಸಾರದಲ್ಲಿ. ಬಾಧ್ಯ ಬಾಧಕತಾಂ ಗತಃ, ಬಾಧ್ಯ ಬಾಧಕ. ಹಸುರರಲ್ಲಿದ್ದು ಬಾಧ್ಯ, ದೇವತೆಗಳಲ್ಲಿದ್ದು ಬಾಧಕ. ಆದರೆ ಪರಮಾತ್ಮ ನಿಜವಾಗ್ಲೂ ಏನಲ್ಲ, ಯಾರ ಮೇಲೆ ವೈಯಕ್ತಿಕ ದ್ವೇಷ ಇಲ್ಲ, ವೈಯಕ್ತಿಕ ಪ್ರೀತಿ ಇಲ್ಲ. ಯಾತಕ್ಕೆ ಮಾಡ್ತಾರೆ ಎಂಬುದು ಎಕ್ಸ್ಪ್ಲೇನ್ ಮಾಡ್ತಾರೆ. ಸತ್ವಂ ರಜಸ್ತಮ ಇತಿ ಪ್ರಕೃತೇರ್ನಾತ್ಮನೋ ಗುಣಾಃ ನತೇಷಾಂ ಯುಗಪತ್ ರಾಜನ್ ಹ್ರಾಸಃ ಉನ್ನಾಹ ಏವ ಚ. ಸತ್ವಂ ರಜಃ ತಮಃ ಇತಿ ಪ್ರಕೃತೇ ನಾ ಆತ್ಮನೋ ಗುಣಃ. ಇದೇ ರೀತಿ ಭಗವದ್ಗೀತೆಯೊಳಗೆ ಸತ್ವಂ ರಜಸ್ತಮ ಇತಿ ಗುಣಃ ಪ್ರಕೃತಿ ಸಂಭವಾಃ ನಿಬಧಂತಿ ಮಹಾಬಾಹೋ ದೇಹೇ ದೇಹಿ ನಮವ್ಯಯಂ ಅಂತ ಹೇಳಿದ್ದಾರೆ. ಸತ್ವಂ ರಜಸ್ತಮಃ ಇತಿ ಪ್ರಕೃತೇ ಗುಣಃ ನ ಆತ್ಮನೋ ಗುಣಃ. ಸತ್ವಗುಣ ರಜೋಗುಣ ತಮೋಗುಣ ಎಂಬುದು ಯಾವ ಗುಣಗಳವು, ಮೂಲ ಜಡ ಪ್ರಕೃತಿಯ ಗುಣಗಳೇ ಹೊರತು ಪರಮಾತ್ಮನ ಗುಣಗಳಲ್ಲ ಅವು. ನತೇಶಾಂ ಯುಗಪತ್ರಾಜನ್ ಹ್ರಾಸ ಉನ್ನಾಹ ಏವಚ. ಅವು ಆ ಗುಣಗಳ ವೈಶಿಷ್ಟ್ಯ ಏನು ಅಂದರೆ ಯಾವಾಗಲೂ ಕೂಡ ಅವು ಏನಾಗೋದಿಲ್ಲ, ಯುಗಪತ್ ಹ್ರಾಸ ಹೊಂದೋದಿಲ್ಲ, ಯುಗಪತ್ ಉನ್ನಾಹ ಹೊಂದೋದಿಲ್ಲ. ಯಾವಾಗಲೂ ಏನಾಗ್ತಿರ್ತಾವೆ ಅವು, ಈಕ್ವಿಲಿಬ್ರಿಯಂ ಮೇಂಟೈನ್ ಮಾಡ್ತಾ ಇರ್ತಾವೆ, ಒಂಥರ ಬ್ಯಾಲೆನ್ಸ್ ಅನ್ನು ಮೇಂಟೈನ್ ಮಾಡ್ತಾ ಇರ್ತವೆ ಸತ್ವಾದಿ ಗುಣಗಳು. ಜಯಕಾಲೇ ತು ಸತ್ವಸ್ಯ ದೇವರ್ಷೀಂ ರಜಸೋ ಸುರಾನ್ ತಮಸೋ ಯಕ್ಷರಕ್ಷಾಂಸಿ ತತ್ಕಾಲಾನುಗುಣೋ ಭಜನ್. ಜಯಕಾಲೇ ತು ಸತ್ವಸ್ಯ ದೇವರ್ಷೀನ್ ರಜಸಃ ಅಸುರಾನ್ ತಮಸಃ ಯಕ್ಷರಕ್ಷಾಂಸಿ ತತ್ಕಾಲಾನುಗುಣೋ ಭಜನ್. ಜಯಕಾಲೇ ತು ಸತ್ವಸ್ಯ, ಯಾರಿಗೆ ದೇಹಕಾಲ ಬರ್ತದಲ್ಲ ಆಗ ಸತ್ವಗುಣ ಪ್ರವೃದ್ಧವಾಗುತ್ತೆ ಅಂತ ಹೇಳ್ತಾರೆ. ಸತ್ವಗುಣ ವೃದ್ಧಿಯಾದಾಗ ಇದು ಕಲಿಯುಗ ಅಂಬೋದೇನಿದು ತಮೋಗುಣ ವೃದ್ಧಿಯಾಗ ಕಾಲ. ಆದ್ದರಿಂದ ಯಾರು ಅಸು ದೇವತೆಗಳಿಗೆ ಸಾಧಕರಿಗೆ ವಿಘ್ನ ಮಾಡ್ತಕ್ಕಂಥ ಕಾಲ, ಹಸುರರಿಗೆ ಭಾರಿ ಖುಷಿ ಕೊಡ್ತವೆ. ಈ ಕಲಿಯುಗದ ವೈಶಿಷ್ಟ್ಯ ಏನು ಗೊತ್ತಾ, ತಪ್ಪು ಮಾಡಿ ಪೇಪರಲ್ಲಿ ಹಾಕಿ ಹೊಗಳಾಕ್ಬಿಡ್ತಾರೆ, ಒಳ್ಳೇದನ್ನು ಮಾಡಿ ಇವ್ಯಾಕೆ ಬೇಕಾಗಿತ್ತು ಬುದ್ಧಿ ಇಲ್ಲ ಅಂತಾರೆ, ಅದು ಮನುಷ್ಯನ ಕಾಲ ಇದು, ಕೆಟ್ಟದ್ದು ಮಾಡಿದಷ್ಟು ಗ್ಲೋರಿಫೈ ಮಾಡ್ತಾರೆ. ಆದ್ದರಿಂದನೇ ತಮೋಗುಣ ಉನ್ನಾಹದ ಕಾಲ ಕಲಿಯುಗ ಅಂದರೆ. ಕರ್ತೃ ಕೃತಯುಗ ಅಂಬೋದೆಲ್ಲ ಏನದು, ಸತ್ವಗುಣದ ಉನ್ನಾಹದ ಕಾಲ ಅದು. ಸತ್ವಸ್ಯ ದೇವರ್ಷೀನ್ ರಜಸಃ ಅಸುರಾನ್ ತಮಸಾ ಯಕ್ಷರಕ್ಷಾಂಸಿ. ಸತ್ ದೇವರ್ಷೀನ್ ದೇಹಕಾಲೇತು ಸತ್ವಸ್ಯ ರಜಸ ಅಸುರಾನ್ ಅವರಿಗೆ ಅಸುರರಿಗೆ ತಮಸಃ ಯಕ್ಷರಕ್ಷಾಂಸಿ ತತ್ಕಾಲಾನುಗುಣೋ ಭಜನ್. ಅವರವರ ಕಾಲಕ್ಕೆ ಅನುಗುಣತಕ್ಕಂತೆ ದೇವಋಷಿಗಳ ಕಾಲ, ಅಸುರರ ಕಾಲ, ಯಕ್ಷರಕ್ಷಸರ ಕಾಲ ಅಂತ ಕಾಲದಲ್ಲಿ ವ್ಯತ್ಯಾಸ ಇದೆ. ದಿವಸದಲ್ಲೂ ಹಾಗೇನೆ, ಬೆಳಿಗ್ಗೆಲ್ಲ ದೇವತೆಗಳು ಬ್ರಹ್ಮ ಮುಹೂರ್ತ ಅಂತ ಕರೀತಾರೆ, ಉಷಃಕಾಲ ಅಂತ ಕರೀತಾರೆ, ಎಲ್ಲ ದೇವಕಾರ್ಯದ ಕಾಲ. ಮಧ್ಯರಾತ್ರಿ ಎಂಬುದೇನದು, ಭೂತ ಪಿಶಾಚಿಗಳ ಕಾಲ. ಅದಕ್ಕೆ ಸುಮಧ್ವೀಧರು ಹೇಳ್ತಾರಲ್ಲ, ಆಚಾರ ಕರ್ಕೊಂಡು ವಾಪಸ್ ಹೋಗ್ಬೇಕಾದ್ರೆ ಆ ಪಿಶಾಚಿ ಏನು ಹೇಳಿತು, ಅಸ್ಮದ್ ವಿಹಾರ ಸಮಯೋಪಗತಾನ್ ಸಮಗ್ರಾನ್. ನಮ್ಮ ಕಾಲ, ನಮ್ಮ ಕಾಲದಲ್ಲಿ ಬಂದಿದ್ರೆ ಹೊಡೆದಾಕಿ ಬಿಡ್ತಿದ್ದೆ ನಾನು, ಆದ್ರೆ ಆಗಲಿಲ್ಲ, ಅವರಿದ್ದಾರೆ ಅಂತ ಹೇಳಿದ್ದೆ. ಅದಕ್ಕೆ ಕಾಲ ಅಂಬೋದಿರುತ್ತದೆ, ಒಬ್ಬೊಬ್ಬರು ಕಾಲವನ್ನು ಡಿವೈಡ್ ಮಾಡಿಬಿಟ್ಟಿದ್ದಾರೆ. ಪಿತೃಪಕ್ಷ ಇದೆ, ಪಿತೃಗಳ ಕಾಲ ಅದು. ಭಾದ್ರಪದ ಮಾಸ ಕೃಷ್ಣಪಕ್ಷ ಯಾರ ಕಾಲ ಅದು, ಪಿತೃ. ಆರ ಬೇರೆ ಯಾವ ಕೆಲಸ ನಮ್ಮ ಪಿತೃ ಕಾರ್ಯಕ್ಕೆ ಪ್ರಾಧಾನ್ಯ, 24 hours ಯಾವುದಕ್ಕೆ ಮೀಸಲಿರಬೇಕು, ಅದಕ್ಕೆ ಪಿತೃಕಾರ್ಯ. ಆ ಮೂಲಕ ದೇವಕಾರ್ಯ ಗೊತ್ತಾಯ್ತು. ಆಗ ಮದುವೆಗೆ ಯಾವುದು ಮಾಡೋದಿಲ್ಲ, ಬ್ರಾಹ್ಮಣರು ಮಾಡ್ತಾರೆ, ಉಳಿದ ಜಾತಿಯವರು ಏನು ಮಾಡಿದ್ರು ಮಾಡೋದಿಲ್ಲ, ಗೊತ್ತಾಯ್ತಿಲ್ಲ. ಬ್ರಾಹ್ಮಣರಿಗೆ ಯಾವಾಗ ಬೇಕಾದ್ರೂ ಮಾಡ್ತಾರೆ, ಎಂದು ಬೇಕಾದ್ರೂ ಮಾಡ್ತಾರೆ. ಆ ಉಳಿದ ಜನಗಳಿಗೆ ಭಾರಿ ಶ್ರದ್ಧೆ ಇದ್ರೆ ಜಾಸ್ತಿ, ಅವ್ರು ಭಾರಿ ಗೌರವದಿಂದ ನೋಡ್ತಾರೆ ಅದನ್ನೆಲ್ಲ. ತಮಸೋ ಯಕ್ಷರಕ್ಷಾಂಸಿ ತತ್ಕಾಲಾನುಗುಣೋ ಭಜನ್ ಜ್ಯೋತಿರಾತಿರಿವಾ ಭಾತಿ ಸಂಘಾತಾನ್ನ ವಿವಿಚ್ಯತೆ ವಿಂದತಿ ಆತ್ಮಾನಮಾತ್ಮಸ್ಥಂ ಮತಿತ್ವಾ ಕವಯೋ ಅಂತತಃ. ಜ್ಯೋತಿರಾದಿರಿವ ಭಾತಿ ಆಭಾತಿ ಸಂಘಾತಾನ್ನ ವಿವಿಚ್ಯತೆ ವಿಂದತಿ ಆತ್ಮಾನಮಾತ್ಮಸ್ಥಂ ಮತಿತ್ವಾ ಕವಯೋ ಅಂತತಃ. ಆ ಕಾಲ ಹೇಗೆ ಕಾಣುತ್ತೆ ಅಂದರೆ, ಇಮಾಮರ್ಥಂ ಅನುಭಾವಿಕಂ ಕರೋತಿ ಜ್ಯೋತಿರಾದಿ ರೀತಿ ಅಯಮರ್ಥ. ಜ್ಯೋತಿರಾದಿ ಇತಿ ಉತ್ತರಾಯಣಾದಿ ಕಾಲಾದಿ ಗುಣ ಕೇಶಾಂಚಿತ್ ಫಲಾನಾಂ ಉನ್ನಾಹ ಕೇಶಾಂಚಿತ್ ಹ್ರಾಸಂ ಕುರ್ವನ್ ಯಥಾ ಭಾತಿ ಸತ್ವಾದಿ ಜಯಾದಿ ವಿಷಯ ಉನ್ನಾಹಾದಿ ಕಾಲಂ ಅನುವರ್ತಮಾನೋ ಭಾತಿ ತಥೇತಿ. ದೃಷ್ಟಾಂತ ಕೊಡ್ತಾರೆ, ಜ್ಯೋತಿರಾದಿ ರಿವಾ ಭಾತಿ, ಉತ್ತರಾಯಣ ಕಾಲ, ದಕ್ಷಿಣಾಯನ ಕಾಲ ಅಂತ ನಮಗೇನರ್ಥ ಆಗತ್ತೆ. ಉತ್ತರಾಯಣ ಹಗಲಿನ ಕಾಲ ದೇವತೆಗಳಿಗೆ, ದಕ್ಷಿಣಾಯನ ಎಂಬುದು ರಾತ್ರಿಯ ಕಾಲ. ಅದು ಹೇಗೋ ಸಂಘಾತ ಅನ್ನ ವಿವೇಚ್ಯತೆ, ಸುಮ್ಮನೆ ಇದ್ದಾಗ ನಮಗೆ ಗೊತ್ತಾಗೋದಿಲ್ಲ ಸರಿಯಾಗಿ. ಅದು ಉತ್ತರಾಯಣ ದಕ್ಷಿಣಾಯನ ಋತುಗಳು ಮಾಸಗಳು ವಿಭಾಗ ಮಾಡಿದಾಗ ಕ್ಲಿಯರ್ ಆಗಿ ನಮಗೆ ಯಾವುದು ಅಂತ ಗೊತ್ತಾಗುತ್ತೆ. ಆ ರೀತಿ ವಿಂದತಿ ಆತ್ಮಾನಮಾತ್ಮಸ್ಥಂ ಮಥಿತ್ವಾ ಕವಯೋಂತತಃ. ಆ ಕಾಲದ ಬಗ್ಗೆ ನೋಡ್ತಾನೆ, ಯಾವ ಋತು ಇದು, ಯೋ ಮಳೆಗಾಲ ಯೋಚನೆ ಮಾಡ್ತಾನೆ, ಇದು ಬಿಸಿಲುಗಾಲ ಅಂತ. ಹೇಗೆ ಯಾರಿಗೆ ಮಥಿತ್ವ ಯೋಚನೆ ಮಾಡಿದಾಗ ಜ್ಞಾನಿಗಳಿಗೆ ಗೊತ್ತಾಗುತ್ತೆ, ಚಿಕ್ಕ ಮಕ್ಕಳಿಗೆ ಯಾವ ಕಾಲನೂ ಅರ್ಥ ಆಗೋದಿಲ್ಲ, ಇವರಿಗೆ ಅರ್ಥ ಆಗುತ್ತೆ. ಅದೇ ರೀತಿ ಜ್ಞಾನಿಗಳಿಗೆ ಇದು ಯಾವ ಕಾಲ ಇತ್ಯಾದಿಗಳು ಎಚ್ಚರ ಯಾವಾಗಲೂ ಇರುತ್ತೆ. ವಿಂದತ್ಯಾತ್ಮಾನಮಾತ್ಮಸ್ಥಂ ಮಥಿತ್ವಾ ಕವಯೋ ಅಂತತಃ. ಕವಯ ಅಂದರೆ ಜ್ಞಾನಿಗಳು, ಜ್ಞಾನಿಗಳು ಅಂತತಃ ನಿರ್ಣಯ ಮಾಡಿಕೊಂಡು ಮಥಿತ್ವ ಅಂತತಃ ಮಥನ ಮಾಡಿಕೊಂಡು ನಿರ್ಣಯ ಮಾಡಿಕೊಂಡು ಚೆನ್ನಾಗಿ ಅರ್ಥ ಮಾಡಿಕೊಳ್ತಾರೆ. ಬೇರೆಯವರಿಗೆಲ್ಲ ಸಾಧ್ಯವಾಗೋದಿಲ್ಲ, ಅದನ್ನೆಲ್ಲ ಆಚಾರ್ಯರ ಭಾಷೆ ತಾತ್ಪರ್ಯ ಬರೀತಾರೆ. ಹೇಗೆ ಮಥನ ಮಾಡೋದು ಅಂತ ಕೇಳಿದರೆ, ದಧಿಸ್ಥ ಘೃತವತ್ ಕಾಷ್ಟೇ ವನ್ಯವೆಚ್ಚ ಜರಾರ್ದನಃ. ಪರಮಾತ್ಮ ಹೇಗೆ ಮೊಸರಿನಲ್ಲಿ ತುಪ್ಪ ಇದೆ, ಅದೇ ರೀತಿಯಲ್ಲಿ ಸೌದೆಯೊಳಗೆ ಬೆಂಕಿ ಇದೆ, ಅರ್ಥ ಆಯ್ತಾ. ಮೊಸರಿನಲ್ಲಿ ತುಪ್ಪ ಇದೆ ಅಂಥೇಳಿ ಮೊಸರಾಕಿರೋ ದೀಪ ಉರಿಯೋದಿಲ್ಲ, ಮೊಸರಾಕಿಬಿಡೋದು ಹೇಗೋ ತುಪ್ಪ ಇದೆ ಇಲ್ಲ ಅಂತ ಏನಾಗುತ್ತಾಗ ಆರಿ ಹೋಗ್ಬಿಡುತ್ತೆ, ಮತ್ತೆ ಆಮೇಲೆ ಹತ್ತೋದು ಇಲ್ಲ, ಎರಡು ಕಷ್ಟಪಟ್ಟು ತುಪ್ಪ ಹಾಕಿರೋ ಹತ್ತೋದಿಲ್ಲ, ಅಷ್ಟು ಕೆಟ್ಟ ಹೋಗ್ಬಿಡುತ್ತೆ. ಅದರೊಳಗೆ ಇದೇ ಅದು, ಬಟ್ ಜ್ಞಾನಿಗೆ ಗೊತ್ತಾಗುತ್ತೆ ಹೇಗೆ ತೆಗಿಬೇಕು ಅಂತ. ಏನು ಮಾಡ್ತಾನ ಅವನು, ಮತ್ತೆ ಅದನ್ನು ಮೊಸರನ್ನು ಯಾವಾಗ ಕಡಿತಾನೆ ಆಗ ಬೆಣ್ಣೆ ಬಂದು ಅದನ್ನು ಮತ್ತೆ ಕಾಯಿಸಿದ ಬೆಣ್ಣೆಗೂ ಕಾಯಬೇಕಾಗಿಲ್ಲ, ತುಪ್ಪ ಅವಸ್ಥೆಯಲ್ಲಿ ಕಾಯಲಿಕ್ಕೆ ಶುರುವಾಗ. ಬಟ್ ತಮಾಷೆ ಎಲ್ಲಿಂದ ಬಂತದು, ಯಾವ ಮೊಸರನ್ನು ಹಾಕಿದ್ರೆ ಆರೋಗ್ತಿತ್ತೋ ಅದೇ ಮೊಸರು ತುಪ್ಪದಿಂದ ಉರಿಲಿಕ್ಕೆ ಶುರುವಾಗ. ಇದು ಯಾರಿಗೆ ಸಾಧ್ಯ, ಇದು ಒಳ್ಳೆ ತಿಳುವಳಿಕೆ ಇದ್ದವರಿಗೆ. ಅದೇ ರೀತಿನೇ ಈ ರೀತಿ ಕಾಲ ಮಥನ ಮಾಡಿಬಿಟ್ಟು ಅರ್ಥ ಮಾಡ್ಕೊಳ್ಳೋದು ಯಾರಿಗೆ ಸಾಧ್ಯ, ಗಾಳಿಗಳಿಗೆ ಸಾಧ್ಯ ಅಂತ ಹೇಳ್ತಾನೆ. ಅದೆಲ್ಲ ಆಚಾರ ಭಾಷೆಯಲ್ಲಿ ಬರೀತಾನೆ. ಅದನ್ನೇ ದಾಸರು ಹೇಳಬೇಕಾದ್ರೆ ಪರಿಮಳವು ಸುಮಾರವರೆಗೆ ಅನಳು ಅರಣಿಯೊಳಗಿಪ್ಪಂತೆ. ಇಲ್ಲಿ ಮಾತದು ದಧಿಸ್ತ ಘೃತವತ್ ಕಾಷ್ಟೆ ಒನ್ನಿವಚ್ಚ ಜನಾರ್ದನ. ಈಗ ಸ್ವಲ್ಪ ಕಾಷ್ಟದೊಳಗೆ ಒನ್ನೆ ಇದೆ, ಆ ಸುಮ್ಮನೆ ಬರೋದಿಲ್ಲ, ಅದು ಮಥನ ಮಾಡಿದ್ರೆ ಬರುತ್ತೆ. ಕಾಷ್ಟಾದಗ್ನಿರ್ಜಾಯತೆ ಮಥ್ಯಮಾನಾತ್ ಅಂತ ಕರೀತಾರೆ, ಅದಕ್ಕೆ ಅರಣಿಗಳು ಅಂತ ಹೆಸರು. ಮಥನ ಮಾಡಿದಾಗ ಬರುತ್ತಲ್ಲ, ಅದಕ್ಕೆ ಆಗ ನಮಗೆ ನಿಜವಾದ ಅರ್ಥದಲ್ಲಿ ಏನು ಬಂದಾಗಾಯ್ತು, ಒಳಗಿರೋ ಅಗ್ನಿ ಅಭಿವ್ಯಕ್ತವಾಯಿತು. ದೇವರು ಹಾಗೆ ಜಗತ್ತಲ್ಲಿ ಗುಪ್ತವಾಗಿದ್ದಾನೆ. ಯಾವ ಶಾಸ್ತ್ರದ ಮಥನ ಮಾಡ್ತಾರಲ್ಲ ಅವಾಗ ಏನಾಗ್ತಾನೆ, ಅವಾಗ ಕಾಣಿಸ್ತಾನೆ. ದಧಿಸ್ತ ಘೃತವತ್ ಇತ್ಯಾದಿ ಎದುರಿಸಿತು ಪಾರ್ಯತೆ ತದೇವ ಕುತ ಇತಿ, ಅದನ್ನೆಲ್ಲ ಪ್ರಶ್ನೆ ಮಾಡಕ್ಕೆ ಆಚಾರ್ಯ ಇದಿಷ್ಟನ್ನು ತಿಳಿಸಿ ಆ ವಾಕ್ಯಕ್ಕೆ ಮಥನದ ಶಬ್ದವನ್ನು ವಿವರಣೆ ಮಾಡಿದರು. ಯದಾ ಶಿಸೃಷ್ಟು ಪುರ ಆತ್ಮನಃ ಪರೋ ರಜಸೃಜತ್ತೇಷ ಪೃಥಕ್ ಸ್ವಮಾಯಾ ಸತ್ವಂ ವಿಚಿತ್ರಾಸುರಿರಂ ಸುರೀಶ್ವರ ಶಯಿಷ್ಯಮಾಣ ತಮ ಈರಯತ್ಯಸೌ. ದೃಷ್ಟಾಂತ ಕೊಡ್ತಾರೆ ಪರಮಾತ್ಮ ಏನ್ ಮಾಡ್ತಾನೀಗ. ಯದಾ ಶಿಸೃಷ್ಟು ಪುರ ಆತ್ಮನಃ ಪರಃ ರಜಃ ಸೃಜತಿ ಏಷಃ ಪೃಥಕ್ ಸ್ವಮಾಯಯಾ ಸತ್ವಂ ವಿಚಿತ್ರಾಸು ರಿರಂಸುಹು ಈಶ್ವರಃ ಶಯಿಷ್ಯಮಾಣಃ ತಮಃ ಈರಯತಿ ಅಸೌ. ಯದಾ ಶಿಸೃಷ್ಟು ಪರಃ, ಹರಿರೇವ ಪರಃ, ಪರಮಾತ್ಮ ಸೃಷ್ಟುಂ ಇಚ್ಛು ಶಿಸೃಷ್ಟು, ಸೃಷ್ಟಿ ಮಾಡಲಿಕ್ಕೆ ಬಯಸಿದಾಗ ಏನನ್ನ ಪುರಃ ಈ ದೇವತೆಗೆ ದೇವರಿಗೆ ದೇಹಗಳನ್ನು ಕೊಡಲಿಕ್ಕೆ ಇಷ್ಟಪಟ್ಟಾಗ ರಜಸೃಜತಿ, ಯಾವ ಗುಣ ಡಾಮಿನೇಟ್ ಮಾಡ್ತಾನೆ, ರಜೋಗುಣವನ್ನು ಡಾಮಿನೇಟ್ ಮಾಡ್ತಾನೆ, ಆಗ ಸೃಷ್ಟಿ ಪ್ರಾರಂಭ ಆಗುತ್ತೆ. ಸುಜಯತಿ ಏಷಃ ಪೃಥಕ್ ಸ್ವಮಾಯಯ, ಸ್ವಮಾಯ ತನ್ನ ಇಚ್ಛೆಯಿಂದ, ತನ್ನ ಇಚ್ಛೆಯಿಂದ ಪರಮಾತ್ಮ ರಜೋಗುಣವನ್ನು ಹೆಚ್ಚು ಮಾಡಿದ ತಕ್ಷಣ ಸೃಷ್ಟಿ ಕ್ರಿಯೇಟ್ ಆಗುತ್ತೆ. ಸತ್ವಂ ವಿಚಿತ್ರಾಸುರಿರಂಸು, ಸ್ಥಿತಿಯನ್ನು ಕೊಡೋದಕ್ಕೆ ಏನ್ ಮಾಡ್ತಾನೆ ಪರಮಾತ್ಮ, ಸತ್ವಗುಣವನ್ನು ಡಾಮಿನೇಟ್ ಮಾಡಿಸ್ತಾನೆ. ಆಮೇಲೆ ಶೈಷ್ಯಮಾಣ, ಈ ಜಗತ್ತನ್ನು ಪ್ರಳಯ ಮಾಡೋದಕ್ಕೋಸ್ಕರವಾಗಿ ತಮಃ ಈರಯತ್ಯ ತಮೋಗುಣವನ್ನು ತರ್ತಾನೆ. ಅದಕ್ಕೆ ಯಾವಾಗಲೂ ಕೂಡ ಸತ್ವಗುಣ ಅಂಬೋದು ಸ್ಥಿತಿಕಾರಕ, ರಜೋಗುಣ ಅಂಬೋದು ಸೃಷ್ಟಿಕಾರಕ, ಅದೇ ರೀತಿ ತಮೋಗುಣ ಅಂಬೋದು ಲಯಕಾರಕವಾದದ್ದು. ಆಯಾ ಗುಣಗಳನ್ನು ಪರಮಾತ್ಮ ಹೆಚ್ಚು ತಂತಷ್ಟು ಏನಾಗುತ್ತಾಗ, ನಾವು ಫ್ಯಾನ್ ಕಂಟ್ರೋಲ್ ಮಾಡಿದಾಗೆ ಹೆಚ್ಚು ಮಾಡಬೇಕು, ಒಂದು ಎರಡು ಫ್ಯಾನ್ ಗಂಟೆ ನಿಯಂತ್ರಣ ಮಾಡೋದು ನಮಗೆ ಅರ್ಥ ಆಗುತ್ತಲ್ಲ, ಆ ಟೈಪ್ ಪರಮಾತ್ಮ ಏನ್ ಮಾಡ್ತೀವಿ, ಇಡೀ ಜಗತ್ತನ್ನು ನಿಯಂತ್ರಣ ಮಾಡ್ತಾರೆ. ಅದಕ್ಕೇನೆ ಪರಮಾತ್ಮನಿಗೆ ವಶೀ ವಶೇ ನ ಕಸ್ಯಾಪಿ ಯೋ ಅಜಿತೋ ವಿಜಿತಾಖಿಲ, ಎಲ್ಲವೂ ಅವನ ವಶ, ಅವನು ಮಾತ್ರ ಯಾರಿಗೂ ವಶನಲ್ಲ. ಈ ರೀತಿ ಗುಣಗಳ ಮೂಲಕ ಕೆಲಸವನ್ನು ಮಾಡಿಸ್ತಾರೆ ಆಚಾರ. ಮತ್ತೆ ಒಡೆಯನ ಅರ್ಥವನ್ನು ಅಲ್ಲಿ ಹೇಳ್ತಾರೆ ಗೀತಾ ಭಾಷೆಯಲ್ಲಿ. ಸೊ ರಜೋಗುಣ ತರ್ತಾರೆ ಅಂದ್ರೆ ಆಗ ಭೂರೂಪದ ದುರ್ಗಾದೇವಿ, ಭೂರೂಪದ ಮಹಾಲಕ್ಷ್ಮಿಯನ್ನು ಕಳಿಸ್ತಾರೆ. ಸತ್ವಗುಣ ಅಂದ್ರೆ ಶ್ರೀರೂಪದ ಮಹಾಲಕ್ಷ್ಮಿ, ಅದೇ ರೀತಿ ಇಲ್ಲಿ ತಮೋಗುಣ ದುರ್ಗಾರೂಪದ ಮಹಾಲಕ್ಷ್ಮಿ, ಅವ್ರ ಮೂಲಕ ಕೆಲಸ ಮಾಡಿಸ್ತಾರೆ. ಗುಣಗಳೆಲ್ಲ ಏನವು ಜಡಪದಾರ್ಥಗಳು, ಅಭಿಮಾನಿ ದೇವತೆಗಳು ಯಾರದಕ್ಕೆ, ಶ್ರೀ ಭೂ ದುರ್ಗಾ ಮಹಾಲಕ್ಷ್ಮಿ ಪ್ರಕೃತಿಗೆ, ಶ್ರೀ ಭೂ ದುರ್ಗಾ ಗುಣತ್ರಯಗಳಿಗೆ, ಅದೆಲ್ಲ ಗೀತಾ ತಾತ್ಪರ್ಯ, ಅದರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಆಚಾರ್ಯ. ಒಂದ್ ಕಡೆ ಎಲ್ಲ ವಿಷಯ ಹೇಳೋದೇ ಇಲ್ಲ, ಅದವ್ರ ಸ್ಟೈಲ್ ಹಾಕಿ ಒಂದ್ ಕಡೆ ಎಲ್ಲ ಹೇಳದೇ ಅಲ್ಲಲ್ಲಿ ಹೇಳ್ಬಿಟ್ಟು ಎಲ್ಲ ಓದಿ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಶೈಷ್ಯಮಾಣ ತಮಃ ಈರಯತ್ಯಸೌ ಕಾಲಂ ಚರಣ, ರಾತ್ರಿ ಆಗುತ್ತೆ ತಕ್ಷಣ ನಿದ್ದುಗಡಿ ಶುರುವಾಗ್ಬಿಡುತ್ತಾಗಲೇ ರಾತ್ರಿ ಬರ್ತಿರ್ಲಿಕ್ಕೆ ಏನಾಯ್ತಾಗಲೇ, ತಮೋಗುಣ ಬಂದಿದ್ದು ಕತ್ತಲೆ ಬಂದ ತಕ್ಷಣ ತಮೋಗುಣ ಅದು ಮನುಷ್ಯ ಶಾಲೆ ಕಣ್ಣು ಮುಚ್ಕೊಂಡ್ಬಿಡ್ತಾರೆ. ಮತ್ತೆ ದೀಪ ಯಾರು ಹಾಕಿದ್ರೆ ಬೈತಾನ ಅವ್ರನ್ನ, ದೀಪಾರಸು ದೀಪಾರಸು ಅಂತ ಮಲಗಿದಾಗ ಯಾರು ದೀಪ ಹಾಕಿಬಿಟ್ರೆ ಅಪ್ಪ ಮಾಡು ಅಂತ ಹೇಳ್ತಾರೆ. ಬೆಳಿಗ್ಗೆ ಏನೋ ಸೂರ್ಯೋದು ಉದಯ ಆಗುತ್ತೆ ತಕ್ಷಣ ಕಣ್ಣು ಬಿಡಕ್ಕೆ ಶುರುವಾಗ, ಅರ್ಥ ಆಯ್ತಾ, ಬೆಳಕು ಎಬಿಸುತ್ತೆ ಕತ್ಲೆ ಮಲಗಿಸುತ್ತೆ. ಶ್ರೀ ಭೂ ದುರ್ಗಾ ಮಧ್ಯದ ಕಾಲ ರಜೋಗುಣ ಜಾಸ್ತಿ, ಅದಕ್ಕೆ ಓಡಾಡ್ತಾರೆ ಸ್ಥಿತಿ ಕಾಲ, ಅದು ಸಂಪಾದನೆ ಮಾಡೋದು ಎಲ್ಲ ಅಡಿಗೆ ಮಾಡೋದೆಲ್ಲ ರಜೋಗುಣ ಇದ್ದ ಕಾಲಕ್ಕೆ. ಅದು ಬೆಳಿಗ್ಗೆ ಜ್ಞಾನ ಕಾರ್ಯ, ಸತ್ವಗುಣ ಪ್ರಧಾನವಾಗಿದ್ದಾಗ ಏನಾಗುತ್ತೆ ಜ್ಞಾನ ಕಾರ್ಯ ಬರುತ್ತೆ, ತಮೋಗುಣ ಇದ್ದಾಗ ಅಜ್ಞಾನ ಮಿಥ್ಯಾಜ್ಞಾನ ಬರುತ್ತೆ, ರಜೋ ಇದ್ದಾಗ ಏನಾಗುತ್ತೆ ಕರ್ಮ, ಕರ್ಮಕರಣ ಅಂದ್ರೆ ಓಡಾಟ ಪಾಡಾಟಗಳು ನಡೆಯುತ್ತೆ. ಇದು ಪದ್ಧತಿ ಅಂದ್ರೆ ದೇವರು ಸೃಷ್ಟಿಯಾದಿಗಳನ್ನು ಮಾಡಬೇಕಾದ್ರೆ ಯಾವ ಗುಣ ಡಾಮಿನೇಟ್ ಮಾಡ್ತಾರೆ ಅಂತ ಗೊತ್ತಾದ ಮೇಲೆ ನಮ್ಮಲ್ಲಿ ಯಾವ ಗುಣ ಡಾಮಿನೇಟ್ ಮಾಡಿಸ್ತಾನೋ ಅದು ವ್ಯಕ್ತ ಆಗುತ್ತೆ ಅಂತ. ಸತ್ವಗುಣ ಡಾಮಿನೇಟ್ ಆದಾಗ ಜ್ಞಾನ ಕಾರ್ಯ ಮಾಡಕ್ಕೆ ಬರುತ್ತೆ. ಅದು ಬೆಳಿಗ್ಗೆ ಜ್ಞಾನ ಕಾರ್ಯ ಮಾಡಿದಾಗೆ ಸಾಯಂಕಾಲ ಮಧ್ಯರಾತ್ರಿ ಮಾಡೋಕ್ಕಾಗೋದು ಸ್ಲೋಲಿ ಇದಾಗ್ಬಿಡ್ತಾರೆ, ಗೊತ್ತಾಯ್ತು, ಯಾರು ಡಲ್ ಆಗ್ತಾರೆ ಹೇಳೋರು ಕೇಳೋರು ಯಾರು ಡಲ್ ಆಗೇ ಆಗ್ತಾರೆ. ಆದ್ರೆ ಬೆಳಿಗ್ಗೆ ಇರೋ ಉತ್ಸಾಹ ಕಾಲ ಇರೋದಿಲ್ಲ, ಅದಕ್ಕೆ ಪಾಠ ಪ್ರವಚನಗಳಿಗೆ ಬ್ರಹ್ಮ ಮುಹೂರ್ತ ಜಪ ತಪ ಎಲ್ಲ ಬೆಳಗಿನ ಕಾಲಕ್ಕೆ. ದೇವರ ಆ ರೀತಿ ಕಾಲದಲ್ಲಿ ವಿಭಾಗ ಮಾಡ್ತಾರೆ, ಇಡೀ ಕಾಲದಲ್ಲಿ ಕೃತಯುಗ ತ್ರೇತಾದಿಗಳೇ ಆಗೋ ಸ್ಮೃತಿಯಲ್ಲಿ ಹೇಳ್ತಾರೆ. ಬೆಳಿಗ್ಗೆ ಕೃತಯುಗ ಇದ್ದ ಹಾಗೆ, ಬೆಳಗಿನ ಕಾಲ ಹೇಗಿದ್ದಾಗೆ ಕೃತಯುಗ ಇದ್ದ ಹಾಗೆ ಒಳ್ಳೆ ಆಕ್ಟಿವ್ ಆಗಿರ್ತಾರೆ. ಮಧ್ಯಾಹ್ನದ ಕಾಲ ಎಲ್ಲ ನಿಧಾನವಾಗಿ ತ್ರೇತಾಯುಗ ದ್ವಾಪರ ಇರ್ತಾಗೆ, ರಾತ್ರಿ ಕಾಲ ಎಲ್ಲ ಕಲಿಯುಗ ಇದ್ದ ಹಾಗೆ. ಗೊತ್ತಾಯ್ತಾ, ಇನ್ನೂ ಬಹಳ ಚೆನ್ನಾಗಿ ಹೇಳ್ತಾರೆ ಪುರಾಣಗಳಲ್ಲಿ. ಮನುಷ್ಯ ಎದ್ದು ಓಡಾಡ್ ಫ್ರೆಶ್ ಆಗಿದ್ದಾನೆ ಅದು ಕೃತಯುಗ ಇದ್ದ ಹಾಗೆ ಲೆಕ್ಕ ಅಂತ, ನಿಧಾನ ಓಡಾಡ್ತಾನೆ ತ್ರೇತಾಯುಗ, ಕೂತು ಬಿಡ್ತಾನೆ ಅದು ದ್ವಾಪರ ಯುಗ, ಮರಿಬಿಡ್ತಾನೆ ಅದು ಕಲಿಯುಗ ಇದ್ದಾಗಲೇ. ನಮ್ಮಲ್ಲೇ ನಾಲ್ಕು ಯುಗ ಇವೆ ಅಂತ ಹೇಳ್ತಾರೆ, ಆಕ್ಟಿವ್ ಆಗಿರೋ ಕಾಲ ಬೇರೆ, ಇನ್ಆಕ್ಟಿವ್ ಆಗಿರೋ ಕಾಲ, ಯಾವಾಗಲೂ ಇನ್ಆಕ್ಟಿವ್ ಇರೋ ಯಾವಾಗಲೂ ಕಲಿಯುಗ ಅಂತ ಅರ್ಥ. ಆಕ್ಟಿವ್ ಆಗಿರೋ ಕಾಲ ಅಂತ ಒಂದಿರ್ತದಲ್ಲ, ಬೆಳಿಗ್ಗೆ ಬರೀ 6 ಗಂಟೆ ಮಲಗಿದೆ ಮದ್ಯ ಬಿಸ್ತಾರೆ, ರಾತ್ರಿ 1 ಗಂಟೆ ಮಲಗು ಮಲಗು ಪರವಾಗಿಲ್ಲ ಅಂತ ಹೇಳ್ತಾರೆ. ಅದ್ರ ಕಾಲಕ್ಕೆ ತಕ್ಕಂತೆ ದೇವರು ಏನಾಗುತ್ತೆ ತಮಾಷೆ ಅಂದ್ರೆ ಹೊರಗೆಲ್ಲ ಗುಣಗಳಿವೆ. ನಮ್ಮ ದೇಹದೊಳಗೆ ಗುಣಗಳಿವೆ. ಮತ್ತೆ ಗುಣ ನಮ್ಮ ದೇಹ ಎಂಥದ್ದು ಗುಣಮಯವಾದ ದೇಹ. ಎರಡು ಸಿಂಕ್ರನೈಸ್ ಆಗಿಬಿಟ್ರೆ ಟಾಪ್ ಗೇರಲ್ಲಿ ಹೋಗಿ ಹೋಗ್ತಾರೆ. ಈ ಕರಿಗಳಲ್ಲಿ ಸಿಂಕ್ರನೈಸ್ ಆಗೋ ಸಾಧ್ಯತೆ ಇಲ್ಲ. ಹೊರಗಡೆ ಎಲ್ಲ ಆಗೇನಷ್ಟಿದೆ, ಒಳಗಡೆ ಮಾತ್ರ ಸಾಧನೆ ಮಾಡಲಿಕ್ಕೆ ಬರೋದು. ಅದು ಪ್ರತಿಯೊಬ್ಬರು ಯಾವುದು ಗಮನ ಕೊಡಬೇಕು, ಇಂಡಿವಿಜುವಲ್ ಸಾಧನೆಗೆ ಒಳ್ಳೆ ಚಾನ್ಸ್ ಇದೆ. ಇದೊಳಗೆ ನೈಟ್ ಟೈಮ್ಸ್ನಲ್ಲಿ ನಮ್ಮ ಕಾರಿಗೆ ಹೆಡ್ಲೈಟ್ ಇದೆ, ನಾವು ಸ್ಪೀಡಾಗಿ ಹೋಗ್ಬೋದು ಅಷ್ಟೇ. ಬಟ್ ಎಡದವ್ರು ಹೋಗೋಕ್ಕಾಗದೆ ಹೆಡ್ಲೈಟಲ್ಲಿ ನಿಲ್ಲಿಸ್ಬಿಡ್ತಾನೆ. ಡೇ ಟೈಮ್ ಆಗಲ್ಲ, ಎಲ್ಲರಿಗೂ ಲೈಟ್ ಬರುತ್ತೆ. ಸೊ ಕೃತಯುಗದಲ್ಲಿ ಆಪರ್ಚುನಿಟಿ ಬಹಳ ಜಾಸ್ತಿ ಇದೆ ಸಾಧನೆಗೆ. ಕಲಿಯುಗದಲ್ಲಿ ಹಾಗಲ್ಲ, ವೆಹಿಕಲ್ ಇರಬೇಕು, ಅದಕ್ಕೆ ಹೆಡ್ಲೈಟ್ ಇರಬೇಕು, ಎಲ್ಲೋದ್ರೆ ಇಲ್ಲ. ಆ ಟೈಪ್ ಇಂಡಿವಿಜುವಲ್ ಸಾಧನೆ ರಾತ್ರಿ ರಾತ್ರಿ ಕಾಲದೊಳಗೆ. ಇವತ್ತು ಇನ್ನೊಬ್ಬರಿಗೆ ಹೇಳೋ ಕಾಲ ಕಡಿಮೆ ಇದೆ. ಯಾಕೆ ಹೇಳ್ಬೇಕು, ನಿಮಗೆ ಗ್ರಾಚಾರ ಅಂದ್ಬಿಡ್ತಾರೆ ಅಷ್ಟೇ. ಬೇರೆ ಯುಗದಲ್ಲಿರೋ ಒಂದು ಇದಕ್ಕೆ ಅದಿರೋದಿಲ್ಲ ಅಂತ ಬಿಡಾಗಿಲ್ಲ. ಇವತ್ತು ನೈಟ್ ಟೈಮ್ಸ್ ಜರ್ನಿ ಒಂದಷ್ಟಿಂದ ಕಷ್ಟ, ಒಂದಷ್ಟಿಂದ ಫಾಸ್ಟ್. ಯಾಕೆ ನೈಟ್ ಬಸ್ ಯಾವಾಗಲೂ ಫಾಸ್ಟ್ ಹೋಗುತ್ತೆ? ಕಾರಣ ಏನು? ಟ್ರಾಫಿಕ್ ಕಡಿಮೆ, ಕ್ಲಾರಿಟಿ ಜಾಸ್ತಿ ಇರುತ್ತೆ. ಕಲಿಯುಗದಲ್ಲಿ ಸಾಧನೆ ಜಾಸ್ತಿ. ಅದಕ್ಕೆ ವರ್ಣನೆ ಮಾಡ್ತಾರೆ, ಕಲಿಯರೇಕೋ ಮಹಾನ್ ಗುಣ. ಕಲಿಯುಗ ಕೆಟ್ಟ ಗುಣ ಯುಗ ಆದರೂ ಕೂಡ ಫಾಸ್ಟ್ ಸಾಧನೆ ಮಾಡಕ್ ಬರುತ್ತೆ. ಪ್ರೊವೈಡೆಡ್ ಗುಡ್ ವೇ ಹೆಡ್ ಲೈಟ್ ವೆಹಿಕಲ್ ಇರಬೇಕಷ್ಟೇ. ಗೊತ್ತಾಯ್ತಾ? ಅದಿದ್ದವರಿಗೆ ನೋ ಪ್ರಾಬ್ಲಮ್. ಹಗಲಾದ್ರೆ ರಾತ್ರಿ ಆದ್ರೆ ಮತ್ತೆ ದೂರದ ವೆಹಿಕಲ್ ಕ್ಲಿಯರ್ ಆಗಿ ಕಾಣಿಸುತ್ತೆ. ಮತ್ತೆ ಏನೋ ಅದು ಓಲೋ ಬಸ್ ಆಗ್ಬೇಕಂತ ಅವರಿಗೆ. ಓಲೋ ಬಸ್ ಆದ್ರೆ ಇನ್ನೂ ಜ್ವರ ಹೋಗ್ತಾನೆ. ಇದೆಲ್ಲ ಯಾತಕ್ಕೆ ಹೇಳ್ತಿರೋದು? ಸಾಧನೆ ಎಂಬುದು ಹಗಲಲ್ಲೂ ಬರುತ್ತೆ, ರಾತ್ರಿಯಲ್ಲೂ ಬರುತ್ತೆ. ಆದ್ರೆ ಅದು ವ್ಯವಸ್ಥೆ ವೆಚ್ಚ ಕಡಿಮೆ ಆಗುತ್ತೆ. ಆ ಹಗಲಲ್ಲಿ ಹೆಡ್ಲೈಟ್ ಹಾಕಿ ಯಾರು ಓಡಿಸೋದಿಲ್ಲ. ಅಕ್ಸ್ಪಾತ್ ನೋಡಿ ಎದುರು ಹೇಳ್ತಾರೆ, ಹೆಡ್ಲೈಟ್ ಹಾಕಿ ಆಫ್ ಮಾಡಿ ಅಂತ ಹೇಳೋಗ್ತಾರೆ. ಹೆಡ್ಲೈಟ್ ಆರ್ಸೇ ಇಲ್ಲ ನೋಡ್ರಿ ಅಂತ ಹೇಳ್ತಾರೆ. ಅದು ಆರ್ಸ್ಬೇಕು. ಯಾವಾಗ ಹಾಕ್ತಾರೆ ಹೆಡ್ಲೈಟ್ನ? ಓವರ್ಟೇಕ್ ಮಾಡ್ಬೇಕಾರೆ, ಇದನ್ ಮಾಡ್ಬೇಕಾರೆ ಅವಾಗ ಹೆಡ್ಲೈಟ್ ಹಾಕ್ತಾರೆ, ಅವ್ರು ಸುಮ್ಸುಮ್ನೆ ಹಾಕೋದಿಲ್ಲ. ಇದೆಲ್ಲ ಯಾತಕ್ಕೆ ಹೇಳಿದ್ದು ಅಂದ್ರೆ ನಮ್ಮ ಜೀವನದೊಳಗೆ ಎಲ್ಲಾ ಕಾಲಕ್ಕೆ ತಕ್ಕಂತೆ ನಡ್ಕೋಬೇಕು. ನಾವು ಸಾಧನೆ ಬಿಡಾಗಿಲ್ಲ, ನೈಟ್ ಅಂತ ಬಿಡಾಗಿಲ್ಲ ಅವನು. ಅದು ಸಾಧನೆ ವ್ಯವಸ್ಥೆ ಮಾಡ್ಕೋಬೇಕಷ್ಟೇ, ಇಲ್ಲದವ್ರು ಮಾಡೋಕ್ಕಾಗೋದಿಲ್ಲ. ಏನದೆ ಅದು? ಪಾಪ ಮಾಡ್ಬೇಕು ಕೊಟ್ಟಿನ ಮೇಲೆ, ಹೌದಲ್ಲ? ಯಾಕೆ ಮಾಡ್ಬೇಕಾದ್ರೆ ಮೊದಲು ಮಾನಸಿಕ ಅನಿವಾರ್ಯ ಬೇರೆ ಅದು ಯಾರಿಗೆ? ಪ್ರತಿಯೊಬ್ಬರು ಕೇಸ್ ಅಲ್ಲ, ಇಂಡಿವಿಜುವಲ್ ಕೇಸ್ ಅದು. ಅಲ್ಲ ಅಲ್ಲ ಅಲ್ಲ, ಹಾಗೆಲ್ಲ ಬೇರೆ. ಅದು ಯಾರಿಗೆ ಹೇಳಿದ್ದು ಅಂತ ಕೇಳಿದ್ರೆ ಸಾತ್ವಿಕರಿಗೆ ಹೇಳಿದ ಮಾತುಗಳಲ್ಲ, ಅಯೋಗ್ಯರಿಗೆ ಹೇಳಿದ ಮಾತುಗಳಲ್ಲ. ಕಾಲಂ ಚರಂತಂ ಸುಜತೀಶ ಆಶ್ರಯ ಪ್ರಧಾನ ಪುಂಭ್ಯಾಂ ನರದೇವ ಸತ್ಯಕೃತ್ ನತ ಸತತ್ರ ತತ್ರೋಭಯ ಸಿದ್ಧಮಾಪ್ನುಯಾತ್ ಲಿಂಗಾತ್ಮನೋ ಲಿಂಗ ಗುಣಾಶ್ಚ ಸಂತಿ. ಕಾಲಂ ಚರಂತಂ ಸೃಜತಿ ಈಶಃ ಆಶ್ರಯ ಪ್ರಧಾನ ಪುಂಭ್ಯಾಂ ನರದೇವ ಸತ್ಯಕೃತ್ ಸತತ್ರ ತತ್ರ ಉಭಯ ಸಿದ್ಧಂ ಆಪ್ನುಯಾತ್ ಸಿದ್ಧಿಂ ಆಪ್ನುಯಾತ್ ಲಿಂಗಾತ್ಮನಃ ಲಿಂಗಗುಣಾಃ ಚ ಸಂತಿ. ಈ ಏಳನೇ ಸ್ಕಂದಕ್ಕೆ ವ್ಯಾಸತ್ವಜ್ಞರು ಒಳ್ಳೆ ಒಂದು ವ್ಯಾಖ್ಯಾನ ಬರೆದಾರೆ. ವ್ಯಾಸತ್ವಜ್ಞರು ಮಂದನಂದಿನಿ ಅಂತ ಹೇಳಿದ್ರು. ವ್ಯಾಸದೇವರು ವಿಷ್ಣು ತೀರ್ಥರ ಗುರುಗಳು, ಐದಿ ಸ್ವಾಮಿಗಳು ಅಂತ ಕರೆದು ವಾಸುದೇವ ವಿಠಲ ಅಂತ ಅಂಕಿತದಿಂದ ಬರೆದಿದ್ದಾರೆ. ಇಡೀ ಭಾಗವತದಲ್ಲಿ ಒಂದು ಸ್ಕಂದಕ್ಕೆ ಮಾತ್ರ ಅವರು ಬರೆದಿರೋರು. ವಿಶೇಷ ಅಂದ್ರೆ ನರಸಿಂಹಾವತಾರದ ಕಥೆ. ಅಲ್ಲಿ ಷೋಡಶಿವ ನರಸಿಂಹನ ಪೂಜೆ ಮಾಡ್ತಿರೋರು. ಇವತ್ತು ಐಜಿ ಒಳಗೆ ಷೋಡಶಿವ ನರಸಿಂಹದೇವರಿದ್ದ. ಶಿಲಾ ವಿಗ್ರಹ ಬಹಳ ಕಡೆ ಇಲ್ಲ, ಷೋಡಶಿವಾಹು ಅಲ್ಲಿದೆ. ಅದಕ್ಕೆ ಅವರು ನರಸಿಂಹದೇವರು ಪ್ರತಿಪಾದ್ಯರಾಗಿರೋ ಸಪ್ತಮ ಸ್ಕಂದದವರು. ಅದು ವಿಶೇಷ, ಅದಕ್ಕೆ ಅವರು ಟಿಪ್ಪಣಿ ಬರೆದಿದ್ದಾರೆ. ಅದನ್ನ ಇತ್ತೀಚೆಗೆ ಪ್ರಿಂಟ್ ಮಾಡಿದ್ದಾರೆ. ಮೊದಲು ಪ್ರಿಂಟ್ ಆಗಿ ಎಲ್ಲೋ ಒಂದು ಸತ್ತ ಆಗಿತ್ತು, ಇತ್ತೀಚೆಗೆ ಯಾರೋ ಮಾಡಿಸಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಸತ್ವಂ ವಿಚಿತ್ರ ಕಾಲಂ ಚರಂತಂ ಸುಜತೀಶ ಆಶ್ರಯ ಪ್ರಧಾನ ಪುಂಭ್ಯಾಂ ನರದೇವ ಸತ್ಯಕೃತ. ಪರಮಾತ್ಮ ಏನ್ ಮಾಡ್ತಾನಂತೆ? ಕಾಲಂ ಚರಂತಂ ಸುಜತಿ. ಈ ಕಾಲವನ್ನ ಪರಮಾತ್ಮ ನಿಯಮನವನ್ನು ಮಾಡ್ತಾ ಇದ್ದಾನೆ. ಆದ್ರೆ ಆಶ್ರಯನಾಗಿದ್ದಾನೆ ಯಾರಿಂದ? ಪ್ರಧಾನ ಪುಂಭ್ಯಾಂ, ಪ್ರಧಾನ ಪುಂಭ್ಯಾಂ, ಪ್ರಧಾನ ಮತ್ತು ಪುರುಷರಿಂದ ಮಾಡ್ತಾನೆ ಅಂತ ಹೇಳ್ಬಿಟ್ರು. ಆಚಾರ್ಯ ಇಲ್ಲೇನು ಬರೆಯೋದಿಲ್ಲ, ಅದಕ್ಕೆ ನಿರ್ಣಯದಲ್ಲಿ ಹೇಳ್ತಾರೆ. ಪ್ರಧಾನ ಅಂದ್ರೆ ಸರಸ್ವತಿ, ಪುರುಷ ಅಂದ್ರೆ ಬ್ರಹ್ಮದೇವರು ಅಂತ ಹೇಳ್ತಾರೆ. ಪ್ರಧಾನ ಸಂಜ್ಞಾ ಹೇಳ್ಬೇಕಾದ್ರೆ ಪ್ರಧಾನ ಸಂಜ್ಞಾ ಅಂದ್ರೆ ಸರಸ್ವತಿ ದೇವಿ. ಗೊತ್ತಾಯ್ತಾ? ಪ್ರಕೃ ಪುಂಭ ಪುರುಷೋ ವಿರಿಂಚ ಸೂತ್ರಂ ಸವಾಯು, ಸೂತ್ರಂ ಸವಾಯು ಪುರುಷೋ ವಿರಿಂಚ. ಸೂತ್ರ ಅಂದ್ರೆ ವಾಯುದೇವರು, ಪುರುಷ ಅಂದ್ರೆ ಬ್ರಹ್ಮದೇವರು. ಅದು ಪ್ರಧಾನ ಪುಂಭ್ಯಾಂ ನರದೇವ ಸತ್ಯಕೃತೆ. ಪ್ರಧಾನ ಮತ್ತು ಪುರುಷರ ಮೂಲಕವಾಗಿ ಪರಮಾತ್ಮ ಬ್ರಹ್ಮ ಸರಸ್ವತಿಯರ ಮೂಲಕವಾಗಿ ಸೃಷ್ಟಿ ಮಾಡಿಸ್ತಾನೆ. ಸತ್ಯಕೃತ್, ಪರಮಾತ್ಮ ಎಂದೂ ಸುಳ್ಳು ಮಾಡೋದಿಲ್ಲ. ಸತ್ಯಕೃತ್, ಅದಕ್ಕೆ ಇನ್ನೊಂದು ಅರ್ಥವನ್ನು ಬರೀತಾರೆ. ಸತ್ಯಂ ಅಂದ್ರೆ ಮೀಮಾಂಸಾ, ಸತ್ಯಕೃತ ಅಂದ್ರೆ ಮೀಮಾಂಸಾ ಕೃತ್ ತಸ್ಯ ಕರ್ತ. ಸತತ್ರ ತತ್ರೋ ಭಯ ಸಿದ್ಧಿ ವಾಪ್ನುಯಾತ್ ಲಿಂಗಾತ್ಮಲೋ ಲಿಂಗಗುಣಾಶ್ಚ ಸಂತಿ. ತತ್ರ ತತ್ರ ದೇಹೇಶು ಸ್ಥಿತ, ಪರಮಾತ್ಮ ಆಯಾ ದೇಹಗಳಲ್ಲಿ ಇದ್ದು ಲಿಂಗಾತ್ಮನಃ, ಲಿಂಗಾತ್ಮನಃ ಅಂದ್ರೇನು? ಲಿಂಗಶರೀರ ಇತ್ಯಾದಿಗಳಿಂದ ಕೂಡಿರ್ತಕ್ಕಂಥ ದೇಹದಲ್ಲಿ ಇದ್ದು ಲಿಂಗಗುಣಾಶ್ಚ ಸಂತಿ. ಲಿಂಗಗುಣಾ ಚ ಸಂತಿ ದರ್ಶನಂ ಚ ಶಬ್ದ ಏವಾರ್ಥೆ ಯಥಾ ಲಿಂಗಂ ಶರೀರ ಸ್ಥಾನೀಯಂ ಕಾಷ್ಠಂ ವ್ಯಾಪ್ಯ ತಿಷ್ಠನ್ ಅಗ್ನಿ ಲಿಂಗಾತ್ಮ ಇತಿ ಉಚ್ಯತೆ ತಸ್ಯ ಅಗ್ನೇ ಲಿಂಗಸ್ಯ ಕಾಷ್ಠಸ್ಯ ಗುಣಾ ಮಹತ್ವ ಅಣುತ್ವ ಲಕ್ಷಣಾ ಸಂತಿ ಮಹತಿ ಕಾಷ್ಠೇ ಮಹಾನ್ ಅಣುನು ಕಾಷ್ಠೇ ಅಣು ಅಗ್ನಿರೀತಿ. ಅಗ್ನಿ ಈ ಕಾಷ್ಠದೊಳಗೆ ಇರ್ತಾರೆ. ಅದಕ್ಕೇನಂತ ಕರೀತಾರೆ ಅಗ್ನಿಗೆ? ಲಿಂಗಾತ್ಮ ಅಂತ ಕರೀತಾರೆ. ಯಾಕೆ ನೇರವಾಗಿ ಕಾಣೋದಿಲ್ಲ, ಆ ಕಾಷ್ಟದೊಳಗೆ ಅವ್ಯಕ್ತನಾಗಿರ್ತಾನೆ. ಅದಕ್ಕೆ ಆ ಲಿಂಗವೇ ಸ್ವರೂಪ, ಆ ಚಿಹ್ನೆಯಿಂದ ಗುರುತೇವು. ಒಣಕಟ್ಟಿಗೆ ಒಳ್ಳೆ ಚೆನ್ನಾಗಿ ಉರಿಯುತ್ತೆ, ಆ ರೀತಿ ಯೋಚನೆ ಮಾಡ್ತೇವೆ ನಾವು. ಕಟ್ಟಿಗೆ ಚಿಕ್ಕದಾದ್ರೆ ಅಣು, ದೊಡ್ಡದಾದ್ರೆ ಮಹತ್ತು. ಮಹತ್ ಆದ್ರೆ ಪರಮಾತ್ಮ ಸನ್ನಿಧಾನ ಹೇಗಿಡ್ತಾನೆ? ಯೋಗ್ಯತೆಗೆ ತಕ್ಕಂತೆ ಸನ್ನಿಧಾನ ಇಡ್ತಾನೆ ಜೀವರೊಳಗೆ. ಮಹತಿ ಕಾಷ್ಠೇ ಮಹಾನ್, ಅಣುನಿ ಕಾಷ್ಠೇ ಅಣುರ ಅಗ್ನಿ ರೀತಿ. ಲಿಂಗಂ ಶರೀರೇ ಚಿಹ್ನೆ ಚ ಸಾಧನೆ ಶೇಭ ಭಸ್ಮನಿ ಇತ್ಯಭಿಧಾನಂ. ನಾನು ಸೃಷ್ಟೌ ಪ್ರವರ್ತಮಾನೇಶ್ವರಸ್ಯ ನಿರಪೇಕ್ಷತ್ವಾತ್ ಸ್ವಾತಂತ್ರ್ಯೇಣ ಕಿಂಚಿತ್ ಕಾರಣಾಪೇಕ್ಷಾ ಅಸಂಭವ ತದಪೇಕ್ಷತ್ವೇ ಮೃದ್ದಂಡಾದೇರಿವ ಶಕ್ತಿಯಭಾವೇನ ಕಾರ್ಯ ಸಾಮಗ್ರ್ಯಭಾವ ಇತಿ ತತ್ರ ಲಿಂಗಾತ್ಮನಃ. ಪರಮಾತ್ಮ ಮೂಲತಃ ಯಾರೋ ಲಿಂಗಾತ್ಮ. ಪ್ರಧಾನಾದೇಹ ಕಾರಣಸ್ಯ ಈ ಲಿಂಗಗುಣಾ ಕಾರ್ಯಜನಕ ಶಕ್ತಿಲಕ್ಷಣಾ ಸಂತಿ ತೇಚ ಲಿಂಗಾತ್ಮನಃ ಶರೀರ ಸ್ವಾಮಿನೋ ಹರೇಹೇ ಸಂತಿ. ಪರಮಾತ್ಮನಿಗೆ ಆ ಗುಣ ಈ ಗುಣ ಅಂತ ಕೇಳಬೇಡಿ. ಬೇರೆ ಎಲ್ಲಾ ಪದಾರ್ಥದ ಏನೇನು ಗುಣ ಇದೆಯೋ ಅವೆಲ್ಲ ದೇವರಲ್ಲಿ ಹೇಗಿವೆ? ಅಲ್ಟಿಮೇಟ್ ಆ ರೀತಿ 100% ಇದೆ. ಆದ್ರಿಂದ ಯಾವುದೋ ಗುಣದಿಂದ ದೇವರು ಸೃಷ್ಟಿ ಮಾಡಬೇಕಾಗಿಲ್ಲ. ಎಲ್ಲ ಗುಣ ಯಾರಲ್ಲಿದೆ? ತನ್ನ ಅದು ಕಾರ್ಪೆಂಟರ್ ಬೇಕು ಹುಡ್ಕೊಂಡು ಹೋಗ್ತಾನೆ, ವುಡ್ ವರ್ಕ್ ಬೇಕು ಹುಡ್ಕೊಂಡು ಹೋಗ್ತಾನೆ, ಇದಕ್ಕೆ ಎಲೆಕ್ಟ್ರಿ ಹುಡುಕ್ತಾನೆ. ದೇವ್ರು ಯಾರನ್ನು ಹುಡುಕ್ಬೇಕಾಗಿಲ್ಲ, ಯಾತಕ್ಕೆ? ಎಲ್ಲರೂ ಅವನು ಹುಡುಕ್ಬೇಕಷ್ಟೇ. ಎಲ್ಲರೂ ಅವನು ಹುಡುಕ್ಬೇಕು, ತಾವನ್ನ ಯಾರು ಹುಡುಕ್ಬೇಕಾಗಿಲ್ಲ. ಯಾಕೆ? ಸರ್ವಗುಣ ಸಂಪನ್ನ. ಸರ್ವಗುಣ ಸಂಪನ್ನಕ್ಕೆ ಹೊಸ ಅರ್ಥ ಬರುತ್ತಾಗ. ಯಾವ್ಯಾವ ಕೆಲಸ ಮಾಡ್ಲಿಕ್ಕೆ ಯಾವ್ಯಾವ ಗುಣಗಳು ಬೇಕೋ ಎಲ್ಲ ಗುಣಗಳು ದೇವರಲ್ಲಿ ಇರೋದ್ರಿಂದ ಒಬ್ಬನೇ ಕರ್ತರು. ಅರ್ಥ ಆಯ್ತಾ? ಹೊಸ ರೀತಿಯಲ್ಲಿ ಅಪ್ಲಿಕೇಶನ್ ಅದ. ಆ ಗುಣ ನಮಗಿಲ್ಲ, ಮುಗಿದೋಯ್ತು. ಆವಿಂಗ್ ನಾವು ಡೀಲ್ ಮಾಡೋದಿಲ್ಲ ಅಂದ್ರೆ ಏನು ಮಾಡಕ್ಕೆ ಬರೋದಿಲ್ಲ. ದೇವ್ರು ಹಾಗಲ್ಲ, ಸರ್ವಗುಣ ಸಂಪನ್ನನಾದ್ರಿಂದ ಸರ್ವಕರ್ತ ಆಗಿದ್ದ. ವಿಷ್ಣುದೇವ ವಿಜಿಜ್ಞಾಸ್ಯ ಸರ್ವಕರ್ತ ಆಗಮೋದಿತ. ಒಂದು ಗುಣ ಮಿಸ್ ಆದ್ರೆ ಏನಾಗ್ತಿತ್ತು? ಸರ್ವಕರ್ತೃತ್ವ ಬರ್ತಿರ್ಲಿಲ್ಲ ದೇವರಿಗೆ. ಎಲ್ಲ ಗುಣ ಇರೋದ್ರಿಂದ ಸರ್ವಕರ್ತೃತ್ವ ಇದೆ. ಅದೆಲ್ಲ ಬಿಡಿಸಿ ಹೇಳ್ತಾರೆ. ಪೂರ್ಣ ದ್ವಾತ್ರಿಂಶ ಲಕ್ಷಣ ಸ್ವರೂಪಸ್ಯ ಹರೇಹೇ ಸಂತಿ ಯಸ್ ಯದ್ವಾ ಲಿಂಗಸ್ಯ ಪ್ರಧಾನಾದೇಹೇ ಗುಣಾಃ ಕಾರ್ಯಾಪಾದರ ಶಕ್ತಿ ಲಕ್ಷಣಾಃ ಲಿಂಗಾತ್ಮನಃ ಪೂರ್ಣ ದ್ವಾತ್ರಿಂಶ ಲಕ್ಷಣ ಸ್ವರೂಪಸ್ಯ ಹರೇಹೇ ಸಂತಿ. ಇದು ಹೊಸ ಅರ್ಥ. ಇದು ಗುಣ ಸರ್ವಗುಣ ಸಂಪನ್ನತ್ವಕ್ಕೆ ಹೊಸ ರೀತಿ ಅಪ್ಲಿಕೇಶನ್ ಇದೆ. ತೇಷಾಂ ಸ್ವರೂಪಾಭಿನ್ನತ್ವ ದ್ಯೋತನಾಯ ಚಶಬ್ದ. ಪರಮಾತ್ಮನಿಗೂ ಅವನ ಗುಣಗಳಿಗೂ ಕೂಡ ಯಾವುದೇ ವಿಧವಾದಂತಹ ಭೇದ ಇಲ್ಲ. ಆ ರೀತಿ ಪರಮಾತ್ಮ ಏನ್ ಮಾಡ್ತಾನೆ? ಎಲ್ಲಾ ಕಾರ್ಯಗಳನ್ನು ಕೂಡ ವೀರ್ ಮೂಲಕವಾಗಿ ಮಾಡಿಸ್ತಾ ಮಾಡಿಸ್ತಾ ಹೋಗ್ತಾನೆ ಅಂತ ತಿಳಿಸಿದೆ. ಸಯೇಷ ರಾಜನ್ನಪಿ ಕಾಲ ಈಶಿತ ಸತ್ವಂ ಸುರಾನೀಕಮಿವೈಧಯತ್ಯಜ ತತ್ಪ್ರತ್ಯನೀಕಾನ್ ಅಸುರಾನ್ ಸುರಪ್ರಿಯೋ ರಜಸ್ತಮಸ್ಕಾನ್ ಪ್ರಮಿಣೋತಿ ಉರುಶ್ರವಾಹ. ಯಹ ಏಷ ರಾಜನ್ ಅಪಿ ಕಾಲೇ ಈಶಿತ ಸತ್ವಂ ಸುರಾನೀಕಂವಿವ ಏಧಯತಿ ಅಜಃ ತತ್ಪ್ರತೀಕಾನ್ ಅಸುರಾನ್ ಸುರಪ್ರಿಯ ರಜಸ್ತಮಸ್ಕಾನ್ ಪ್ರವಿಣೋತಿ ಉರುಶ್ರವಾಹ. ಏಷ ರಾಜನ್ ಅಂತ ಪರಮಾತ್ಮನೇ ಕಾಲೆ ಆಯಾ ಕಾಲದಲ್ಲಿ ಈಶಿತ ಸರ್ವಸಮರ್ಥನಾದ ಅವನು ಸುರಾನೀಕಂ ಸತ್ವಂ ಐಧಯತಿ ದೇವತೆಗಳಿಗೆಲ್ಲ ಸತ್ವಗುಣವನ್ನ ಅನುಕೂಲ ಮಾಡಿಕೊಡುತ್ತಾನೆ. ತತ್ಪ್ರತ್ಯನೀಕ ಅಸುರ ಪ್ರತೀಕಾನ್ ಅನುಸುರಾನ್ ಪ್ರತ್ಯನೀಕರು ಅಂದ್ರೆ ವೈರಿಗಳು. ದೇವತೆಗಳಿಗೆ ವೈರಿಗಳಾದ ಅಸುರರಿಗೆಲ್ಲ ಸುರಪ್ರಿಯನಾದ ನಾರಾಯಣ ರಜಸ್ತಮಸ್ಕಾನ್ ಪ್ರಮಿಣೋತ್ ರಜೋಗುಣ ತಮೋಗುಣಗಳನ್ನ ಅವರಿಗೆ ತಂದುಕೊಡ್ತಾನೆ. ಹಾಗಿದ್ರೆ ಅವರವರ ಸಾಧನೆಗೆ ಅದು ಬೇಕಲ್ಲ ಅಂದುಕೊಡ್ತಾನೆ. ಅವರವರ ಸಾಧನೆ ತಕ್ಕಂತೆ ಅನುಗ್ರಹವನ್ನು ದೇವರು ಮಾಡ್ತಾ ಹೋಗ್ತಾನೆ. ದೇವತೆಗಳ ಸಾಧನೆ ಎಂಬುದು ಪಾಸಿಟಿವ್ ಆದ್ದರಿಂದ ಸತ್ವಗುಣವನ್ನು ಕೊಡ್ತಾನೆ. ಅವರದೆಲ್ಲ ಪೂರ್ತಿಯಾಗಿ ಘಾತಕವಾದ್ದರಿಂದ ಅವರಿಗೆ ರಜೋಗುಣ ತಮೋಗುಣ ಕೊಡ್ತಾನೆ. ಇದು ಬಹಳ ಇಂಟ್ರೆಸ್ಟಿಂಗ್ ಇದೆ. ದೇಹ ಕೊಡಬೇಕು ಅಂದ್ರೆ ಹಾಗೇನೆ. ಅವ್ರ ಯೋಗ್ಯತೆ ತಕ್ಕಂತೆ ಪರಮಾತ್ಮ ಏನ್ ಮಾಡ್ತಾನೆ? ದೇಹ ನೋಡಿ, ಇವತ್ತು ಇದಿದೆ, ಅದೋ ಒಂದು ಇಂಗ್ಲೀಷ್ ಪೊಯೆಟ್ರಿ ಬರಿಬೇಕಾದ್ರೆ ನಿಮಗೆ ಕ್ಯಾಲ್ಕುಲೇಟರ್ ಕೊಡೋದಿಲ್ಲ. ಯಾವಾಗ ಕೊಡ್ತಾರೆ ಕ್ಯಾಲ್ಕುಲೇಟರ್ ಎಲ್ಲ? ಮ್ಯಾಥಮೆಟಿಕ್ಸ್ ಮಾಡ್ಬೇಕಾದ್ರೆ ಕೊಡ್ತಾರೆ. ಅದು ಯಾವುದಕ್ಕೆ ಯಾವ್ದು ನೆಸೆಸಿಟಿನ ಅದನ್ನು ಕೊಡ್ತಾರೆ. ಸೊ ಬ್ರಾಹ್ಮಣ ದೇಹ ಕೊಡಬೇಕಾದ್ರೆ ಪರ್ಪಸ್ ಇದೆ, ಬೇರೆ ದೇವರಿಗೂ ಪರ್ಪಸ್ ಇದೆ ಪರಮಾತ್ಮನಿಗೆ. ಅದನ್ನ ಅರ್ಥ ಮಾಡಿಕೊಂಡ್ರೆ ಚಾತುರ್ವರ್ಣ್ಯಮಯ ಸೃಷ್ಟಂ ಗುಣಕರ್ಮ ವಿಭಾಗಸೆ ಅರ್ಥ ಆಗುತ್ತೆ. ಯಾವುದೇ ವರ್ಣಾಶ್ರಮ ಸೃಷ್ಟಿ ಮಾಡಬೇಕು, ಏನ್ ಮಾಡ್ತೇನೆ ನಾನು? ಅದು ತಕ್ಕಂತೆ ಕೊಡ್ತೇನೆ. ಸರ್ಕಾರ ಒಂದು ಪೋಸ್ಟ್ ಕ್ರಿಯೇಟ್ ಮಾಡುತ್ತೆ, ಎಕ್ಸಿಕ್ಯೂಟಿವ್ ಪೋಸ್ಟ್ಗೆ ಏನ್ ಮಾಡುತ್ತೆ? ವೆಹಿಕಲ್ಗೆಲ್ಲ ಕೊಟ್ಬಿಡ್ತಾರೆ. ಯಾಕೆ ವೆಹಿಕಲ್ ಬೇಕೇ ಬೇಕು ಅವರಿಗೆ. ಇವರಿಗೆ ಇವರಿಗೆ ವೆಹಿಕಲ್ ಕೊಡೋದ್ರೆ ನೆಸಿಟಿ ಇಲ್ಲ ಅವರಿಗೆ. ಇದೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ರೆ ಅವ್ನು ವಾಟ್ ವೆಹಿಕಲ್ ಅಂತ ಇವ್ರು ಕೇಳಿದ್ರೆ ನಿಂಗೆ ಆಗ್ಬೇಕು ಅಂತ ಅವ್ರಿಗಾದ್ರೆ ಎಷ್ಟು ಕೊಡ್ತೀವಿ ಅಂತ ಹೇಳ್ತಾರೆ. ಈ ಸರ್ಕಾರ ಪರಮಾತ್ಮನ ಸರ್ಕಾರ ಕಾಪಿ ಮಾಡಿರೋದೇ ಇವೆಲ್ಲ ಕೂಡ. ದೇವರು ಅವರವರಿಗೆ ಸಾಧನೆಗೆ ಏನೇನು ಬೇಕು ಅಂತ ಕೊಡ್ತಾನಾದ್ರಿಂದ ನಮ್ಗೆ ಏನಿದೆ ಅಂತ ಅರ್ಥ ಮಾಡಿಕೊಂಡು ದೇವ್ರು ಯಾತಕ್ಕೆ ಖುಷಿ ಅರ್ಥ ಮಾಡ್ಕೋಬೇಕು ನಾವು. ಅರ್ಥ ಆಯ್ತಾ? ಈಗ ದೇವ್ರು ನಮ್ಮನ್ನು ಬಂದು ಈ ರೀತಿ ಕೊಡ್ತೀವಿ ಅಂತ ಹೇಳೋದಿಲ್ಲ. ನಮ್ಮ ದೇಹ ನೋಡಿಕೊಂಡು ಹಿರಿಯ ರೀತಿ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ಅದಕ್ಕೆ ಸಾರ್ತಕ್ಕಂತೆ ಸಾಧನೆ ಮಾಡೋ ಅಂತ ದೇವ್ರು ಹೇಳಿದ್ದಾನೆ ಅಂತ ಅರ್ಥ. ಅರ್ಥ ಆಯ್ತಾ? ಈಗ ದೇವ್ರ ಅದಕ್ಕಂತೆ ಸಾಧನೆ ಮಾಡೋ ಅಂತ ಹೇಳಿದ್ದಾನೆ, ಮತ್ತೆ ದೇವ್ರು ಬಂದು ಹೇಳಿ ಅಂತ ಕಾಯಬಾರ್ದು, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದು ಕಾರಣ ಅವ್ರ ಸ್ವರೂಪ ಇತ್ಯಾದಿಗಳು. ಆದ್ರೆ ಬೇಸಿಕಲಿ ಬೇಸಿಕ್ ಪ್ರಿನ್ಸಿಪಲ್ಸ್ ಬೇರೆ, ಎಕ್ಸೆಪ್ಷನ್ಸ್ ಬೇರೆ. ಅರ್ಥ ಆಯ್ತಾ? ಕೆಟ್ಟ ಕಾರ್ಗಳೇನು ಆಗಿದೆ, ಆ ಶೆಡ್ಗೆ ಹೋಗಿ ಹೇಗೆ ಬಿದ್ದಿರುತ್ತೆ ಕಾರ್ಗಳೆಲ್ಲ? ನೂರಾರು ವರ್ಷದ ಕಾರ್ಗಳು ಹಾಗೆ ಬಿದ್ದಿರುತ್ತೆ, ಬುಟ್ಟೇ ಇರೋದಿಲ್ಲ, ಹಾಗೆ ರಾಶಿ ಬಿದ್ದಿರುತ್ತೆ ಆ ಥರ. ಅದ್ರ ಕಾರ್ ಅಂದ್ರೆ ಕಾರೇ ಅದು, ಕೆಟ್ಟ ಕಾರು ಅಂತಾರಲ್ಲ ಹಾಗೆ. ಬ್ರಾಹ್ಮಣ ಕೆಟ್ಟ ಬ್ರಾಹ್ಮಣ ಅಂತೀವಲ್ಲ ಹಾಗೆ ಹೆಚ್ಚಿರುತ್ತ. ಹೌದು, ಸವಾಯ್ ಪುನಃ ಸ್ವಸೃಷ್ಟಸ್ಯ ಸ್ಥಿತಿರಕ್ಷಾನುವೃತ್ತಯೇ ಸತ್ವಂ ಸುರಗಣಾನ್ ವಿಷ್ಣು ಉಪಬೃಂಹಯತೆ ಮುಹು. ಸವಾಯೇಷ ಪುನಃ ಸುಸ್ವಸ್ಥಸ್ಯ ಸ್ಥಿತಿರಕ್ಷಾನುವೃತ್ತಯೇ, ಪರಮಾತ್ಮ ಸೃಷ್ಟಿ ಮಾಡಿದ ಮೇಲೆ ಸ್ಥಿತಿರಕ್ಷಾ ಅನುವೃತ್ತಯೇ ಸ್ಥಿತಿರೂಪವಾದ ರಕ್ಷಣೆಯನ್ನು ಕೊಡೋದಕ್ಕೋಸ್ಕರವಾಗಿ ಸತ್ವಂ ಸುರಗಣಾನ್ ವಿಷ್ಣು ಉಪಬೃಂಹಯತೆ ಮುಹು. ದೇವತೆಗಳಲ್ಲಿ ಸತ್ವಗುಣವನ್ನು ತುಂಬಿಸ್ತಾರೆ, ಅವರೇನ್ ಮಾಡ್ತಾರೆ ಜಗತ್ತನ್ನ ರಕ್ಷಣೆ ಮಾಡಕ್ಕೆ ಶುರು ಮಾಡ್ತಾರೆ. ಸತ್ವಗುಣವೆಲ್ಲ ದೇವತೆಗಳಲ್ಲಿ ತುಂಬಿರೋದ್ರಿಂದ ಅವರು ರಕ್ಷಣೆಯ ಕೆಲಸವನ್ನು ವಹಿಸ್ತಾರೆ. ಇಷ್ಟು ಹೇಳಿಬಿಟ್ಟು ಇನ್ನು ಕ್ಲಿಯರ್ ಮಾಡ್ತೇವೆ ಅಂತ ಒಂದು ಕಥೆ ಹೇಳಕ್ಕೆ ಶುರು ಮಾಡ್ತಾರೆ. ಅತ್ರೈ ಬೋಧಾಹೃತ ಪೂರ್ವಂ ಇತಿಹಾಸ ಸುರಋಷಿಣ ಪ್ರೀತ್ಯಾ ಮಹಾಕೃತೌ ರಾಜನ್ ಪೃಚ್ಛತೆ ಅಜಾತ ಶತ್ರವೇ. ಅತ್ರೈವ ಉದಾಹೃತ ಪೂರ್ವಂ ಇತಿಹಾಸ ಸುರಋಷಿಣ. ಸುರಋಷಿ ಅಂದ್ರೆ ಯಾರು? ದೇವಋಷಿಣಾಮಸ್ಮಿ ನಾರದ, ನಾರದರು. ನಾರದ ಮುನಿಗಳು ಒಂದು ಇತಿಹಾಸವನ್ನು ಹೇಳಿದರು. ಪ್ರೀತ್ಯಾ ಮಹಾಕೃತೌ ರಾಜನ್, ಮಹಾಕೃತುವಿನಗೆ ಯಾರು ಹೇಳಿದರು? ಅಜಾತ ಶತ್ರವೇ. ಅಜಾತ ಶತ್ರು ಅಂದ್ರೆ ಯಾರು? ಧರ್ಮರಾಜ. ಧರ್ಮರಾಜನಿಗೆ ಮಹಾಕೃತವು ಅಂದ್ರೆ ಯಾವುದು? ದೊಡ್ಡ ಯಾಗ, ರಾಜಸೂಯ ಯಾಗ. ರಾಜಸೂಯ ಯಾಗದ ಕಾಲದೊಳಗೆ ಧರ್ಮರಾಜನಿಗೆ ಪೃಚ್ಛತೆ, ಅವನು ಪ್ರಶ್ನೆ ಮಾಡಿದಾಗ ದೇವಋಷಿಗಳಾದ ನಾರದರು ಏನ್ ಮಾಡಿದರು? ಪ್ರೀತಿಯಿಂದ ಉತ್ತರವನ್ನು ಕೊಟ್ರು. ಅದನ್ನು ಹೇಳ್ತೇನೆ ಕೇಳು ಅಂತ. ದೃಷ್ಟ್ವಾ ಮಹಾದ್ಭುತಂ ರಾಜ ರಾಜಸೂಯೇ ಮಹಾಕೃತೌ ವಾಸುದೇವೇ ಭಗವತಿ ಸಾಯುಜ್ಯಂ ಚೇದಿ ಭೂಭುಜ. ಅಲ್ಲಿ ಏನ್ ನಡೀತು ರಾಜಸೂಯ ಯಾಗದ ಕಾಲಕ್ಕೆ ಅಂದ್ರೆ ಕೃಷ್ಣನಿಗೆ ಅಗ್ರ ಪೂಜೆ ಆಯಿತು. ಆ ಏನ್ ಮಾಡಿದೆ ಶಿಶುಪಾಲ? ಕೃಷ್ಣನನ್ನ ಉಚ್ಚಾ ಬಟ್ಟೆ ಬೈದ. ಕೃಷ್ಣ ಏನ್ ಮಾಡಿದೆ ಕೊನೆಗೆ? ತಾನು ಸುದರ್ಶನ ಚಕ್ರ ಅವನ ತಲೆಯನ್ನು ಕತ್ತರಿಸಿಬಿಟ್ಟ. ಇದು ನಡೆದೋಯ್ತು, ಅದೆಲ್ಲರಿಗೂ ಗೊತ್ತು. ಆ ಏನಾಯ್ತಂತೆ? ದೃಷ್ಟ್ವಾ ಮಹಾದ್ಭುತಂ ರಾಜ ರಾಜಸೂಯೇ ಮಹಾಕೃತವು, ಅದ್ಭುತವನ್ನು ಕಂಡ ಧರ್ಮರಾಜ. ಏನ್ ಅದ್ಭುತ? ವಾಸುದೇವೇ ಭಗವತಿ ಸಾಯುಜ್ಯಂ ಚೇದಿ ಭೂಭುಜ. ಚೇದಿ ರಾಜ ಅಂದ್ರೆ ಶಿಶುಪಾಲ. ಶಿಶುಪಾಲ ಏನ್ ಮಾಡಿದ? ಕೃಷ್ಣನ ದೇಹದೊಳಗೆ ಪ್ರವೇಶ ಮಾಡಿದ. ಕೆಟ್ಟ ಮಾತುಗಳಿಂದ ಚೇದ್ಯನ ಪೊಟ್ಟೆಯೊಳಗಿಂಬಿಟ್ಟ. ತನ್ನ ದೇಹದೊಳಗೆ ದೇವರಿಟ್ಕೊಳ್ಳೋದಕ್ಕೆ ಏನಂತಾರೆ? ಅದನ್ನ ಸಾಯುಜ್ಯ ಅಂತ ಕರೀತ. ಸಾಯುಜ್ಯವನ್ನು ಕೊಟ್ಟು ಬಿಟ್ಟನಲ್ಲ, ಇದು ಭಾರಿ ಅದ್ಭುತ. ಇದು ಬರೀ ಸಾಯುಜ್ಯ ಕೊಟ್ಟರು ಅದ್ಭುತ ಅಲ್ಲ, ಶಿಶುಪಾಲನ ಕೊಂದರೂ ಅದ್ಭುತ ಅಲ್ಲ, ಅಂಥವನು ಹೊಟ್ಟೆ ಒಳಗೆ ಇಟ್ಕೊಂಡಿದ್ದು ಅದ್ಭುತ ಅಂತ ಕರೀತ. ಅರ್ಥ ಆಯ್ತಾ? ಕಾಪಿ ಹೊಡೆದವನೇ ರ್ಯಾಂಕ್ ಕೊಟ್ಟರೆ ಗತಿ ಏನಾಗುತ್ತೆ ನೋಡಿದ್ರೆ? ಭಾರಿ ನೋಡಿದ್ರೆ ಆಶ್ಚರ್ಯ. ಏನಿದು, ಭಾರಿ ಅನ್ಯಾಯ ಕಂಡ ಕಾಣುತ್ತಾರೆ. ಇದು ಅದ್ಭುತ ಅಂತ ಕರೆದು. ಬರೀ ಪೇಪರ್ ಕೊಟ್ಟವನಿಗೆ ಇದು ಮಾಡಿದವನಿಗೆ ಮಾಡೋ ಸಾಧ್ಯ ಆಗುತ್ತೆ? ಸಾಧ್ಯ ಇಲ್ಲ. ಜನ ಕಂಡ್ರೆ ಜನಗಳಲ್ಲಿ ಅದ್ಭುತ ಏನಲ್ಲ, ತಪ್ಪು ಮಾಡೋ ನ್ಯಾಚುರಲ್ ಅವನಿಗೆ. ದೇವರಲ್ಲಿ ಪರಮಾದ್ಭುತ ಅಲ್ವಾ ಇದು? ಒಂದು ಪ್ರಶ್ನೆ ಮಾಡ್ತಾನೆ. ತತ್ರಾಸೀನಂ ಸುರ ಋಷಿಂ ರಾಜ ಪಾಂಡು ಸುತ ಕ್ರತೌ ಪಪ್ರಚ್ಛ ವಿಸ್ಮಿತ ಮನಃ ಮುನೀನಾಂ ಶೃಣ್ವತಾಮಿದಂ. ತತ್ರ ಆಸೀನಂ ಸುರ ಋಷಿಂ ರಾಜ ಪಾಂಡು ಸುತ ಕ್ರತೌ ಪಪ್ರಚ್ಛ ವಿಸ್ಮಿತ ಮನಃ ಮುನೀನಾಂ ಶೃಣ್ವತಾಮಿದಂ. ಆಗ ಧರ್ಮರಾಜ ಏನ್ ಮಾಡಿದ? ಆಸೀನಂ ಸುರ ಋಷಿಂ, ಅಲ್ಲಿ ನಾರದರು ಬಂದಿದ್ರು. ರಾಜಸೂಯಾಗಕ್ಕೆ ಯಾರು ಬಂದಿದ್ರು ಬಂದಿಲ್ಲ ಕೇಳಕ್ ಹೋಗಬೇಡಿ, ಇಡೀ ಜಗತ್ತೇ ಬಂದಿತ್ತು ಅಂತ ಹೇಳಿದ್ರು. ತತ್ರ ಸರ್ವ ಜಗದೇಕ ಸಂಗಮೇ ತತ್ವ ನಿರ್ಣಯ ಕಥಾ ಬಹುವಿರಿ. ಬ್ರಹ್ಮರುದ್ರಾದಿ ದೇವತೆಗಳಿಂದ ಹಿಡಿದು ಕಲಿ ಮೊದಲಾದವರು ಎಲ್ಲರೂ ಸೇರಿದ ಒಂದು ವಿಚಿತ್ರವಾದ ಯಾಗ ಅಂದ್ರೆ ರಾಜಸೂಯ ಯಾಗ. ನಾರದರು ಅಲ್ಲಿದ್ರು. ಯಥಾ ರಾಜ ಪಾಂಡುಸುತಃ ಕ್ರತೌ, ಪಾಂಡರ ಮಗನಾದಂತಹ ಧರ್ಮರಾಜ ಕೇಳಿದ. ಪಾಂಡುಸುತಃ ಅಂದ್ರೆ ಐಜನನೂ ಆಗಬಹುದು, ಅದಕ್ಕೆ ರಾಜ ಅಂತ ಹೇಳಿದ್ರಿಂದ ಧರ್ಮರಾಜ ಅಂತ. ಕ್ರತೌ ಪಪ್ರಚ್ಛ ವಿಸ್ಮಿತ ಮನಃ ಮುನೀನಾಂ ಶೃಣ್ವತಾಮಿತಂ. ಮುನಿಗಳೆಲ್ಲ ಕೇಳ್ತಾ ಇದ್ದಾರೆ, ಬಹಳ ಆಶ್ಚರ್ಯದ ಮನಸ್ಸಿನಿಂದ ಧರ್ಮರಾಜ ಪ್ರಶ್ನೆ ಮಾಡಿದ. ಯುಧಿಷ್ಠಿರ ಉವಾಚ, ಧರ್ಮರಾಜ ಪ್ರಶ್ನೆ ಮಾಡಿದ ರೀತಿ ತಮಾಷೆ ಅಂದ್ರೆ ಇದರಲ್ಲಿ ಯಾವುದರಲ್ಲಿ ಬರೋದಿಲ್ಲ, ಇದು ಮಹಾಭಾರತದಲ್ಲಿ ಬರೋದಿಲ್ಲ, ಇಲ್ಲಿ ಹೇಳ್ತಾರೆ. ಈಗ ಮಹಾಭಾರತದಲ್ಲಿ ಆ ವಿಷಯ ಕಂಟಿನ್ಯೂ ಮಾಡ್ಕೊಂಡು ಹೊರಟು ಹೋಗಿಬಿಡ್ತಾರೆ, ಕೆಲ ನಡೆದ ಸೂಕ್ಷ್ಮಗಳನ್ನು ಬೇರೆ ಕಡೆ ಹೇಳುತ್ತಾರೆ. ಅದಕ್ಕೆ ಇದು ಭಾರತಾರ್ಥ ವಿನಿರ್ಣಯ. ಗೊತ್ತಾಯ್ತಾ? ರಾಜಸೂಯಾಗದಲ್ಲಿ ನಡೆದ ಚೈತ್ಯ ಶಿಶುಪಾಲನಿಗೆ ಮೋಕ್ಷ ಕೊಟ್ಟ ಪ್ರಸಂಗವನ್ನ ಅಲ್ಲಿ ಅನಲೈಸ್ ಮಾಡಿದ್ರೆ ಇಲ್ಲಿ ಯಾಕೆ ಮಾಡ್ತಾರೆ ಅಂದ್ರೆ ಭಾಗವತ ಎಂಬುದೇನದು? ಭಾರತಾರ್ಥ ವಿನಿರ್ಣಯ. ಅಸ್ತೋ ಅರ್ಥೋ ಎಂ ಬ್ರಹ್ಮಸೂತ್ರಾಣ ಭಾರತಾರ್ಥ ವಿನಿರ್ಣಯ ಅದಕ್ಕೆ ಹೇಳ್ತಾರೆ. ಅಹೋ ಅತ್ಯದ್ಭುತಂ ಹೇತತ್ ದುರ್ಲಭೈಕಾಂತಿ ನಾಮಪಿ ವಾಸುದೇವೇ ಪರೇ ತತ್ವೇ ಪ್ರಾಪ್ತಿಶ್ಚೈತ್ಯಸ್ಯ ವಿದ್ವಿಷ. ಪ್ರಶ್ನೆ ನೋಡಿ, ಅಹೋ ಹಿ ಅತ್ಯದ್ಭುತಂ ಹಿ ಏತತ್. ನಾರದ ಮುನಿಗಳೇ, ಇದು ಬರೀ ಅದ್ಭುತ ಅಲ್ಲ, ಅತ್ಯದ್ಭುತ ಇದು. ದುರ್ಲಭ ಏಕಾಂತಿ ನಾಮಪಿ, ಏಕಾಂತ ಭಕ್ತರಿಗೂ ಸಿಗೋದಲ್ಲ ಇದು. ಯಾವುದು? ದೇವರಲ್ಲಿ ಬಹಳ ಬಟ್ಟೆಗಳು ಸೇರೋದು ಅಂದ್ರೆ ಸಾಯುಜ್ಯ ಮುಕ್ತಿ. ಅದು ಸಾಮಾನ್ಯ ದೇವತೆಗಳಿಗೂ ಸಾಧ್ಯ ಇಲ್ಲ, ಅಷ್ಟೇ ಅಲ್ಲ ಏಕಾಂತ ಭಕ್ತರಿಗೂ ಸಾಧ್ಯವಿಲ್ಲದಿದ್ದು. ಏನದು? ವಾಸುದೇವೇ ಪರೇ ತತ್ವೇ ಪ್ರಾಪ್ತಿ ಚೈತ್ಯಸ್ಯ ವಿದ್ವಿಷ. ಪರತತ್ವರಾದ ವಾಸುದೇವನಲ್ಲಿ ಚೈತ್ಯನ ಪ್ರಾಪ್ತಿ. ಅದು ಯಾರು? ಅವನು ವಿದ್ವಿಷ, ಬರೀ ದ್ವೇಷಿ ಅಲ್ಲ, ವಿಶೇಷ ದ್ವೇಷಿಯವನು. ಪರಮಾತ್ಮನ ಮಹಾದ್ವೇಷಿಗಳ ಸಾಲಿಗೆ ಯಾರು ಸೇರ್ತಾರೆ? ಶಿಶುಪಾಲ ಸೇರ್ತಾರೆ. ಅವ್ರು ಅನ್ಫಾರ್ಚುನೇಟ್ಲಿ ಯಾವ್ದಕ್ಕೆ ಸೇರಿಬಿಟ್ಟ? ಈಗ ಮಹಾಭಕ್ತರ ಸಾಲಿಗೆ ಸೇರಿಬಿಟ್ಟ. ಏನು ಆಶ್ಚರ್ಯ ಇದು? ಮಹಾದ್ವೇಷಿಯಾಗಿದ್ರೂ ಪ್ರಾಬ್ಲಮ್ ಇರಲಿಲ್ಲ, ಮಹಾಭಕ್ತನಾದರೂ ಪ್ರಾಬ್ಲಮ್ ಇರಲಿಲ್ಲ, ಮಹಾದ್ವೇಷ ಮಹಾಭಕ್ತಿಯ ಫಲ ಹೇಗೆ ಪಡೆದ? ಇದು ನನ್ನ ಪ್ರಶ್ನೆ ಅಂತ ಕೇಳ್ತ. ತಮಾಷೆ ಯಾತಕ್ಕೆ ಧರ್ಮರಾಜನೇ ಕೇಳಬೇಕಾಗಿತ್ತು ಅಂದ್ರೆ, ಧರ್ಮರಾಜ ಯಾರು? ಯಮದೇವರು. ಅವರು ಇದೆಲ್ಲ ನಿಷೇಧ ಮಾಡಿದ್ರೆ ಅವ್ರ ತಾರೆ, ತಮ್ಮ ಕೇಸ್ ಇದ್ದಾಗ ಲೆಕ್ಕ ಇದು. ನಾನು ನನ್ನ ಹತ್ರ ಕೊಡ್ಬೇಕಾದ ಇವನ ಹತ್ರ ಹೋದ ಅಂತೇಳಿ. ಶಿಶುಪಾಲ ಎಲ್ಲಿ ಬರಬೇಕಾಗಿತ್ತು? ಯಮಲೋಕಕ್ಕೆ ಹೋಗ್ಬೇಕಾಯ್ತು. ವಿಷ್ಣು ಲೋಕಕ್ಕೆ ಹೋಗ್ಬಿಟ್ಟ ಯಾತಕ್ಕೆ ಇದು? ಸೊ ಕನ್ಸರ್ನ್ ಪ್ರಶ್ನೆ ಪ್ರಶ್ನೆ ಪರ್ಸನ್ ಪ್ರಶ್ನೆ ಕೇಳ್ತಿರೋ. ಆಗ ನಮಗೆ ಅರ್ಥ ಆಗುತ್ತೆ, ಪ್ರಶ್ನೆ ಕೇಳಬೇಕಾದ್ರೂ ಕೂಡ ಯಾರ ಬಾಯಲ್ಲೂ ಪ್ರಶ್ನೆ ಬರುತ್ತೆ ಅನ್ನೋದ್ರ ಮೇಲೆ ಆ ಪ್ರಶ್ನೆ ಒಂದು ಇಂಟೆನ್ಸಿಟಿ, ಅದ್ರ ಇದು ಮಹಾತಾತ್ಪರ್ಯ ಏನಂತ ಗೊತ್ತಾಗುತ್ತೆ. ಏತದ್ ವೇದಿತು ಮಿಚ್ಛಾಮಹ ಸರ್ವೇ ವಯಂ ಮುನೆ ಭಗವನ್ ನಿಂದಯಾವೇನೋ ದ್ವಿಜೈಸ್ತಮಸಿ ಪಾತಿತಃ. ಏತತ್ ವೇದಿತು ಮಿಚ್ಛಾಮಹ ಸರ್ವೇ ವಯಂ ಮುನೆ. ಧರ್ಮರಾಜ ಪ್ರಶ್ನೆ ಹೇಗೆ ಮಾಡ್ತಾರೆ ಅಂದ್ರೆ, ಇದು ಗುಟ್ಟಿನ ವಿಚಾರ ಆಗಿದೆ, ನಿಮ್ಮೊಬ್ಬರನ್ನೇ ಕೇಳ್ತಿದ್ದೆ, ನಾವೆಲ್ಲರಿಗೂ ಬೇಕಾಗಿದೆ ಉತ್ತರ ಅಂತ ಹೇಳ್ತಾ. ಇಲ್ಲಿ ಕೂತವರೆಲ್ಲ ಉತ್ತರ ಬೇಕು, ಕೆಲವು ಕಾಮನ್ ಕ್ವಶನ್ ಬೇರೆ, ಸ್ಪೆಸಿಫಿಕ್ ಕ್ವಶನ್ ಬೇರೆ. ಸ್ಪೆಸಿಫಿಕ್ ಕ್ವಶನ್ ಕೇಳ್ಬೇಕು ಏನಾಗಿರ್ಬೇಕು? ಗುಟ್ಟ ಏಕಾಂತರ ಕೇಸಸ್ ಆಗಿದೆ, ಎಲ್ಲ ಕಾಮನ್ ಆಗಿರೋದ್ರಿಂದ ಎಲ್ಲರಿಗೂ ಗೊತ್ತಾಗಲಿ ಅಂತ ಕೇಳ್ತಾ ಇದ್ದೆ. ಯಾಕೆ ನನಗನ್ನು ಆಶ್ಚರ್ಯ ಆಗಿದೆ, ಉಳಿದವ್ರಿಗೂ ಆಗಿದೆ. ನಾನು ಮುಖ್ಯಸ್ಥ ಕೇಳ್ಬೇಕಾದ ನನ್ನ ಕೆಲಸ ಆದ್ರೆ ನಾನು ಕೇಳಿದೆ. ಇಲ್ಲಿ ನನ್ನ ಕೇಳ್ತಾರೆ ಜನ, ಇಲ್ಲಿ ಯಾರು ಕೇಳ್ತಾರೆ ಇಲ್ಲ ಹೋದ್ರೆ? ಯಮದೇವರಾಗಿದ್ದೆ ನೀವು ಹೇಳಿ ಅಂತ ಕೇಳ್ತಾರೆ, ನಾನೇ ಕೇಳ್ಬಿಟ್ರೆ ನಿಶ್ಚಿಂತೆ. ಏತದ್ ವೇದಿತು ಮಿಚ್ಛಾಮಹ ಸರ್ವೇವ ವಯಂ ಮುನೆ ಭಗವನ್ ನಿಂದಯಾವೇನಃ. ಇನ್ನೊಂದು ಪ್ರಶ್ನೆ ಬರುತ್ತೆ, ದೇವತೆಗಳಿದ್ದಾರೆ ಅವ್ರನ್ನ ಕೇಳಬಾರದು? ಋಷಿಗಳನ್ನ ಯಾಕೆ ಕೇಳ್ತಾರೆ ಅಂತ ಕೇಳಿದ್ರೆ, ಜ್ಞಾನ ಕಾರ್ಯಕ್ಕೆ ಅಪಾಯಿಂಟೆಡ್ ಯಾರು? ಋಷಿಗಳು. ಅದಕ್ಕೆ ಬ್ರಹ್ಮಯಜ್ಞೆ ಮಾಡೋದು ಋಷಿಗಳಿಗೆ. ಜ್ಞಾನ ಕಾರ್ಯದ ಪ್ರಶ್ನೆ ಯಾರನ್ನು ಕೇಳಬೇಕು? ಯಾವ ಋಷಿಗಳನ್ನು ಕೇಳಬೇಕು? ದೇವತೆಗಳನ್ನ ಕೇಳಾಗಿಲ್ಲ, ತಿಳಿಯುತ್ತಿಲ್ಲ. ಅಲ್ಲೂ ಒಳ್ಳೆ ಎಲ್ಲದರಲ್ಲೂ ಏನಿದೆ ಒಂದು ಕಡೆಗೆ ಔಚಿತ್ಯ ಇರ್ತದೆ. ಯಾರ್ಯಾರನ್ನ ಏನೇನು ಪ್ರಶ್ನೆ, ಇಂಜಿನಿಯರ್ ಡಾಕ್ಟರ್ ಹೋಗ್ಬಿಟ್ಟು ಮನೆ ಹಾಕಿ ಕಟ್ಸಲಿ ಅಂತ ಕೇಳಿದ್ರೆ ಇರಲೆವೆಂಟ್ ಕ್ವಶನ್ ಆಗ್ತದೆ. ಕನ್ಸರ್ನ್ ಫಾರ್ ಸಸನ್ ಕೇಳಬೇಕು. ಋಷಿಗಳಿರೋದು ಅದಕ್ಕೋಸ್ಕರನೇ. ನಾವು ಬ್ರಹ್ಮಯಜ್ಞ ಮಾಡೋದು ಯಾತಕ್ಕೆ ಅಂತ ಗೊತ್ತಾಗ್ತದೆ. ಬ್ರಹ್ಮಯಜ್ಞ ಪ್ರತಿನಿತ್ಯ ಮಾಡ್ತಿದ್ರೆ ಜ್ಞಾನ ಕಾರ್ಯಕ್ಕೆ ಅವಕಾಶ ಮಾಡಿಕೊಟ್ಬಿಡ್ತಾರೆ. ಋಷಿಗಳ ಸ್ತೋತ್ರ ಅಲ್ಲೇ ಬ್ರಹ್ಮಯಜ್ಞ ಅಂದ್ರೆ ಏನದು? ಋಷಿಗಳ ಸ್ತೋತ್ರ ತರ್ಪಣ ಕೊಡೋ ಋಷಿಗಳಿಗೆ. ಅವ್ರು ಖುಷಿಯಾದ್ರೆ ಏನ್ ಮಾಡ್ತಾರೆ? ಅವರು ಜ್ಞಾನ ಬರಹ ಮಾಡಿಬಿಡ್ತಾರೆ. ಆದ್ರೆ ಋಷಿಗಳ ತೀರೋದೇ ಬ್ರಹ್ಮಯಜ್ಞದಿಂದ. ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡು, ಯಾರು ಬ್ರಹ್ಮಯಜ್ಞ ಬಿಟ್ಟು ಎಷ್ಟೋ ದಿವಸ ಆಗಿದೆ ಜನಗಳೆಲ್ಲ ಕೂಡ, ಅದಕ್ಕೇನಾಗುತ್ತಾಗ ಜ್ಞಾನ ನಾಶ ಆಗುತ್ತೆ. ಅವ್ರು ಶಾಪ ಕೊಡ್ತಾರೆ, ಸುಮ್ಮನೆ ಕೊಡೋದಿಲ್ಲ ಅವರು. ಅವ್ರು ಏನ್ ಮಾಡ್ತಾರೆ? ಜ್ಞಾನ ನಾಶವಾಗಲಿ ಅಂತ ಹೇಳ್ತಾರೆ. ಆದ್ರಿಂದ ಏನಾಗುತ್ತೆ? ಜ್ಞಾನ ಹಾಳಾಗೋಗ್ಬಿಡ್ತಾರೆ. ಬ್ರಹ್ಮಯಜ್ಞವನ್ನು ತಪ್ಪದೇ ಮಾಡಬೇಕು. ಭಗವನ್ ನಿಂದಯಾವೇನೋ ದ್ವಿಜೈಹಿ ತಮಸಿ ಪಾತಿತಃ. ಈಗ ಒಂದು ಪ್ರಶ್ನೆಗೆ ಒಂದು ಮೂಲ ಹುಡುಕ್ತಾನೆ. ಎಲ್ಲ ದ್ವೇಷಗಳಿಗೂ ಪರಮಾತ್ಮ ಮುಕ್ತಿ ಕೊಡ್ತಾನೆ ಅಂತ ಆದ್ರೆ ಪ್ರಶ್ನೆ ಕೇಳ್ತಿರಲಿಲ್ಲ. ಇನ್ನೊಂದು ಕೇಸ್ ಇದೆ, ಭಗವನ್ ನಿಂದಯ ವೇನಃ ದ್ವಿಜೈ ತಮಸಿ ಪಾತಿತಃ. ಅದೇ ವೇನ, ಇವನಂತೆ ಇದ್ದವನೇನೆ. ಅವನೇನ್ ಮಾಡಿದ್ರು? ಜ್ಞಾನಿಗಳೆಲ್ಲ ಕೊಂದು ತಮಸ್ಗೆ ಹಾಕಿದ್ದ. ಅಂದ್ಮೇಲೆ ಏನಾಯ್ತು? ಈಗ ದ್ವೇಷಗಳಿಗೆ ತಮಸ್ಸು ಅಂತ ಪ್ರೂವ್ ಆಗಿದೆ. ಇಲ್ಲಿ ಇವನು ದ್ವೇಷಿ ಅಂತೂ ಪ್ರೂವ್ ಆಗಿದೆ. ಇವನ್ ಯಾಕೆ ಸಾಹಿತ್ಯ ಸಿಕ್ತು? ಆ ಪ್ರಶ್ನೆಯಲ್ಲಿ ಹಿಂದೂ ಮುಂದೆಲ್ಲ ನೋಡ್ಬೇಕಾಗ. ದಮಘೋಷ ಸುತ ಪಾಪ ಆರಭ್ಯ ಕಲಭಾಷಣಾತ್ ಸಂಪ್ರತ್ಯಮರ್ಷಿ ಗೋವಿಂದೇ ದಂತವಕ್ರಶ್ಚ ದುರ್ಮತಿ. ಈ ಎಂತನು ಗೊತ್ತಾ ಇವನು? ದಮಘೋಷ ಸುತ ಪಾಪ ಆರಭ್ಯ ಕಲಭಾಷಣ ಕಲಭಾಷಣಾತ್. ಈ ಶಿಶುಪಾಲನ ಮಗ ದೇವ್ರನ್ನ ಯಾವಾಗ ಬೈದಿದ್ದಾನೆ ಅಂದ್ರೆ, ತೊದಲ್ ನೋಡಿ ಕಾಲದ ಬೈದಿದ್ದಾನೆ ಅಂತ. ಮಾತು ಶುರುವಾಗಿದ್ದ ಬೈಯೋದ್ರಿಂದ ಅವನಿಗೆ. ಫಸ್ಟ್ ಮಾತು ಬಂದಿದ್ದೆ ಕೃಷ್ಣ ಕೆಟ್ಟವನು ಅಂತ ಬೈಯೋದಕ್ಕೆ. ಎಷ್ಟು ಒಳ್ಳೆ ಸ್ವಾರಸ್ಯ ಇದೆ. ಕಲಭಾಷಣ, ಕಲಭಾಷಣದಿಂದ ಪಾಪಿ ಇವನು, ಕಲಭಾಷಣದಿಂದ ಕವಿಗಳು ತಿರುಗುಪಂಡಿತಾಚಾರ್ಯ. ಕಲಭಾಷಣ ಏವ ಸೂರಿಪೋತಃ ಕವಿರಾಸಿ ದರವದ್ಯ ಪದ್ಯವಾದಿ. ವಾಯುಸ್ತುತಿ ಬರೆದವರು ತಿರುಕುಪಂಡಿತಾಚಾರ್ಯರು. ತೊದಲ್ ನುಡಿ ಆಡ್ಬೇಕಾದ್ರೆ ಕಾವ್ಯ ಆಗ್ತಿತ್ತದೆ, ಅಷ್ಟು ಒಳ್ಳೆ ದೊಡ್ಡ ಕವಿಗಳು. ಇದು ಮ್ಯಾತ್ ಇಟ್ಕೊಂಡು ಸ್ವಾರಸ್ಯ ಗೊತ್ತಾಗುತ್ತೆ. ಕಲಭಾಷಣಾತ್ ದ್ವೇಷಿ ಇವನು, ಕಲಭಾಷಣಾತ್ ಕವಿಗಳು ಅವರು. ದಮಘೋಷ ಸುತ ಪಾಪ ಆರಭ್ಯ ಕಲಭಾಷಣ ಸಂಪ್ರತ್ಯಮರ್ಷಿ ಗೋವಿಂದೇ. ಈಗಂತೂ ಮಹಾ ಅಮರ್ಷಿ ಅಂದ್ರೆ ದ್ವೇಷಿ ಅವನು, ಕ್ರೋಪ ಹೊಂದಿದವನು. ಅದು ಯಾರು? ಗೋವಿಂದನ ಮೇಲೆ ದೋಷ ಹೊಂದಿದ್ದಾನೆ. ದಂತವಕ್ರಶ್ಚ ದುರ್ಮತಿ, ಜೊತೆ ದಂತವಕ್ರ ಇದ್ದಾನೆ ಅವನು, ಹಾಗೇನೆ ಭಾರಿ ದುಷ್ಟ ಅವನು. ಅವರಿಬ್ಬರಿಗೂ ಸದ್ಗತಿ ಆಯಿತು, ಬಹಳ ಆಶ್ಚರ್ಯ. ಅಂದ್ರೆ ಬರೀ ಇಷ್ಟೇ ನೋಡಿದ್ರೆ ಏನಾಗುತ್ತೆ? ದೇವರು ಹೊಗಳವರಿಗಿಂತ ಬೈಯೋರಿಗೆ ಸದ್ಗತಿ ಕೊಡ್ತಾನೆ ಅಂತ ಹೇಳಿಬಿಟ್ಟು. ಗೊತ್ತಾಯ್ತಿಲ್ಲ ನೋಡೋರಿಗೆ ಏನನ್ಸುತ್ತದೋ, ಹೊಗಳವರಿಗಿಂತ ಬೈಯೋದೇ ವಾಸಿ. ದಾತರು ತಮಾಷೆ ಮಾಡಿಬಿಡ್ತಾರೆ. ನೋಡು ದೇವರೇ, ನಿನ್ನ ಪೂಜೆ ಮಾಡಿದ್ನಲ್ಲ, ನಾನು ದಡ್ಡ, ಪೂಜೆ ಮಾಡಬಾರ್ದಾಗಿತ್ತು, ಯಶೋದೆಯಂತೆ ಕಟ್ಟಬೇಕಾಗಿತ್ತು, ನಿನ್ನ ಶಿಶುಪಾಲನಂತೆ ಬೈಬೇಕಾಗಿತ್ತು, ಮೃಗುಮನಿಗಳಂತೆ ಒದಿಬೇಕಾಗಿತ್ತು. ದಾಸರು ಅದನ್ನೆಲ್ಲ ಲೆಷ್ಟ ಹಾಕ್ತಾರೆ. ಯಾಕೆ ಅವ್ರಿಗೆ ಬೇಗ ಮೋಕ್ಷ ಕೊಟ್ಟಿದೆಯಲ್ಲ, ನಾನು ತಪ್ಪು ಮಾಡಿದೆ, ಪೂಜೆ ಮಾಡಿ ಮಾಡಿ ಮೋಸ ತಪ್ಪಾಗಿಬಿಟ್ಟೆ, ನಾನು ಇನ್ಮೇಲೆ ಅದನ್ನೇ ಶುರು ಮಾಡ್ತೀನಿ ಅಂತ. ಆ ರೀತಿ ಕಾಣಿಸುತ್ತೆ. ಅದನ್ನು ಕ್ಲಾರಿಫೈ ಮಾಡೋದಕ್ಕೆ ಏನು ಮಾಡ್ತಾರೆ ಈಗ? ಅವನಿಗೆ ಹಾಗೆ ಮಾಡಿದ ಮೇಲೆ ಇವನು ಬೈಯೋನಿಗೆ ಯಾಕೆ ಮೋಕ್ಷ ಕೊಟ್ಟಿದ್ದೀನಿ ಈಗ? ಇದೆಲ್ಲ ದಾಸರು ತಮಾಷೆ ಮಾಡಿದ್ದು, ನಿಂದಾಸ್ತುತಿ ಅದು. ಹಾಗೆ ಮಾಡ್ತೀನಿ ಅಂತ ಅರ್ಥ ಅಲ್ಲ, ನಿಂದಾಸ್ತುತಿ ಅಲ್ಲಿ ಹೇಳ್ತಾರೆ. ಈಗ ಮೋಕ್ಷಕ್ಕೆ ಹೋಗೋದಲ್ಲ ಯಾವಾಗ? ಆವಾಗ ಹೋಗೋದು. ಈಗ ಸದ್ಗತಿ ಅಂದ್ರೆ ಏನರ್ಥ? ಈಗ ಕಾನ್ವೊಕೇಶನ್ ಆಗಿಲ್ಲಪ್ಪ, ಕೋರ್ಸ್ ಮುಗಿತು. ಏನಂತಾರೆ ಅದಕ್ಕೆ? ಕೋರ್ಸ್ ಮುಗಿದ ಕಾನ್ವೊಕೇಶನ್ ಆಗದೆ ಹೋದ್ರು ಕೂಡ ಏನವನೀಗ? ಗ್ರಾಜ್ಯುಯೇಟ್ ಆ ಥರ. ಅದು ಮುಕ್ತಿಗೆ ಹೋಗೋದೆಲ್ಲ ಯಾವಾಗ? ಬ್ರಹ್ಮದೇವರ ಜೊತೆಗೆ ಮೊದಲು ಮುಕ್ತಿಗೆ ಹೋಗೋದಿಲ್ಲ. ಬಟ್ ಮುಕ್ತಿಗೆ ಹೋದ್ರೆ ಜಾತಕ್ಕೆ ಹೇಳ್ತಾರೆ ಅಂದ್ರೆ ಹೋಗೋದು ಗ್ಯಾರಂಟಿ ಆದ್ರಿಂದ ಹೇಳ್ಬಿಡ್ತಾರೆ. ಕಾನ್ವೊಕೇಶನ್ ನಮ್ಮದು ಏನದು? ಫಾರ್ಮ್ಯಾಲಿಟಿ ಅಷ್ಟೇ, ಅದು ಹಾಗೆ ಆಗುತ್ತೆ, ಯೋಚನೆ ಇಲ್ಲ. ಇಲ್ಲಿಂದ ಬೆಂಗಳೂರಿಗೆ ಮನೆ ಬರ್ತಾರೆ, ಯಾರೋ ಒಬ್ರು ಬರ್ತಾರೆ, ಸ್ಟೇಷನ್ಗೆ ಹೋಗಿರ್ತಾರೆ, ಬರ್ತಾರೆ. ಎಲ್ಲಿ ಹೋಗಿದ್ದೆ ಅಂದ್ರೆ ಅವ್ರು ಬದರಿಗೆ ಹೋದ್ರೆ ಕಳ್ಸಕ್ ಬಂದಿದ್ದೆ ಅಂತ ಹೇಳ್ತಾರೆ. ಬದರಿಗೆ ಹೋಗ್ಬಿಟ್ರೋದು, ಇನ್ನು ಯಶವಂತ ಬರ್ಕೊಂಡು ಹೋಗಿರೋದಿಲ್ಲ ಅವರು, ಎಲ್ಲಿಗೆ ಅಂತಾರೆ ಬದರಿಗೆ ಹೋದ್ರು ಅಂತ ಹೇಳ್ಬಿಡ್ತಾರೆ. ಅದ್ರ ಅರ್ಥ ಇರೋದು ಉದ್ದೇಶ ಇರೋದೇನೋ ಬದರಿ, ಅದಕ್ಕೆ ಬದರಿಗೆ ಹೋದ್ರು ಅಂತ ಯಾಕೆ ಕರೀತಾರೆ? ಬದರಿಗೆ ಹೋದ್ರು ಆಗ್ಲೇ, ಅದು ಕೂಡ ಬದರಿಗೆ ಇನ್ನು ಹೋಗಿ ಅಲ್ಲಿ ಇನ್ನೂ ತಿಂಗಳು ಬಿಟ್ಟು ಹೋಗ್ತಾರೆ ಅವನು, ಈಗಲೇ ಹಾಕಿ ಕರೀತಾರೆ. ಹಾಗೆ ಸದ್ಗತಿಗೆ ಹೋದ್ರು ಅಂತ ಯಾತಕ್ಕೆ ಗ್ಯಾರಂಟಿ ಹೋಗ್ತಾರೆ, ಅದರಿಂದ ಹಾಕ್ತಾರೆ. ಒಂದೊಂದು ಕೇಸ್ ವಾಪಸ್ ಬರೋ ಕೇಸು ಇರ್ತವೆ, ಇವ್ರು ಹೋದ್ರೆ ಕೂತ್ಕೊಂಡಿರ್ತಾರೆ, ಇಲ್ಲೋ ಬಸ್ ವಾಪಸ್ ಬರ್ತಾರೆ, ಬಸ್ ಕೆಟ್ಟ ಆಯಿತು, ಪ್ರೋಗ್ ಕ್ಯಾನ್ಸಲ್ ಆಯಿತು, ಲ್ಯಾಂಡ್ ಸ್ಲೈಡ್ ಆಯಿತು, ಬಂದ್ಬಿಡ್ತಾರೆ. ಅದು ಎಕ್ಸೆಪ್ಷನ್ಗಳವೆಲ್ಲ. ಶಪಥೋ ಸಂಪ್ರತ್ಯಪರ ಶ್ರೀ ಗೋವಿಂದೇ ದಂತವಕ್ರಶ್ಚ ದುರ್ಮತಿ, ಶಪಥೋ ರಸಕೃದ್ ವಿಷ್ಣು ಯದ್ಬ್ರಹ್ಮ ಪರಮವ್ಯಯಂ, ಶಿತ್ರೋ ನ ಜಾತೋ ಜಿಹ್ವಾಯಾಂ ನಾಂಧಂ ವಿಭಿಷಿತು ಸ್ತಮಃ. ಎಷ್ಟು ಸಿಟ್ಟಿದೆ ಗೊತ್ತ ಧರ್ಮರಾಜನಿಗೆ? ಶಪಥೋ ಅಸಕೃತ್ ವಿಷ್ಣು, ದೇವರು ಎಷ್ಟು ಬೈದಿದ್ದಾರೆ ಗೊತ್ತಾ ಅಂತ ಹೇಳ್ತಾರೆ. ಇವರು ಕೂಡ ಕೃಷ್ಣನನ್ನ ಸಿಕ್ಕಾಬಟ್ಟಿ ಬೈದವರು. ಯದ್ಬ್ರಹ್ಮ ಪರಮವ್ಯಯಂ, ಪರಮಾತ್ಮ ಯಾರು? ಪರಮಾತ್ಮ ಅವ್ಯಯನಾದ ಸಾಕ್ಷಾತ್ ನಾರಾಯಣ. ಅವ್ರು ಬೈದ್ ಏನಾಗಬೇಕು ಗೊತ್ತಾ ಅವರಿಗೆ? ಶಿತ್ರೋ ನ ಜಾತೋ ಜಿಹ್ವಾಯಂ, ಬಾಯಿಗೆ ಕುಷ್ಠರೋಗ ಬರಬೇಕಾಗಿತ್ತು ಅವರಿಗೆ, ನಾಲಿಗೆ ಬಿದ್ದು ಹೋಗಬೇಕಾಗಿತ್ತು ಅಂತಾರಲ್ಲ, ಹಾಗೆ ದೇವರು ಬೈದು ಬೈದು ಏನಾಗಬೇಕಾಗಿತ್ತು? ನಾಲಿಗೆ ಕುಷ್ಠರೋಗ ಬರಬೇಕಾಗಿತ್ತು. ಅಂಥವರಿಗೆ ಅಂಧಂತಮಸ್ಸಾಗಬೇಕಾಗಿತ್ತು. ನಾಂಧಂ ವಿಷಿತು ಸ್ತಮಃ, ಅವ್ರಿಗೆ ಕುಷ್ಠರೋಗ ಬರಬೇಕಾದವನು, ಅಂಧಂತಮಸ್ಸಿಗೆ ಹೋಗಬೇಕಾದವನು ಸಾಯುಜ್ಯ ಮುಕ್ತಿ ಕಂಡ ಅಂದ್ರೆ ಎಷ್ಟು ಆಶ್ಚರ್ಯ ಇದು. ಕಥಂ ತಸ್ಮಿನ್ ಭಗವತಿ, ಇವತ್ತು ನಮ್ಮಲ್ಲಿ ಆಗ್ತಿರೋದು ಹಾಗೇನೆ. ಮನ್ಯಾರ ಒಂದು ಇದು ಮಾಡಿದ್ರು, ಪಿ ಎಚ್ ಡಿ ಕಾಪಿ ಮಾಡಿದ್ದಂತೊಬ್ಬ, ಅವನು ಏನ್ ಮಾಡಿದ್ದಾನೆ ಬರದೇ ಇಲ್ಲ, ಯಾರ್ದೋ ಪ್ರೊಫೆಸರ್ ಥೀಸಿಸ್ ಹೆಸರು ಬದಲಾಯಿಸಿ ಕೊಟ್ಬಿಟ್ಟಿದ್ದಾನೆ. ಅವನು ಥೀಸಿಸ್ ಪಿ ಎಚ್ ಡಿ ಬಂದ್ಬಿಡ್ತು ಅವನಿಗೆ. ಆಮೇಲೆ ಕೇಸ್ ಹಾಕಿದ್ರು ಅವನ ಮೇಲೆ. ಆಮೇಲೆ ಗೌರ್ಮೆಂಟ್ ಏನ್ ಮಾಡ್ತು? ಒಂದು ಕಮಿಟಿ ಮಾಡ್ತು. ಆ ಕಮಿಟಿ ಏನ್ ಮಾಡ್ತು ಗೊತ್ತಾ? ಅವನು ಏನು ತಪ್ಪಾಡಿಲ್ಲ ಅಂತ ಹೇಳ್ಬಿಡ್ತು. ಆಮೇಲೆ ಏನ್ ಮಾಡಿದ್ರು ಗೊತ್ತಾ? ಅವನು ಪ್ರಮೋಟ್ ಮಾಡ್ಬಿಟ್ರು ಅವನು. ಆಶ್ಚರ್ಯ ಅಂದ್ರೆ, ಯಾರ ಮೇಲೆ ಕೇಸ್ ಇತ್ತು ಅವ್ರು ಪ್ರಮೋಟೆಡ್ ಆಸ್ ಪ್ರೊಫೆಸರ್. ಇಂಥ ವ್ಯಾಖ್ಯಲ್ಲಿ ನಡೆದಿದ್ದಿದೆಲ್ಲ ಕೂಡ ಇತ್ತೀಚೆಗೆ, ಒಂದು ಐದಾರು ತಿಂಗಳು ಕೂಡ ಆಗಿಲ್ಲ, ಇತ್ತೀಚೆಗೆ ನಡೆದಿದೆ. ಎಂತ ಅನ್ಯಾಯಗಳಂದ್ರೆ ಇಮ್ಯಾಜಿನ್ ಮಾಡಕ್ಕ ಅಂದ್ರೆ, ಆಕ್ಚುಲಿ ಬೇಸ್ಟ್ ತನ್ನ ಪ್ರೊಫೆಸರ್ನ ತನ್ನ ಪ್ರೊಫೆಸರ್ ತೀಸಿಸಿನೇ ಕಾಪಿ ಹೊಡೆದು ಆ ಪ್ರೊಫೆಸರ್ ಮೇಲೆ ಹೋಗಿ ತಾನು ಇದಾಗ್ಬಿಟ್ಟ ಸೀನಿಯರ್. ಎಂತ ಮೋಸ ಅಂದ್ರೆ ಸಾಧ್ಯನೇ ಇಲ್ಲ. ಇಲ್ಲಿ ಯಾಕೆ ಪ್ರಶ್ನೆ ಕೇಳೋದಿಲ್ಲ ಅಂದ್ರೆ, ಈ ನಡೆಯೋದೇ ಹಾಗೆ ಕಲಿಯುಗದೊಳಗೆ, ನಾವು ಯಾರಿಗೂ ಆಶ್ಚರ್ಯ ಆಗೋದಿಲ್ಲ. ಆದ್ರೆ ಇಲ್ಲಿ ಯಾಕೆ ಆಯ್ತು ಅಂತ ಕೇಳ್ತಾರೆ. ಈಗ ಇದಾಗಿ ನಡೀತಿ ಮಧ್ಯೆ ಇದು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಶಿತ್ರೋ ನ ಜಾತೋ ಜಿಹ್ವಾಯಾಂ ನಾಂಧಂ ವಿವಿಷತು ಸ್ತಮಃ, ಕಥಂ ತಸ್ಮಿನ್ ಭಗವತಿ ದುರವಗ್ರಾಹ್ಯ ಧಾಮನಿ ಪಶ್ಯತಾಂ ಸರ್ವಲೋಕಾನಾಂ ಲಯಮೀಯತು ರಂಜಸಾ. ಕಥಂ ತಸ್ಮಿನ್ ಭಗವತಿ ದುರವಗ್ರಾಹ್ಯ ಧಾಮನಿ, ಅಂಥ ಪರಮಾತ್ಮ ಎಂಥವನವನು ದುರವಗ್ರಾಹ್ಯ ಧಾಮ, ಏನ್ ಮಾಡಿದ್ರು ಹೊಂದತಕ್ಕಂಥ ಸ್ಥಳ ಅಲ್ಲ ಪರಮಾತ್ಮನ ಧಾಮ, ಬಹಳ ಶ್ರೇಷ್ಠವಾದದ್ದು. ಅಂಥ ಪರಮಾತ್ಮನೊಳಗೆ ಈ ಸಾಯುಜ್ಯ ಮುಕ್ತಿಯನ್ನ, ಪಶ್ಯತಾಂ ಸರ್ವಲೋಕಾನಾಂ ಲಯಮೀಯತು ರಂಜಸ, ಎಲ್ಲ ಜನ ನೋಡ್ತಿರ್ಬೇಕಾದ್ರೆ ಅದು ಕೂಡ ಗುಟ್ಟು ಗುಟ್ಟ ಯಾರು ಕೊಟ್ಟರೆ ಇವನು ಹಾಳಾಗೋಲಿ ಅಂತ ಹೇಳ್ಬೋದು. ಎಲ್ಲ ನೋಡ್ತಿರ್ಬೇಕು ಕೊಟ್ಟಿದ್ದಾರಲ್ಲ, ಎಷ್ಟು ಅನ್ಯಾಯ ಇದು ಎಂಬ ರೀತಿ ಕಾಣಿಸುತ್ತೆ. ಪಶ್ಯತಾಂ ಸರ್ವಲೋಕಾನಾಂ ಲಯಮೇಯತು ರಂಜಸ, ಜನ ನೋಡ್ತಿರ್ಬೇಕಾದ್ರೆ ಸದ್ಗತಿ ಕೊಟ್ಟನಲ್ಲ, ಏನು ಆಶ್ಚರ್ಯ. ಅದಕ್ಕೆ ನೋಡ್ ನೋಡ್ತಿರ್ಬೇಕಾದ್ರೆ ತಪ್ಪು ಮಾಡಿದವರನ್ನ ಏನಂತ ಕರೀತಾರೆ ಅಂದ್ರೆ ಪಶ್ಯತೋ ಹರಹ. ಸಂಗ್ರಹ ರಾಮಾಯಣದಲ್ಲಿ ರಾವಣನ ಬಗ್ಗೆ ಎಕ್ಸಾಂಪಲ್ ಕೊಡಬೇಕಾದ್ರೆ ಅವನು ಎಂಥವರು ಅಂದ್ರೆ ಪಶ್ಯತೋ ಹರಹ. ಆ ಗಂಡ ನೋಡ್ತಿರ್ಬೇಕಾದ್ರೆ ಹೆಂಡತಿ ನಾಚಿಕೊಂಡು ಹೋಗ್ತಿದ್ದಂತೆ. ಪಶ್ಯತೋ ಹರಹ, ವಸ್ತು ನೋಡ್ತಿರ್ಬೇಕಾದ್ರೆ ಹರಿಸ್ತಿದ್ದಂತೆ. ಪಶ್ಯತ ಹರ ಅರ್ಥ ಆಯ್ತಾ? ಈಗ ನೋಡ್ ನೋಡ್ತಿರ್ಲಿಕ್ಕೆ ಎತ್ತು ಅಗಲು ದರೋಡಿ ಅಂತಾರಲ್ಲ, ಹಾಗೆ ಮಾಡ್ತಿದ್ದವ ಇಲ್ಲಿ. ಹಾಗೆ ಪಶ್ಯತಾನ್ ಸರ್ವಲೋಕಾನಾಂ ಲಯಮೀಯತು ರಂಜಸ, ಇವ್ರು ಹೇಗೆ ಸದ್ಗತಿಗೆ ಹೋದ್ರು? ಏತದ್ ಭ್ರಾಮ್ಯತಿ ಮೇ ಬುದ್ಧಿ ದೋಷಾರ್ಥ ದೀಪಾರ್ಚಿರಿವಯಾಯುನ ಬ್ರಹ್ಮುಹಿ ಏತದ್ಭುತತಮಂ ಭಗವನ್ನತ್ರ ಕಾರಣಂ. ಏತದ್ ಭ್ರಾಮ್ಯತಿ ಮೇ ಬುದ್ಧಿ, ನೋಡಿ ಸ್ವಾಮಿ, ನನ್ನ ಬುದ್ಧಿ ಒಂಥರ ತಲೆ ತಿರಿದಾಗಿಬಿಟ್ಟಿದೆ ಅಂತ ಹೇಳ್ತಾನೆ. ನನ್ನ ತಲೆ ತಿರಿದಾಗಿಬಿಟ್ಟಿದೆ ಯಾತಕ್ಕೆ? ಹೇಗಾಗಿದೆ ಗೊತ್ತಾ? ಸಂಶಯದಿಂದ ದೀಪಾರ್ಚಿರಿವ ವಾಯುನ, ಈ ಜಾಲೆ ಗಾಳಿ ಬೀಸಿದಾಗ ದೀಪ ಅಲುಗಾಡಬೇಕಲ್ಲ, ಹಾಗಾಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ಬೇಕಾದ ಧ್ಯಾನ ಹೇಗೆ ಮಾಡಬೇಕು ಅಂದ್ರೆ ಹೇಗಿರಬೇಕು? ಯಥಾವನವಾತೋ ನಿವಾತಸ್ಥ ಯಥಾ ದೀಪೋ ನಿವಾತಸ್ಥ ನೇಂಗತೆ ಸೋಪಮಾ ಸ್ಫೃತ. ಧ್ಯಾನ ಮಾಡ್ಬೇಕಾದ್ರೆ ಹೇಗಿರ್ಬೇಕಂತೆ? ಗಾಳಿಯಲ್ಲಿ ಅಲುಗಾಡದೇ ಇರತಕ್ಕಂಥ ಜ್ವಾಲೆ ಇದ್ದಾಗಿರ್ಬೇಕು ಅಂತ ಹೇಳ್ತಾರೆ. ಇದು ಅಪೋಸಿಟ್ ಆಯ್ತು. ಶೇಕ್ ಆಗಿಬಿಟ್ರೆ ಧ್ಯಾನ ಮಾಡಕ್ ಬರೋದಿಲ್ಲ. ಶೇಕ್ ಆಗದು ಯಾವಾಗ ಮನಸ್ಸು ಶೇಕ್ ಆಗೋದಿಲ್ಲ ಅವಾಗ ಧ್ಯಾನ ಮಾಡಕ್ ಬರುತ್ತೆ. ಶೇಕ್ ಯಾವಾಗ ಆಗೋದಿಲ್ಲ? ಗಟ್ಟಿಯಾಗಿ ನಿರ್ವಾತ ಕವಚ ಬಂದ್ರೆ ಯಾವ ರೀತಿ ಹೆಚ್ಚು ಗಾಳಿ ಇರಬಾರ್ದು ಅವ ಮಾತ್ರ ಕರೆಕ್ಟ್ ಆಗಿರ್ಬೇಕು. ಅದಕ್ಕೇನು ಶಾಸ್ತ್ರ ಓದ್ದಾಗ ಏನಾಗುತ್ತೆ? ಮನಸ್ಸೆಲ್ಲ ಗಟ್ಟಿಯಾಗ್ಬಿಡಿ, ಯಾವ ಡೌಟು ಬರೋದಿಲ್ಲ, ಅವ ಧ್ಯಾನ ಮಾಡಕ್ ಬರುತ್ತೆ. ಇನ್ನು ಕಣ್ಣು ಮುಚ್ಚಿದ್ರೆ ಡೌಟ್ ಶುರುವಾದ್ರೆ ಏನು ಧ್ಯಾನ ಮಾಡ್ತಾನೆ? ಮತ್ತೆ ಸಾಧ್ಯ ಇಲ್ಲ, ಗೊತ್ತಾಯ್ತಾ? ಯಾವಾಗ ಕ್ಲಿಯರ್ ಆಗಿರ್ಬೇಕಾದ್ರೆ ಅದಕ್ಕೆ ಶಾಸ್ತ್ರ ಓದೋದು. ಹರಿಕಥೆ ಏನೇ ಕೇಳೋ, ಕೇಳಿದ್ದೇ ಕೇಳು, ಡೌಟ್ ಪೂರ್ತಿ ಕ್ಲಿಯರ್ ಆದ್ಮೇಲೆ ಧ್ಯಾನ ಮಾಡಕ್ ಬರುತ್ತೆ ಎಂಬುದು ಅರ್ಥ. ಅದಕ್ಕೆ ಇಲ್ಲಿನ ಭಾರಿ ಡೌಟ್ ಬಂದ್ಬಿಟ್ಟಿದೆ. ಈಗ ಪಶ್ಯತಾಂ ಸರ್ವ ಲೋಕಾನಾಂ ರಯಮೀಯತು ರಂಜಸ ಏತದ್ ಭ್ರಾಮ್ಯತಿ ಮೇ ಬುದ್ಧಿ ದೀಪಾರ್ಚರಿವ ವಾಯುನ ಬ್ರೂಹಿ ಏತದ್ ಅದ್ಭುತತಮಂ ಭಗವನ್ನತ್ರ ಕಾರಣಂ. ಸ್ವಾಮಿ ಶುರು ಮಾಡಿದ್ದ ಅದ್ಭುತ ಅಂತ ಹೇಳಿ ಕನ್ಕ್ಲೂಡ್ ಮಾಡ್ತಾನೆ. ದಯವಿಟ್ಟು ಆತ ಧರ್ಮರಾಜನಿಗೆ ಏನಿಲ್ಲ ಈಗ, ಈ ರೀತಿ ಏನು ಯೋಚನೆ ಇಲ್ಲ, ನನಗೆ ಉತ್ತರ ಬೇಕಾಗಿದೆ ಅಷ್ಟೇ, ಇದರಲ್ಲಿ ಕ್ವಶನ್ ಮಾಡಂಥದ್ದೇನೇ ಇಲ್ಲ, ಐ ವಾಂಟ್ ದಿ ಕರೆಕ್ಟ್ ಆನ್ಸರ್ ಅಂತ. ಬ್ರೂಹಿ ಏತದ್ ಅದ್ಭುತತಮಂ ಭಗವನ್ ಅತ್ರ ಕಾರಣಂ ಶ್ರೀ ಶುಕ ಉವಾಚ. ಈ ಪ್ರಶ್ನೆ ಯಾವುದಕ್ಕೆ ದೊಡ್ಡ ಉತ್ತರ ಅಂದರೆ, ವಿಶಿಷ್ಟಾದ್ವೈತ ಮತರಾದ ಸಂಪ್ರದಾಯದೊಳಗೆ ದ್ವೇಷದಿಂದ ಮುಕ್ತಿ ಅಂತ ವಾದಿಸ್ತಾರೆ ಅವರು, ಗೊತ್ತಾಯ್ತಾ? ಆ ಪ್ರಶ್ನೆಗೆ ಉತ್ತರ ಕೊಡೋ ಜಾಗ ಇದು. ಒಂದು ದ್ವೇಷದಿಂದ ಮುಕ್ತಿ ಅಂತ ಇದ್ದಿದ್ದ ಪ್ರಶ್ನೆ ಕೇಳ್ತಾ ಇದ್ದೀರ ಧರ್ಮರಾಜ, ಏನ್ ಮಾಡ್ತಿದ್ದ ಆತ? ಅದು ಒಂದು ಒನ್ ಆಫ್ ದಿ ಮೆಥಡ್ಸ್ ಆಫ್ ಅಟೇನಿಂಗ್ ಮುಕ್ತಿ ಅಂತ ತಿಳ್ಕೊಂಡು ಏನ್ ಮಾಡ್ತಿದ್ದ? ಓಕೆ ಅಂದ್ಬಿಡ್ತು. ಕಾಪಿ ಹೊಡೆಯೋದು ಒಂದು ಪ್ರೋಸೆಸ್ ಆಫ್ ಪಾಸಿಂಗ್ ದಿ ಎಕ್ಸಾಮಿನೇಷನ್ ಆಗೋದಾದ್ರೆ ಯಾರು ಪ್ರಶ್ನೆ ಮಾಡ್ತಿರ್ಲಿಲ್ಲ, ದಟ್ ಇಸ್ ಒನ್ ವೇ ಅಂದ್ಬಿಡ್ತೀವಿ. ಆದ್ರೆ ಅಲ್ಲ, ಇದು ಯಾಕೆ ಹಾಗಾಯ್ತು? ಇದು ಉತ್ತರ ಇಲ್ಲೇ ಇದೆ, ಈ ಪ್ರಶ್ನೆ ಕೇಳ್ತಾರೆ ಉತ್ತರ ಇದೆ ಅಂತ ಅರ್ಥ. ದ್ವೇಷದಿಂದ ಏನಿಲ್ಲ, ಮುಕ್ತಿ ಇಲ್ಲ, ಇನ್ನೂ ಯಾಡ್ ಮಾಡ್ಕೋಬೇಕು. ಓಲಪ್ಪ ದೇವ್ರ ಏನಾರು ಏನು ದೇವ್ರೆಟ್ ಏನಾರು ಹೇಳಿದ್ದಾನೆ ಅಂತ ಕೇಳಿದ್ರೆ, ಭಗವದ್ಗೀತೆಯಲ್ಲಿ ಹೇಳ್ತಾನೆ, ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಮಿ ಅಜಸ್ರ ವಶುಭಾನ್ ಆಸುರೀಶ್ವೇವ ಯೋನಿಷು ಆಸುರೀಂ ಯೋನಿ ಮಾಪನ್ನಾಹ ಮೂಢಾ ಜನ್ಮನಿ ಜನ್ಮನಿ ಮಾಮಪ್ರಾಪ್ಯೈವ ಕೌಂತೇಯ ತಥೋಯಾತಿ ಅಧಮಾಂ ಗತಿಂ. ಎಷ್ಟು ಸ್ಪಷ್ಟ ಹೇಳ್ತಾನೆ ಅದರೊಳಗೆ, ನನ್ನ ದ್ವೇಷಗಳನ್ನು ಏನ್ ಮಾಡ್ತೇನೆ ನಾನು, ಸರ್ವನಾಶ ಮಾಡ್ತೇನೆ ಅಂತ ಹೇಳಿದ್ದಾರೆ. ಮತ್ತಿಲ್ಲಿ ಮಾಡಲಿಲ್ಲ ಹಾಗಿದ್ರೆ. ಸೊ ದೇವ್ರ ಮಾತು ಆಗಿದೆ, ಇನ್ಸಿಡೆನ್ಸ್ ಪ್ರೆಸಿಡೆನ್ಸ್ ಬೇಕಾದಷ್ಟಿದೆ, ಮತ್ತೆ ಯಾಕೆ ಇವನು ಸದ್ಗತಿ ಆಯ್ತು ಹಾಗಿದ್ರೆ? ಇದು ಪ್ರಶ್ನೆ. ಶ್ರೀ ಶುಕ ಉವಾಚ, ರಾಜ್ಞಸ್ತದ್ವಚ ಆಕರಣ್ಯ ನಾರದೋ ಭಗವಾನ್ ಋಷಿ ತುಷ್ಟ ಪ್ರಾಹ ತಮಾಭಾಷ್ಯ ಶೃಣ್ವಂತ್ಯಾಹ ಸದಸಃ ಕಥಾಂ. ರಾಜ್ಞ ತದ್ವಚ ಆಕರಣ್ಯ ನಾರದ ಭಗವಾನ್ ಋಷಿ. ಇಲ್ಲಿ ಶುಕಮುನಿಗಳು ಕೇಸ್ ನೋಡಿ, ಬಹಳ ಇಂಟ್ರೆಸ್ಟಿಂಗ್ ಇದು. ಸಾಮಾನ್ಯವಾಗಿ ಇಂಥ ವಿಷಯ ಹೇಳ್ಬೇಕಾದ್ರೆ ಎಂಥದನ್ನ ಕೋಟ್ ಮಾಡ್ತಾರೆ, ದೊಡ್ಡವ್ರು ದೊಡ್ಡವ್ರು ಹೇಳಿದ್ರು ಕೋಟ್ ಮಾಡ್ತಾರೆ ಸಾಮಾನ್ಯವಾಗಿ. ಇವ್ರು ಹಾಗಲ್ಲ, ಸಣ್ಣವ್ರು ಸಣ್ಣವ್ರಿಗೆ ಕೋಟ್ ಮಾಡ್ತಿದ್ದಾರೆ. ಹೇಳ್ತಿರೋದು ಪ್ರಶ್ನೆ ಕೇಳ್ತಿರೋದು ಯಾರು? ಧರ್ಮರಾಜ. ಯಮದೇವರು ರುದ್ರದೇವರಿಗಿಂತ ಭಾರಿ ಕಡಿಮೆ. ಉತ್ತರ ಕೊಡ್ತಿರೋದು ಯಾರು? ನಾರದರು. ಅವರು ಕಡಿಮೆನೆ. ಅದಕ್ಕೆ ಹೇಳ್ತಾರೆ, ತತ್ವಜ್ಞಾನವಾದ್ರೆ ಯಾವ್ದಾದ್ರೂ ಯೋಚನೆ ಇಲ್ಲ ಅಂತ. ಪ್ರಾಪರ್ ಇನ್ಸಿಡೆನ್ಸ್ ಆದ್ರೆ ಆಗೋಯ್ತು. ಅರ್ಥ ಆಯ್ತಾ? ಈಗ ಸರಿಯಾದವ್ರು ಹೇಳಿದ್ರೆ ಒಳ್ಳೆ ಪ್ರಶ್ನೆನ, ಯಾರೇ ಕೇಳಿದ್ರು ಗ್ರಾಹ್ಯ. ಯುಕ್ತಿಯುಕ್ತಂ ವಚೋ ಗ್ರಾಹ್ಯಂ ಬಾಲಾದಪಿ ಶುಕಾದಪಿ. ಯುಕ್ತಿಯುಕ್ತವಾದ ಪ್ರಸಂಗವಾಗೋದಾದ್ರೆ ಚಿಕ್ಕ ಹುಡುಗ ಹೇಳಿದ್ರು ಕೇಳಬೇಕು, ಗಿಳಿ ಹೇಳಿದ್ರು ಕೇಳಬೇಕು ಅಂತ ಹೇಳ್ತಾರೆ. ಅದಕ್ಕೆ ದೃಷ್ಟಾಂತ ಇದೆ. ದೊಡ್ಡವ್ರನ್ನೇ ಕೊಟ್ ಮಾಡ್ಬೇಕು ಅಂತೇನು ಇಲ್ಲ, ಚಿಕ್ಕವ್ರನ್ನೂ ಕೊಟ್ ಮಾಡ್ಬೋದು ಅಂತ ಹೇಳ್ತಾರೆ. ಏತದ್ ಭ್ರಾಮ್ಯತಿ ಮೇ ಬುದ್ಧಿ ದೀಪಾರ್ಚರಿ. ಅದಕ್ಕೆ ಈ ಪದ್ಧತಿ ಯಾರು ಹಾಕಿದ್ರು? ವೇದವ್ಯಾಸ್ತೆಯವರು ಹಾಕಿ ಕೊಟ್ಬಿಟ್ರು. ಇತಿ ಜೈಮಿನಿಹಿ ಬಾದರಿ ಆಸುರಿ. ಅದೇನ್ ಮಾಡ್ತಾರೆ ಅವರು? ಬ್ರಹ್ಮಸೂತ್ರದಲ್ಲಿ ಕೋಟ್ ಮಾಡ್ತಾರೆ, ಇತಿ ಜೈಮಿನಿಹಿ ಅಂತ ಬಿಡ್ತಾರೆ, ಇತಿ ಕಾಶಕೃಷ್ಣ, ಇತಿ ಔಡಲೋಮಿ ಅಂತ. ಎಲ್ಲ ಯಾರವರು? ವೇದವ್ಯಾಸರ ಶಿಷ್ಯರು. ಶಿಷ್ಯನ ಯಾತಕ್ಕೆ ಕೋಟ್ ಮಾಡ್ತಾರೆ ಅಂದ್ರೆ, ವಿಷಯ ಸರಿಯಾಗಿ ಹೇಳಿದ್ರೆ ಶಿಷ್ಯರನ್ನು ಕೋಟ್ ಮಾಡಬಹುದು ಅಂತ ಅರ್ಥ. ಅದಕ್ಕೆ ಶ್ರೀಪಾದರಾಯರು ಏನ್ ಮಾಡಿಬಿಟ್ರು? ವ್ಯಾಸರಾಯರನ್ನು ಕೋಟ್ ಮಾಡ್ತಾರೆ. ಇದರ ದಾವದ ನನಗೆ ವ್ಯಾಸ ಮುನಿರಾಯ ಅಂತ ಅವ್ರನ್ನು ಕೊಂಡಾಡ್ತಾರೆ. ಸಾಸಿರ ಜಿಹ್ವೆಗಳುಳ್ಳ ಶೇಷನೇ ಕೊಂಡಾಡಬೇಕು ವ್ಯಾಸ ಮುನಿರಾಯರ ಸನ್ಯಾಸ ದಿರವ. ಅವರು ಪುರಂದರ ಕೊಂಡಾಡ್ತಾರೆ. ದಾಸರೆಂದರೆ ಪುರಂದರ ದಾಸರಯ್ಯ. ಇದು ಸಜ್ಜನರಲ್ಲಿ ಏನಿರೋದಿಲ್ಲ, ಮಾತ್ಸರ್ಯಾದಿಗಳು ಇರೋದಿಲ್ಲ ಅನ್ನೋದಕ್ಕೊಳ್ಳೆ ನಿದರ್ಶನ. ಶುಕಮುನಿಗಳು ಈ ಇನ್ಸಿಡೆಂಟ್ ಕೋಟ್ ಮಾಡ್ತಾ ಇದ್ದಾರೆ. ಶ್ರೀ ಶುಕ ಉವಾಚ, ರಾಜ್ಯ ತದ್ವಚ ಆಕರಣ್ಯ ನಾರದೋ ಭಗವಾನ್ ಋಷಿ ತುಷ್ಟ ಪ್ರಾಹ ತಮಾಭಾಷ್ಯ ಶೃಣ್ವಂತ್ಯ ಸದಸಃ ಕಥಾಂ. ಆಗ ನಾರದ ಮುನಿಗಳು ಈ ಮಾತನ್ನ ಕೇಳಿ ತುಷ್ಟ ಭಾರಿ ಸಂತೋಷಪಟ್ಟರಂತೆ. ಅದಕ್ಕೆ ದೇವರ ಮಹಿಮೆ ಹೇಳೋ ಯೋಗ ಬಂತಲ್ಲ, ಭಾರಿ ಖುಷಿ ಆಯ್ತು ಅವ್ರಿಗೆ. ಮತ್ತೆ ಯಾವ ಪ್ರಶ್ನೆ ಉತ್ತರ ಹೇಳೋರಿಗೆ ಖುಷಿ ಯಾವಾಗತ್ತೆ ಅಂದ್ರೆ, ಉತ್ತರ ಗೊತ್ತಿದ್ರೆ ಖುಷಿ ಆಗುತ್ತೆ, ಇಲ್ಲದೆ ಹೋದ್ರೆ ಅವಾಯ್ಡ್ ಮಾಡ್ಬಿಡ್ತಾರೆ. ಅವಾಯ್ಡ್ ಮಾಡ್ತಾರೆ, ಬೇಜಾರು ಮಾಡ್ಕೊಂಡು ನಿಮ್ಗೆ ಕೇಳ್ಬಾಡಂದ್ಬಿಡ್ತಾರೆ. ಅವ್ರ ಉತ್ತರ ಗೊತ್ತಿದೆ ಅದರಿಂದ ಹೇಳ್ತಾರೆ, ತುಷ್ಟ ಪ್ರಾಹ ತಮಾಭಾಷ್ಯ ಶೃಣ್ವಂತ್ಯಾಹ ಸದಸ ಕಥಾಂ. ಸದಸ್ಯ ಯಾವ್ ಮಾಡ್ತಾರೆ ಈಗ, ಅವೆಲ್ಲ ಸಭೆ ಸಭೆನೇ ಕೇಳ್ತಾ ಇದೆ. ಒಳ್ಳೆ ಇಂಟ್ರೆಸ್ಟಿಂಗ್ ಕ್ವಶನ್ ಬಂತಲ್ಲ, ಸಭೆಯಲ್ಲಿ ಅಲರ್ಟ್ ಆಗ್ಬಿಡ್ತೀವಿ ಇಮಿಡಿಯೇಟ್ ಆಗಿ. ನಾವು ಕೇಳಬೇಕಾದ ಪ್ರಶ್ನೆ ಧರ್ಮರಾಜ್ ಕೇಳಿದ್ದಾನೆ ಅಂತೇಳಿ ಎಲ್ಲರೂ ಮೈಯೆಲ್ಲ ಕಣ್ಣಾಗ್ತಾರೆ ಅಂತ ಹೇಳಿ ಆ ತರ ಕೇಳ್ತಾ ಕೂತ್ಬಿಟ್ಟಿದ್ದಾರೆ. ನಾರದ ಉವಾಚ, ನಿಂದನಃ ನಿಂದನಸ್ತವ ಸತ್ಕಾರ ನೆಕ್ಕಾರಾರ್ಥ ಕಲೇವರಂ ಪ್ರಧಾನ ಪರಯೋ ರಾಜನ್ ಅವಿವೇಕೇನ ಕಲ್ಪಿತಂ ಹಿಂಸಾ ತದಭಿಮಾನೇನ ದಂಡಪಾರುಷ್ಯಯೋರಪಿ ವೈಷಮ್ಯಮಿಹ ಭೂತಾನಾಂ ಮಮಾಹಮಿತಿ ಪಾರ್ಥಿವಾ. ಮೊದಲು ಥೀರಿ ಹೇಳ್ತಾರೆ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತಾರೆ. ನಿಂದನ ಸ್ತವ ಸತ್ಕಾರ ನೆಕ್ಕಾರಾರ್ಥಂ ಕಲೇವರಂ ಪ್ರಧಾನ ಪರಯೋ ರಾಜನ್ ಅವಿವೇಕೇನ ಕಲ್ಪಿತಾಂ. ಇದು ಮೊದಲನೇದು. ರಾಜ, ನಿಂದನ ಅಂದ್ರೆ ದೋಷವನ್ನು ಹೇಳೋದಕ್ಕೆ ನಿಂದನ ಅಂತ ಕರೀತಾರೆ. ಸ್ತವ ಅಂದ್ರೆ ಗುಣಗಳನ್ನು ಹೇಳೋದು ಸ್ತವ. ಸತ್ಕಾರ ಸನ್ಮಾನ, ಕಾಯಿಕ ಪೂಜ. ನೆಕ್ಕಾರ ಅನ್ನೋದು ಕಾಯಿಕ ಅವಜ್ಞ. ಎಷ್ಟು ಚೆನ್ನಾಗಿ ಬರೀತಾರೆ, ನಿಂದನ ಸ್ತವ ಸತ್ಕಾರ ನೆಕ್ಕಾರ. ನಿಂದನ ಸ್ತವ ಸತ್ಕಾರ ನೆಕ್ಕಾರ, ಒಟ್ಟು ತಾತ್ಪರ್ಯ ಏನು ಅಂದ್ರೆ ಹೊಗಳೋದು ಬೈಯೋದು ಅಂತ ಅಷ್ಟೇ ಅರ್ಥ. ಅದ್ ಯಾಕೆ ಬೇರೆ ಹೇಳ್ತಾರೆ ಅಂದ್ರೆ, ನಿಂದನ ಅಂದ್ರೆ ಮಾತಿನಿಂದ, ಸತ್ಕಾರ ಅಂದ್ರೆ ಕೃತಿಯಿಂದ, ಅದು ಡಿಫರೆನ್ಸ್. ಅದು ಅದೇ ರೀತಿ ಸ್ತವ ಅನ್ನೋದು ಮಾತಿನಿಂದ, ನೆಕ್ಕಾರ ಅಂಬೋದು ಯಾವುದರಿಂದ? ಕೃತಿಯಿಂದ. ಅದಕ್ಕೋಸ್ಕರ ನಾಲ್ಕನ್ನು ಪ್ರತ್ಯೇಕ ಹೇಳಿದರು ಅಂತ ಹೇಳ್ತಾರೆ. ಕಲೇವರಂ, ನೆಕ್ಕಾರಾರ್ಥಂ ಕಲೇವರಂ ಪ್ರಧಾನ ಪರಯೋ ರಾಜನ್ ಅವಿವೇಕೇನ ಕಲ್ಪಿತಂ. ಇದು ಪ್ರಧಾನ ಪರಯೋಹೋ, ಪ್ರಧಾನ ಪರಯೋ ಪ್ರಧಾನಾತ್ ದೇಹೇಂದ್ರಿಯಾದಿ ಆತ್ಮಕಾತ್ ಪರಸ್ಯ ಜೀವಸ್ಯ ಅವಿವೇಕೇನ ಅಭೇದೇನ ಕಲ್ಪಿತ. ಅಂದ್ರೆ ನಿಕ್ಕಾರ ಸ್ತವ ಸತ್ಕಾರ ಇವೆಲ್ಲ ಕೂಡ ಯಾರಿಗಿದೆಲ್ಲ ಕೂಡ ಪ್ರಧಾನಕ್ಕಿಂತ ಪರನಾದ ಜೀವನಿಗೆ ಅಲ್ಲ ಇದು. ಇದೆಲ್ಲ ಇರೋದು ಯಾರಿಗೆ? ದೇಹಕ್ಕಷ್ಟೇನೆ. ಅವಿವೇಕೇನ ಕಲ್ಪಿತ. ದೇಹದ ಗುಣಗಳನ್ನ ಜೀವನಿಗೆ ಅಂತ ಕರೆಯೋದೇನದು? ವಿವೇಕ ಇಲ್ಲದ ಮಾತು ಅಂತ. ಒಂದು ಸ್ಫಟಿಕ ಮಣಿ ಇರ್ತದೆ, ಮುಂದೆ ದಾಸವಾಳದ ಬಿಡ್ತಾರೆ, ಕೆಂಪು ದಾಸವಾಳದವ್ರನ್ನ. ಸ್ಫಟಿಕ ಮಣಿ ಹ್ಯಾಕ್ ಕಾಣುತ್ತೆ? ಕೆಂಪು ಕಾಣುತ್ತೆ. ಆಕ್ಚುಲಿ ಕೆಂಪಿಲ್ಲ ಅದು, ಕೆಂಪು ಯಾವ್ದು ಕೆಂಪಿರೋದು? ಎಲ್ಲಿ? ದಾಸವಾಳದವಿನೊಳಗೆ. ಅಲ್ಲಿ ಕಾಣುತ್ತೆ, ನೋಡೋರಿಗೆ ಅನ್ನಿಸುತ್ತೆ ಸ್ಫಟಿಕ ಮಣಿ ಕೆಂಪು ಅನ್ಕೊಂಡ್ಬಿಡ್ತಾರೆ. ಸ್ಫಟಿಕ ಮಣಿ ಕೆಂಪಲ್ಲ, ದಾಸವಾಳದವನ್ನು ಕಾಣುತ್ತಷ್ಟೇ. ಸೊ ಜೀವನಿಗೆ ಯಾವುದಿಲ್ಲ? ನೆಕ್ಕಾರ ಸತ್ಕಾರಾದಿಗಳಿಲ್ಲ. ಆದ್ರೆ ಇರೋದೆಲ್ಲ ಯಾವುದಕ್ಕೋಸ್ಕರ? ದೇಹಕ್ಕೋಸ್ಕರ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ, ಅದನ್ನು ಅಷ್ಟಕ್ಕೆ ಮುಗಿಯೋದಿಲ್ಲ. ಇನ್ನು ಹೇಳ್ತಾರೆ, ಹಿಂಸಾ ತದಭಿಮಾನೇನ ದಂಡ ಪಾರುಷ್ಯಯೋರಪಿ ವೈಷಮ್ಯಮಿಹ ಭೂತಾನಾಂ ಮಮಾಹಮಿತಿ ಪಾರ್ಥಿವ. ಹಿಂಸಾ ಹಿಂಸೆ ತದಭಿಮಾನೇನ ಅದರಿಂದಾಗಿ ದಂಡ ಪಾರುಷ್ಯಯೋರಪಿ. ದಂಡ ಅಂದ್ರೆ ಶಿಕ್ಷೆ, ಪಾರುಷ್ಯ ಅಂದ್ರೆ ನಿಷ್ಠುರತೆ. ಅವೆರಡೂ ಕೂಡ ವೈಷಮ್ಯಮಿಹ ಭೂತಾನಾಂ ಮಮಾಹಮಿತಿ ಪಾರ್ಥಿವ. ಮಮ ಅಹಂ ಅಂತಕ್ಕಂಥ ಅಭಿಮಾನ ಮಮಕಾರ ಯಾರಿಗಿರುತ್ತಲ್ಲ ಅವರಿಗೆ ವೈಷಮ್ಯ ಬರುತ್ತೆ. ಆದರೆ ಯಾರಿಗೆ ವೈಷಮ್ಯ ಇರೋದಿಲ್ಲ? ಅಹಂಕಾರ ಮಮಕಾರ ಇಲ್ಲದವರಿಗೆ ಪಾರ್ಶಿಯಾಲಿಟಿ ಬರೋದಿಲ್ಲ. ಎನ್ ನಿಬಂಧೋ ಅಭಿಮಾನೋಯಂ ತದ್ವಧಾತ್ ಪ್ರಾಣಿನಾಂ ವಧಃ ತಥಾ ನಯಸ್ಯ ಕೈವಲ್ಯಾತ್ ಅಭಿಮಾನೋ ಅಖಿಲಾತ್ಮನಃ ಪರಸ್ಯ ಇದಮಕರ್ತುರ್ಹಿ ಹಿಂಸಾ ಕೇನಾಶ್ಯ ಕಲ್ಪ್ಯತೆ. ಎನ್ ನಿಬಂಧೋ ಅಭಿಮಾನೋಯಂ ತದ್ವಧಾತ್ ಪ್ರಾಣಿನಾಂ ವಧಃ ತಥಾ ನ ಯಸ್ಯ ಕೈವಲ್ಯಾತ್ ಅಭಿಮಾನೋ ಅಖಿಲಾತ್ಮನಃ. ಏನ ಅದೇ ಹೋಗೋಣ, ಒಂಬತ್ತುವರೆ ಎಷ್ಟು ಇಲ್ಲ, 5 ನಿಮಿಷ ಇದ್ದಾರೆ, ಬಹಳ ಹೊತ್ತು ಬೇಕಾ ಹೋಗ್ಲಿಕ್ಕೆ ಇಲ್ಲಿಂದ? ಏನಿಲ್ಲ, ಮನೆಗೆ ಹೋಗಿ ಬಂದ್ರೆ ಲೇಟ್ ಆಗುತ್ತೆ ಅಷ್ಟೆ. ಪರಸ್ಯ ಇದಮಕರ್ತುರಿಹಿ ಹಿಂಸಾ ಕೇನಾಶ್ಯ ಕಲ್ಪತೆ. ಯಾವನ ಹಿಂಸೆ ಮಾಡ್ದ ಅವ ದೇಹಕ್ಕೆ ಹಿಂಸೆ ಮಾಡ್ದ. ಇವನೇನ್ ಮಾಡ್ಕೊಂಡ? ಓಹೋ, ನನಗೆ ಹಿಂಸೆ ಮಾಡ್ದ ಅಂತ ತಿಳ್ಕೊಂಡ. ಹಿಂಸೆ ಮಾಡಿದ್ದ ಯಾವುದಕ್ಕೆ? ದೇಹಕ್ಕೆ. ತಿಳ್ಕೊಂಡಿದ್ದೇನಂತ? ನನ್ನ ದೇಹ ಅಂತ ತಿಳ್ಕೊಂಡ. ಮತ್ತೆ ದೇಹನೇ ತಾನು ಅಂತ ಬೇರೆ ತಿಳ್ಕೊಂಡ. ತಿರುಗಿ ಏನ್ ಮಾಡ್ದ? ಹೊಡೆಯೋಕೆ ಶುರು ಮಾಡ್ಬಿಟ್ಟು. ಅಂದ್ರೆ ಆಕ್ಚುಲಿ ಆಗಿದ್ದ ದೇಹಕ್ಕೆ ಏನಾದ್ರು ಯಾವ್ದಕ್ಕೆ ತಿಳ್ಕೊಂಡ? ಅವನು ತನಗೇನು ತಿಳ್ಕೊಂಡ? ಜ್ಞಾನಿಗಳು ತಿಳ್ಕೊಳ್ಳೋದಿಲ್ಲ. ದುಷ್ಟಾಂತ ಯಾರು? ಜಡಭರ್ತ ರಾಜ. ರೋಹಣ ಏನಂತ ಹೇಳಿದ? ಹೊಡೆದು ಬಿಡ್ತೇನೆ ಅಂತ ಹೇಳಿದ. ತಕ್ಷಣ ಏನಂತಾನೆ? ಹೊಡಿ, ನನಗಟ್ಟೇನು ಹೋಗುತ್ತೆ ಅಂತ ಹೇಳಿದ. ಏನ್ ಹೇಳಿದ ಆತ? ಸತು ಪಿಷ್ಟ ಪೇಶ, ಹಿಟ್ಟು ರೂಪದಾಗುತ್ತೆ, ನನಗೇನಾಗುತ್ತೆ ಅದರಿಂದ? ಅಲ್ಲ, ನಿನ್ನ ನೋಡ್ತೀನಿ ಏನಾಗೋದಿಲ್ವಾ ಅಂತ ಕೇಳಿದ್ರೆ, ನಾನು ಬೇರೆ ದೇಹ ಬೇರೆ ಅಂತ ಹೇಳಿದ. ನಾನು ಬೇರೆ ದೇಹ ಬೇರೆ ಅದಕ್ಕೆ ಹೇಳ್ತಾರೆ. ಅದು ಎಕ್ಸಾಂಪಲ್, ಇದು ಥಿಯರಿ. ಯಾರಿಗೆ ದೇಹದ ಅಭಿಮಾನ ಇರುತ್ತೋ ಅವರಿಗೆ ನನ್ನ ಬೈದ ನನ್ನ ಹೊಡೆದ ಅನಿಸುತ್ತೆ. ಮೊದಲೇದಾಗಿ ದೇಹ ತಾನೋದು ಒಂದು ಕಲ್ಪನೆ, ಗೊತ್ತಾಯ್ತಾ? ದೇಹ ತಂದು ಅಂತ ಭ್ರಮೆ ಇನ್ನೊಂದು ಕಡೆಗೆ. ಅದು ಇಲ್ಲದೆ ಹೋದ್ರೆ ಪ್ರಶ್ನೆನೇ ಇಲ್ಲ. ದೇವರಿಗೆ ಯಾತಕ್ಕೆ ಬೈದ ಅಂತ ಕೋಪ ಇಲ್ಲ ಅಂದ್ರೆ ದೇವರಿಗೇನಿಲ್ಲ, ಇಂಥ ದುರಭಿಮಾನ ಆದ್ರೆ ಯಾವುದಿಲ್ಲ. ಅದರಿಂದಾಗೇನೆ ದೇವರು ಅದನ್ನು ಕ್ಷಮಿಸಿದ. ಒಂದೇ ಆಸ್ಪೆಕ್ಟ್. ಸೊ ಇದು ಬಂದು ಕೃಷ್ಣನ ಸೈಡಿಂದ ಒಂದು ಉತ್ತರ, ಶಿಶುಪಾಲನ ಸೈಡಿಂದ ಉತ್ತರ, ಎರಡು ಉತ್ತರ ಬರಬೇಕೀಗ. ಶಿಶುಪಾಲ ಒಳ್ಳೆಯವನೋ ಕೆಟ್ಟವನೋ ಒಂದು ಪ್ರಶ್ನೆ, ದೇವರು ನ್ಯಾಯ ಕೊಟ್ಟು ಅನ್ಯಾಯ ಕೊಟ್ಟು ಇನ್ನೊಂದು ಪ್ರಶ್ನೆ. ಈಗ ಎರಡು ಪ್ರಶ್ನೆಗೆ ಉತ್ತರ ಕೊಡೋದಕ್ಕೋಸ್ಕರ ದೇವರ ಸೈಡಿಂದ ಮೊದಲು ಹೇಳ್ತಾರೆ, ದೇವರಿಗೆ ಯಾತಕ್ಕೆ ಕೋಪ ಬರೋದಿಲ್ಲ ಅಂದ್ರೆ ನಮಗೆ ಕೋಪ ಬರುತ್ತೆ ಯಾರು ಬೈದ್ರೆ. ದೇವರಿಗೆ ಕೋಪ ಬರೋದಿಲ್ಲ ಯಾತಕ್ಕೆ ಅಂದ್ರೆ ಆತನ ಏನಿಲ್ಲ, ನಮಗಿರೋ ಅಭಿಮಾನ ಇಲ್ಲ, ಅದರಿಂದಾಗಿ ದೇವರಿಗೆ ಕೋಪ ಬರೋದಿಲ್ಲ. ಅದೇ ರೀತಿಯೇ ನಾವು ಹೊಗಳಿ ಭಾರಿ ಖುಷಿ ಆಗುತ್ತೆ ನಮಗೆ. ಆದ್ರೆ ದೇವರಿಗೆ ಹೊಗಳಿದ್ರೆ ಖುಷಿ ಆಗೋದಿಲ್ಲ ಯಾತಕ್ಕೆ ಅಂದ್ರೆ ಅವನು ಪೂರ್ಣ. ಈ ತಿಳ್ಕೊಳ್ಳೋ ಕಾರಣನೇ ಇಲ್ಲ. ನಾವು ನನ್ನ ಸ್ತೋತ್ರವನ್ನು ನಾವು ದೇವರು ನಮಗೆ ಮೆಚ್ಚಿ ವಶವಾಗಲಿ ಅಂತ ಮಾಡಬಾರದು, ನಮ್ಮ ಕರ್ತವ್ಯ ಅಂತ ಮಾಡಬೇಕೇ ಹೊರತು ದೇವರಿಗೆ ಅದರಿಂದ ಏನಿಲ್ಲ, ಏನು ಪ್ರಯೋಜನ ಕೂಡ ಇಲ್ಲ. ಆದ್ರೆ ನಮ್ಮ ಕರ್ತವ್ಯ ಅಂತ ಮಾಡಬೇಕಷ್ಟೇ. ಅದನ್ನ ಹೇಳೋದಕ್ಕೆ ಹೊರಟಿದ್ದಾರೆ. ವೈಷಮ್ಯಮಿಹ ಭೂತಾನಾಂ ಮಮಾಹಮಿತಿ ಪಾರ್ಥಿವ. ಎನ್ನಿ ಬಂಧು ಅಭಿಮಾನೋಯಂ ತದ್ವಧಾತ್ ಪ್ರಾಣಿನಾಂ ವಧ ಯಥಾ ನಯಸ್ಯ ಕೈವಲ್ಯಾತ್ ಅಭಿಮಾನೋ ಅಖಿಲಾತ್ಮನಃ ಪರಸ್ಯ ಇದಮಕರ್ತುರ್ಹಿ ಹಿಂಸಾ ಕೇನಾಶ್ಯ ಕಲ್ಪತೆ. ಪರಮಾತ್ಮ ಅಕರ್ತು, ಅಕರ್ತಾರಮಪಿ ಮಾಂ ವಿದ್ಧಿ ಅಂತ ಭಗವಂತ ಹೇಳ್ತಾರೆ. ಪರಮಾತ್ಮ ಯಾವುದಕ್ಕೂ ಸ್ವತಂತ್ರ ಕರ್ತೃವಾಗಿದ್ದಾನೆ ಹೊರತು ನಮ್ಮಂಥ ಕರ್ತೃ ಅಲ್ಲ. ಅವನಿಗೆ ನೋವಾಗ ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ದೇವರಿಗೆ ಏನಾಗೋದಿಲ್ಲ ನೋವಾಗ. ನಾ ದೇವ್ರ ಪೂಜೆ ಬಿಟ್ಟರೆ ದೇವರಿಗೆ ಏನೇನೂ ಬಾಧಕ ಇಲ್ಲ. ಬಾಧಕ ಯಾರಿಗೆ? ನಮಗೆ ಬಾಧಕನೇ ಹೊರತು ದೇವರಿಗೆ ಹಸಿವಾಗಿದೆ ಅಂತ ನೈವೇದ್ಯ ಮಾಡಬಾರದು. ಹಸಿವಾಯಿತು ಹೇಳು ದೇವರ ತೊಳೆಯಂಬರು ಅಂತಾರಲ್ಲ, ಹಾಗಾಗಬಾರದು. ದೇವರಿಗೇನು ಅದರಿಂದ ಸಂಬಂಧ ಇಲ್ಲ. ಅದನ್ನೆಲ್ಲ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾರೆ, ನಾಳೆ ಅದನ್ನು ಕಂಟಿನ್ಯೂ ಮಾಡೋಣ. ಅದನ್ನು ಮಾಡಿ ಉತ್ತರ ಕೊಟ್ಟು ಅದನ್ನು ಪ್ರೂವ್ ಮಾಡೋಕ್ಕೆ ಏನು ಮಾಡ್ತಾರೆ, ಅವ್ರು ಹಿಂದಿನ ಜನ್ಮದ ಕಥೆ ಹೇಳ್ತಾರೆ ಶಿಶುಪಾಲದು. ಅವನು ಮೊದಲ ಜನ್ಮ ಯಾವುದು? ಹಿರಣ್ಯಕಶಿಪು. ಆಗ ಹೇಳಕ್ಕೆ ಶುರು ಮಾಡ್ತಾರೆ. ಹಿರಣ್ಯಕಶಿಪು ರೆಲೆವೆನ್ಸ್ ಬಂದಿದ್ದು ಅದಕ್ಕೆ. ಶಿಶುಪಾಲ ಅವನು ಸಮಾನ ಬಯೋಡೇಟ ತೆಗಿತಾರಲ್ಲ ವಾಪಸ್, ಅವನ ಕಥೆಗಳೆಲ್ಲ. ಈ ಹಿರಣ್ಯ ಶಿಶುಪಾಲನ ಬಯೋಡೇಟ ತೆಗೆದ ಎಲ್ಲಿ ಸಿಕ್ಕಾಳುತ್ತೆ ಈಗ? ಹಿರಣ್ಯಕಶಿಪಿನ ಕಥೆ ಸಿಗ್ತದೆ. ಅದನ್ನು ಹೇಳ್ಬಿಟ್ಟು ಅಲ್ಲಿಂದ ಲಿಂಕ್ ತಗೋಬಾರ. ಸಪ್ತಮ ಸ್ಕಂದಕ್ಕೂ ಪ್ರಶ್ನೆಗೂ ಉತ್ತರ ಲಿಂಕ್ ಇರೋದು ಹಾಕಿ. ಓಂ ನಾರಾಯಣ ಅಖಿಲ ಪೂರ್ಣ ಗುಣಾರ್ಣ ಮುಚ್ಚ ಸೂರ್ಯಾಮಿತ ದ್ಯುತಿಮಶೇಷ ನಿರಸ್ತ ದೋಷಂ ಸರ್ವೇಶ್ವರಂ ಗುರುಮಜೇಶ ನುತಂ ಪ್ರಣಮ್ಯ ವಕ್ಷಾಮಿ ರುಗರ್ಥಮತಿ ತುಷ್ಟಿಕರ.